ದೇವರಿಗೆ ನಮಸ್ಕಾರ ಮಾಡಿದ್ರು. ಕೇಳಿದ ಪ್ರಶ್ನೆ ಏನು? ಎಲ್ಲರೊಳಗೆ ನಿಂತು ಭಗವಂತ ಬಿಂಬನಾಮಕನಾಗಿ ಆತ್ಮಾನಂ ಕ್ರೀಡಯನ್ ಕ್ರೀಡನ್ ಕರೋತಿ ವಿಕರೋತಿ ಚ, ತನ್ನ ಅದ್ಭುತವಾದ ರೂಪಗಳಿಂದ ಎಲ್ಲರೊಳಗೆ ನಿಂತು ಅವರವರ ಚೇಷ್ಟೆ ಮಾಡಿಸ್ತಾನಲ್ಲ, ಅದನ್ನ ಕುರಿತು ನಮಗೆ ಹೇಳಿ ಇನ್ನು ಹೇಳ್ತಾ ಇದ್ದಾರೆ. ಅದರಲ್ಲಿ ಇನ್ನೂ ಒಳ್ಳೆ ಪ್ರಶ್ನೆ ಇದೆ. ಹೇಳ್ತಾರೆ, ಯಥಾ ಗುಣಾಂಶು ಪ್ರಕೃತೇ ಯುಗಪತ್ ಕ್ರಮಶೋಪಿವ ವಿಭಕ್ತಿ ಭೂರಿಷಸ್ತು ಏತಃ ಕುರುವನ್ ಕರ್ಮಾಣಿ ಜನ್ಮಭಿ. ಅಲ್ಲಿ ಹೇಳ್ತಾರೆ, ಗುಣಾಂಸ್ತು ಪ್ರಕೃತೇ, ಈ ಪ್ರಕೃತಿಗೆ ಸಂಬಂಧಪಟ್ಟ ಗುಣಗಳು ಯಾವ್ದಾವುದು? ಸತ್ವಗುಣ, ರಜೋಗುಣ, ತಮೋಗುಣ, ಈ ಮೂರನ್ನು ಕೂಡ ವಿಭರ್ತಿ. ಹೇಗೆ? ಯುಗಪತ್ ಕ್ರಮಶೋಪಿವ, ಒಂದೊಂದು ಗುಣವನ್ನಾಗಲಿ ಒಟ್ಟು ಎಲ್ಲ ಏಕಕಾಲದಲ್ಲಿ ಹೀಗೆ ಧಾರಣೆ ಮಾಡಿದ್ದಾನೆ. ಯಾವಾಗ? ಕುರುವನ್ ಕರ್ಮಾಣಿ ಜನ್ಮಭಿ. ಅರ್ಥ ಹೇಳ್ತೇನೆ. ಈಗ ನೋಡಿ, ಜೀವರಾಶಿಗಳಿದ್ದಾರೆ. ಜೀವರಾಶಿಗಳ ಸ್ವರೂಪ ದೇಹದಲ್ಲಿ ಪ್ರಕೃತಿಗೆ ಸಂಬಂಧಪಟ್ಟ ಸತ್ವಗುಣ, ರಜೋಗುಣ, ತಮೋಗುಣ ಇಲ್ಲ, ಹೌದಾನೆ? ಆದರೆ ಈ ಮೂರು ಗುಣಗಳ ಸಂಬಂಧ ಜೀವನಿಗೆ ಆಗ್ತಾ ಇದೆ. ಹೇಗಾಗ್ತಾ ಇದೆ ಅಂದರೆ, ಆ ಮೂರು ಗುಣಗಳಿಂದ ಕೂಡಿದ ಲಿಂಗ ದೇಹದ ಅಂಟು ಜೀವನಿಗಿದೆ, ಅದರಿಂದ ಮೂರು ಗುಣಗಳ ಸಂಬಂಧ ಆಗ್ತಾ ಇದೆ. ಅದು ಹೇಗಾಗ್ತಾ ಇದೆ? ಜೀವನಿಗೆ ಮೂರು ಗುಣಗಳ ಅಂಟು ಆಗುವುದು ಅಂದ್ರೆ ಏನು? ಮೂರು ಗುಣಗಳು ಬಂದು ಕಚ್ಚಿಕೊಳ್ಳುತ್ತಾ ಅದನ್ನು ಚೆನ್ನಾಗಿ ಹೇಳುತ್ತಾರೆ. ಅರಣ್ಯಕಾಚಾರ್ಯರು ಬಿಡಿಸಿ ಹೇಳುತ್ತಾರೆ, ಈ ತ್ರಿಗುಣಾತ್ಮಕವಾದಂಥ ಲಿಂಗ ದೇಹ ಹೇಳುತ್ತಾರೆ, ಜೀವ ಚಿತ ಸಂವರಿತಂ ಕ್ಷೀರಂ ನೀರೇಣ ಇವ, ಹಾಲು ನೀರು ಬೆರೆಸಿದಂತೆ ದೇವ ಲಿಂಗದೇಹವನ್ನ ಜೀವನ ಸ್ವರೂಪ ದೇಹವನ್ನ ಬೆರೆಸಿದ. ಹಾಲು ನೀರು ಬೆರೆಸಿದ್ರೆ ಹೇಗಿರುತ್ತೆ? ಹಾಗೆ ಬೆರೆಸಿದನಂತೆ. ಆದರೆ ಶಾಸ್ತ್ರದಲ್ಲಿ ಹೇಳುತ್ತಾರೆ, ಜೀವನ ಸ್ವರೂಪ ದೇಹದ ಸುತ್ತು ಲಿಂಗದೇಹವಿದೆ, ಒಳಗೆ ಕೊಬ್ಬರಿ ಇದ್ರೆ ಅದರ ಸುತ್ತು ಗೆರಟೆ ಇರುತ್ತಲ್ಲ, ಆ ತರ ಇದೆ ಅಂತ ಹೇಳುತ್ತಾರೆ. ಮತ್ತೆ ಹಾಲು ನೀರು ಬೆರೆತಂತೆ ಬೆರೆತಿದ್ರೆ ಲಿಂಗ ದೇಹ ಮತ್ತು ಸುತ್ತು ಬರುವುದು ಹೇಗೆ? ಆ ಪ್ರಶ್ನೆಗಳಿಗೆ ಉತ್ತರ ಅದ್ಭುತವಾಗಿ ಕೊಡುತ್ತಾರೆ ಅವರು. ಒಂದು ದೃಷ್ಟಾಂತ ಕೊಟ್ಟಿದ್ದೆ. ಏನದು ಅಂದರೆ, ಬಲ್ಬ್ ಇದೆ, ಬಲ್ಬಿನಿಂದ ಕಾಂತಿ ಬಿಳಿ ಹೊರಗೆ ಬರ್ತಾ ಇದೆ. ಚೆನ್ನಾಗಿ ಕೇಳಿ, ತಲೆ ಆಚೆ ಈಚೆ ಇಡಬಾರದು, ಮನಸ್ಸು ಆಚೆ ಈಚೆ ಹೋಗಬಾರದು. ಹೇಗೆ ಕೇಳಬೇಕು ಪ್ರವಚನ? ದೈತ್ಯ ಬಾಲಕರನ್ನು ಕೇಳಿ ಪ್ರಹ್ಲಾದ ಮಾಡಿದ ಪ್ರವಚನ ಕೇಳಿದ್ರು. ತನ್ಯಸ್ತ ಹೃದಯೇಕ್ಷಣಾಹ, ಆ ಪ್ರವಚನ ಮಾಡುವ ಕಾಲಕ್ಕೆ ಕಣ್ಣು ಅಲ್ಲೇ ಇಟ್ಟಿರಬೇಕಂತೆ, ಚೂರು ಆಚೆ ಈಚೆ ಹೋಗಬಾರದು, ಮನಸ್ಸು ಅಲ್ಲೇ ಇಟ್ಟಿರಬೇಕು. ಅವಾಗ ಪ್ರವಚನ ತಲೆಗೆ ಹೋಗುತ್ತೆ, ಸರಿಯಾ? ಹಾಗಾದರೆ ಬಲ್ಬ್ ಇದೆ, ಇದು ಕೇಳಿರ್ತೀರ ಬಹಳ ಜನ, ಮತ್ತು ಮತ್ತು ಮೆಲಟ ಹಾಕುತ್ತೆ, ಗೊತ್ತಿದ್ದು ಅನುಷ್ಠಾನಕ್ಕಿರಲ್ಲ, ಅದಕ್ಕಾಗಿ ಮತ್ತು ಮತ್ತು ಕೇಳಬೇಕು. ಬಲ್ಬಿನಿಂದ ಬಿಳಿಯಾದ ಕಾಂತಿ ಬರ್ತಾ ಇದೆ, ಅದಕ್ಕೆ ಹಳದಿ ಬಣ್ಣದ ನಿಮಿಷ ಯಾವ ಬಣ್ಣ ಆದರೂ ಸರಿ ಟ್ರಾನ್ಸ್ಪರೆಂಟ್ ಪೇಪರ್ ಸುತ್ತಿದೆ. ಒಳಗಿಂದ ಬರುವ ಬೆಳಕು ಬಲ್ಬಿನಿಂದ ಬರುವಾಗ ಅದಕ್ಕೂ ಆ ಟ್ರಾನ್ಸ್ಪರೆಂಟ್ ಪೇಪರ್ಗೂ ಮಧ್ಯೆ ಗ್ಯಾಪ್ ಇರುತ್ತಾ? ಆ ಬರುವಾಗ ಬಿಳಿಯಾಗೆ ಇರುತ್ತಾ ಇಲ್ವಾ? ಆ ಪೇಪರ್ ಮೂಲಕ ಹೊರಗೆ ಬರುವಾಗ ಮಾತ್ರ ಆ ಬೆಳಕಿಗೆ ಪೇಪರಿನ ಬಣ್ಣ ಅಂಟುತ್ತೆ. ಆ ಬಣ್ಣ ಬೆಳಕಿಗೆ ಅಂಟತ್ತೆ, ಹೌದಾ ಅಲ್ವಾ? ಬಣ್ಣ ಬೇರೆ, ಬೆಳಕು ಬೇರೆ. ಯಾಕೆ? ಬೆಳಕು ಬೇರೆ ಇತ್ತು, ಬೇರೆ ಬರ್ತಾ ಇದೆ, ಕಾಣಿಸ್ತಾ ಇದೆ. ಆ ಪೇಪರ್ ಮೂಲಕ ಬಂದಾಗ ಬಣ್ಣ ಅಂಟಿದೆ. ಆ ಬೆಳಕಿಗೆ ಅಂಟಿದ ಬಣ್ಣ ಸಪರೇಟ್ ಮಾಡಿ ನೋಡೋಣ, ಆಗತ್ತಾ? ಎಲ್ಲೋ ಕಲರ್ ಬೆಳಕು ಬರ್ತಾ ಇದೆ ಪೇಪರ್ ಇಂದ. ಆ ಎಲ್ಲೋ ಕಲರ್ ಬೆಳಕಿನಲ್ಲಿ ಸೇರಿದೆ, ಆ ಎಲ್ಲೋ ಕಲರ್ ಅನ್ನ ಸಪರೇಟ್ ಮಾಡಿ ಅಂದ್ರೆ ಆಗತ್ತಾ? ಹೇಗಿದೆ? ಹಾಲು ನೀರು ಬೆರೆತಂತೆ ಇದೆ. ಆ ಬಣ್ಣ ಬೆಳಕಿಗೆ ಹೇಗೆ ಬೆರೆತಿದೆ? ಇನ್ಸಪರಬಲ್, ಹೌದಾ? ಅದನ್ನೇ ಹೇಳಿದ್ದು. ಲಿಂಗ ದೇಹ ನಮ್ಮ ಸುತ್ತು ಜೀವನೆಂಬ ಟ್ಯೂಬ್ ಲೈಟ್, ನಿಜನೇ ಇಲ್ಲ, ನಾವು ಟ್ಯೂಬ್ ಲೈಟ್. ನಿಧಾನಕ್ಕೆ ಬೆಳೆದಂತೆ ಹಾಕಿದೊಂದು ಗಂಟೆಗೆ ಬೆಳಕು ಬಿದ್ದರೆ ಚೆನ್ನಾಗಿರುತ್ತೆ. ನಮ್ಮ ಒಳಗಿಂದ ಕಾಂತಿ, ಯಾವ ಕಾಂತಿ? ತಿಳುವಳಿಕೆ ಎಂಬ ಕಾಂತಿ, ಪ್ರಕಾಶ ಅಂತ ಕರೀತಾರೆ, ಅದನ್ನೇ ಚಿತ್ ಅಂತ ಕರೀತಾರೆ. ಜೀವ ಚಿತ ಸಂವಲಿತಂ, ನಮ್ಮ ಸುತ್ತು ಲಿಂಗ ದೇಹ ಇದೆ, ಜೀವನ ತಿಳುವಳಿಕೆ, ಜೀವನ ಪ್ರಕಾಶ ಆ ಲಿಂಗ ದೇಹದ ಮೂಲಕ ಹೊರಗೆ ಬರ್ತಾ ಇದೆ. ಬರುವಾಗ ಲಿಂಗ ದೇಹದ ಬಣ್ಣ ತಿಳುವಳಿಕೆಗೆ ಅಂಟತಾ ಇದೆ. ಹೇಗೆ ಅಂಟತಾ ಇದೆ ಅಂದ್ರೆ, ಹಾಲು ನೀರು ಬೆರೆಸಿದಂತೆ ನಮ್ಮ ತಿಳುವಳಿಕೆಗೆ ಮೂರು ಗುಣಗಳ ಬಣ್ಣ ಅಂಟತಾ ಇದೆ. ಹೇಗಂಟತ್ತೆ ಅಂದರೆ, ಒಂದು ವೇಳೆ ಲಿಂಗ ದೇಹದ ಪೊರ ತೆಗೆದು ಬಿಟ್ರೆ, ಬರೀ ನಮ್ಮ ತಿಳುವಳಿಕೆ ಶುದ್ಧವಾಗಿ ಹೊರಗೆ ಬಂದರೆ, ಅಡಿಗೆ ಮನೆಗೆ ಹೋದರೆ ನಿಮಗೆ ಬೇಕಾಗಿದ್ದು, ಈಗ ಬೇಕಾಗಿದ್ದು ಕಾಣಿಸಿದರೆ ನನಗೇನೂ ಬೇಡ ಅನ್ಸುತ್ತೆ. ಆ ಪೊರೆ ಬಂದ್ರೆ ಬೇಡದ್ದೆಲ್ಲ ಬೇಕು ಅನ್ಸುತ್ತೆ. ಇದೇ ಲಿಂಗ ದೇಹದ ಅಂಟು. ಅದರಲ್ಲಿ ಸತ್ವಗುಣ ಇದೆ, ರಜೋಗುಣದ ಅಂಟು, ತಮೋ ಗುಣದ ಅಂಟು ಕೂತಿದೆ. ಸತ್ವಗುಣದ ಅಂಟು ಅಲ್ಲ, ಸತ್ವಗುಣ ಅಂಟ, ಹೌದು ಅಂದ್ರು. ಸತ್ವಗುಣದಲ್ಲಿ ಎರಡು ಭಾಗ, ಸೂಕ್ಷ್ಮ ಸ್ಥೂಲ. ರಜೋಗುಣದಲ್ಲಿ ಎರಡು ಭಾಗ, ಸೂಕ್ಷ್ಮ ಸ್ಥೂಲ. ತಮೋ ಗುಣದಲ್ಲೂ ಎರಡು ಭಾಗ, ಸೂಕ್ಷ್ಮ ಸ್ಥೂಲ, ಹೌದ್ ತಾನೆ? ಅದರಲ್ಲಿ ಹೇಳ್ತಾರೆ ಸ್ಥೂಲ ಸತ್ವಗುಣದ ಪ್ರಭಾವ ಏನು, ಅದರ ಬಣ್ಣ ಎಂಥದ್ದು ಅಂದರೆ, ಕೇವಲ ದೇವರ ಪ್ರೀತ್ಯರ್ಥ ಅಂತ ಅಲ್ಲ, ನಾನಾ ಬಯಸಿ ಬಯಸಿ ಕರ್ಮಗಳನ್ನ, ವೇದೋಕ್ತ ಕರ್ಮಗಳಾಗಲಿ ಬೇರೆ ಕರ್ಮಗಳಾಗಲಿ, ಆ ಕರ್ಮಗಳನ್ನ ನಾನಾ ಬಯಸಿ ಒಳ್ಳೆ ಕರ್ಮಗಳೇ ಮಾಡುತ್ತಾ ಇರ್ತೇವೆ. ಏನು? ವರಮಹಾಲಕ್ಷ್ಮಿ, ಅನಂತ ವ್ರತ, ಸ್ವರ್ಣ ಗೌರಿ ವ್ರತ, ಗಣಪತಿ ವ್ರತ, ಎಲ್ಲ ವ್ರತ ಮಾಡ್ತಾ ಇರ್ತೀವಿ. ಮಾಡೋ ಕಾಲಕ್ಕೆ ಸತ್ವಗುಣದ್ದೇ ಕಾರ್ಯ, ಹೌದಲ್ವೋ? ಸಂಕಲ್ಪ ಏನು? ವಿತ್ತ ಪ್ರೇರಣೆಯ ವಿತ್ತ ಪ್ರೀತ್ಯರ್ಥಂ ಅಲ್ಲ. ದಾನ ಕನಕ ವಸ್ತು ವಾಹನಾದಿ ಸಕಲ ಸಂಪದ ಅಭಿವೃದ್ಧ್ಯರ್ಥಂ. ಏನದು? ಸತ್ವಗುಣದಿಂದ ಆಗುವ ಈ ಕಾರ್ಯಗಳೆಲ್ಲ ಬಂಗಾರದ ಹಗ್ಗ. ಯಾರೋ ನೇಣು ಹಾಕೊಳ್ಳಿಕ್ ಹೋದ, ಮಾಮೂಲು ಹಗ್ಗ ಇತ್ತು, ಚೇನಾಗಿರ್ಬೇಡ ಅಂತ. ಏನ್ ಏನ್ ಬೇಕು ನಿಮಗೆ? ಬಂಗಾರದ ಹಗ್ಗ ಬೇಕು ನನಗೆ. ಯಾಕೆ? ನೇಣು ಹಾಕೊಳ್ಳಿ. ನೇಣು ಹಾಕೊಳ್ಳಿಕ್ಕೆ ಯಾವ ಹಗ್ಗ ಆದ್ರಿ ಅಲ್ವೋ? ಹಾಗೆ ಜೀವ ನೇಣು ಹಾಕೊಳ್ಳಿಕ್ಕೆ ಸಂಸಾರದಲ್ಲೇ ಬಿದ್ದು ಉರುಳಾಡುವುದು ನೇಣು ಹಾಕೊಂಡಂತೇನೆ, ಸೂಸೈಡಲ್ ಅಟೆಂಪ್ಟ್. ಅದಕ್ಕೆ ಸತ್ವಗುಣ ಬಂಗಾರದ ಹಗ್ಗ ಬರ್ತಾ ಇದೆ. ದೇವರು ಕೇಳ್ತಾನೆ, ಏನಪ್ಪ ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಬಂಗಾರದ ಹಗ್ಗ ಬೇಕಾ? ಎಸ್ ಪ್ಲೀಸ್ ಅಂತ ತಗೊಂತಾ ಇದ್ದೆ. ಹೇಗೆ? ಈ ನಾನಾ ವ್ರತಗಳು ಮಾಡುವಾಗ ಬೇರೆಯದು ಬಯಸಿ ಬಯಸಿ ಮಾಡುವುದೇ ಬಂಗಾರದ ನೇಣು ಹಾಕೊಳ್ಳುವ ಹಗ್ಗ. ಇದು ಶಾಸ್ತ್ರವೇ ಹೇಳ್ತಾ ಇದೆ. ಉರುದಾಮ್ನಿ ಬದ್ಧಾ. ಇನ್ನು ಸತ್ವಗುಣದಲ್ಲಿ ಎರಡನೇ ಭಾಗ ಕೂತಿದೆ, ಸೂಕ್ಷ್ಮ ಭಾಗ. ಅದರ ಅಂಟು ನಮಗೆ ಬರುತ್ತಂತೆ. ಏನದು ಅಂದರೆ, ಶ್ರೀಹರಿಯ ಚಿಂತನ, ಶ್ರೀಹರಿಯ ತತ್ವಜ್ಞಾನ, ಅಪರೂಪವಾದ ಚಿಂತನೆಗಳೆಲ್ಲ ಆ ಸತ್ವಗುಣದ ಸೂಕ್ಷ್ಮ ಭಾಗದಿಂದ ಬರ್ತಾ ಬರುತ್ತೆ. ಅಪರೂಪದ್ದು ಹಾಗೆ ರಜೋಗುಣದ ಕಾರ್ಯ ಏನಯ್ಯ ಅಂದ್ರೆ ಅಂಟು. ಯಾವುದರ ಅಂಟು? ಕೆಲಸದ ಅಂಟು, ಕ್ರಿಯ. ರಜೋಗುಣದ ಸ್ಥೂಲ ಭಾಗದ ಕೆಲಸ ಏನಯ್ಯ ಅಂದ್ರೆ ನಾನಾ ಹೊರಗಿನ ಕೆಲಸ ಎಲ್ಲ ಮಾಡೋದು, ದೇವರ ಕೆಲಸವೇ ಮಾಡೋದು, ಏನೇನೋ ಬಯಸೋದು, ಕಟ್ಟಿ ಹಾಕುತ್ತೆ. ಆದರೆ ರಜೋಗುಣದ ಸೂಕ್ಷ್ಮ ಭಾಗದ ಅಂಟು ಹೇಗಿರುತ್ತೆ? ದೇವರ ಕೆಲಸವೇ ಮಾಡ್ತಾ ಇರ್ತೇವೆ, ಏನೂ ಬಯಸದೆ, ಕೇವಲ ದೇವರ ಪ್ರೀತಿಗಾಗಿ ಮಾಡುವ ಕರ್ಮಗಳೆಲ್ಲ ಸೂಕ್ಷ್ಮ ರಜೋಭಾಗದಿಂದ ಬರುತ್ತೆ. ಆ ಅಂಟು ನಮ್ಮ ತಿಳುವಳಿಕೆಗೆ ಬರುತ್ತೆ. ಹಾಗೆ ಸ್ಥೂಲ ತಮೋಭಾಗದಿಂದ ಬರುವುದೇನು? ಹೊರಗಿನ ಕೆಲಸಗಳೇ ಅಥವಾ ದೈವಿ ಕೆಲಸಗಳೇ, ದ್ರೋಹ ಬುದ್ಧಿಯಿಂದ ಮಾಡುವಂತಹ ಕೆಲಸಗಳು, ಒಬ್ಬರಿಗೆ ಅನ್ಯಾಯ ಮಾಡುವಂತಹ ಕೆಲಸಗಳು, ಅಂದ್ರೆ ಇದ್ದದ್ದಕ್ಕೆ ವಿಪರೀತ ಜ್ಞಾನ ಕೊಡುವುದೇ ಸ್ಥೂಲ ತಮೋಗುಣದ ಕಾರ್ಯ. ಇನ್ನದರ ಸೂಕ್ಷ್ಮ ತಮೋಗುಣದ ಕಾರ್ಯ ಯಾವುದು? ದೇವರ ಬಗ್ಗೆ ತಪ್ಪು ತಿಳುವಳಿಕೆ ಕೊಡುವುದೇ ಅದರ ಕಾರ್ಯ. ಈ ಮೂರರ ಎರಡೆರಡು ಭಾಗದ ಮೂರು ಗುಣಗಳ ಅಂಟು ಜೀವನಿಗೆ ಬರ್ತಾ ಇದೆ. ಅರ್ಥಾಯ್ತಾ? ಈಗ ನಾವೇನ್ ಮಾಡಿಕೊಳ್ಬೇಕು? ಈ ಸುತ್ತೂ ಇರುವ ಪೇಪರ್ ಎಲ್ಲೋ ಕಲರ್ ಪೇಪರ್ ಎಲ್ಲೋ ಅಂತ ಹೇಳಿದ್ದೀನಿ. ಆ ಪೇಪರ್ ಹೊಸದಾಗಿದ್ರೆ ಗಟ್ಟಿಯಾಗಿರುತ್ತೆ, ಕಲರ್ ಕೂಡ ಡಾರ್ಕ್ ಆಗಿ ಬರ್ತಾ ಇರುತ್ತೆ. ಆ ಪೇಪರು ಹಳೇದಾದರೆ ಅದರಲ್ಲಿ ಬೆಳಕು ಬಿದ್ದು 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 ಸವೆದು ಹೋಗಿದ್ರೆ ಅದರೊಳಗೆ ಬಣ್ಣ ಸವಿತಾ ಬರುತ್ತೆ. ಪೇಪರ್ ಒಳಗಿನ ಬಣ್ಣ ಸವಿತಾ ಬರುತ್ತೆ. ಕೊನೆಗೆ ಅದು ಎಲ್ಲೋ ಕಲರ್ ಪೇಪರ್ ಇದ್ರೂ ಕೂಡ ಹೊರಗೆ ಬರುವ ಬಣ್ಣ ಕಾಂತಿದು ಬಿಳಿಯೇ ಬರ್ತಾ ಇರುತ್ತೆ. ಇದು ದೇವರು ಮಾಡಿಸೋದು. ಈ ಮೂರು ಗುಣಗಳ ಅಂಟು ಚೆನ್ನಾಗಿ ಫ್ರೆಶ್ ಆಗಿತ್ತು, ಏನು ಸುಟ್ಟಿಗೆ ಬರೋ ಕಾಲಕ್ಕೆ ಅನೇಕ ಜನ್ಮಗಳಲ್ಲಿ ಅದರ ಮೂಲಕ ತಿಳುವಳಿಕೆ ಹೊರಗೆ ಬರುವಂತೆ ಮಾಡಿ ಅದರ ಅಂಟು ಕೊಡಿಸಿ 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 ಈ ಹೊರಗಿರುವ ಪೇಪರ್ ಸವಿಸ್ತಾ ಸವಿಸ್ತಾ ಬರ್ತಾ ಇದ್ದಾನೆ. ಎಷ್ಟು ಸವಿಸಿದ ಅಂತ ಪ್ರಶ್ನೆ ಬಂತ? ಏನೂ ಗೊತ್ತಿಲ್ಲದಿರುವಂತಹ ಕಪ್ಪೆ, ಕೋಳಿ, ಕತ್ತೆ, ನಾಯಿ ಮೊದಲಾದಂತಹ ಜನ್ಮಗಳು ಬಂದು ಒದ್ದಾಡಲಿಕ್ಕೆ ಬೇಕಾದ ಬಣ್ಣ ಕೂತಿತ್ತು. ಆ ಬಣ್ಣ ಎಷ್ಟು ನಮಗೆ ಸವಿಸಿದ್ದಾನೆ ಮಹಾನುಭಾವ ಅಂದರೆ ಭಾಗವತ ಅದು ಪ್ರಮೇಯ ಭಾಗ ಕೇಳಿ ಆನಂದ ಪಡುವಷ್ಟು ಸವಿಸಿದ್ದಾನೆ. ಅವನು ಮಾಡಿದ ಉಪಕಾರ ಎಲ್ಲಿ ನಾವು ಮರೆಯಲಿಕ್ಕೆ ಸಾಧ್ಯ? ಅಪರೂಪವಾಗಿ ಮಾಡಿದ್ದಾನೆ. ಎಷ್ಟು ಜನ ಇದ್ದಾರೆ ಸೆಳೆಕೊಂಡು ಬಂದಿದ್ದಾರೆ ನಮ್ಮನ್ನು ಇಲ್ಲಿಗೆ ಕೇಳಿಸ್ತಾ ಇದ್ದಾನೆ. ಇದೆಲ್ಲ ಅವನ ಕರುಣ. ಹೀಗೆ ಅವ ಆ ಸುತ್ತು ಇರುವ ಲಿಂಗ ದೇಹದ ಆ ಬಣ್ಣವನ್ನ ಕಳೆಯುತ್ತಾ ಇದ್ದಾರೆ. ಅಲ್ಲಿ ಹೇಳುತ್ತಾರೆ ಈ ಲಿಂಗ ದೇಹ ನಮ್ಮನ್ನ ಕಟ್ಟಿ ಹಾಕ್ತಾ ಇದೆ, ಈ ಮೂರು ಗುಣಗಳು ಕಟ್ಟಿ ಹಾಕ್ತಾ ಇವೆ ಅಂದರೆ ಅಲ್ಲಿ ಪ್ರಶ್ನೆ ಬರುತ್ತೆ, ಈ ಮೂರು ಗುಣಗಳು ಲಿಂಗ ದೇಹ ಸ್ವತಂತ್ರವೋ ಅಸ್ವತಂತ್ರವೋ, ಜಡವೋ ಚೇತನವೋ? ಲಿಂಗ ದೇಹ ಜಡ, ಅದರಲ್ಲಿರುವ ಮೂರು ಗುಣಗಳು ಜಡ, ಶುದ್ಧ ಅಸ್ವತಂತ್ರ. ಅಂತ ಅದು ಜೀವನನ್ನ ಹೇಗೆ ಕಟ್ಟಿ ಹಾಕುತ್ತೆ? ಅವಾಗ ಹೇಳುತ್ತಾರೆ ಲಿಂಗ ದೇಹದಲ್ಲೂ ದೇವನೆ, ಆ ಮೂರು ಗುಣಗಳಲ್ಲೂ ದೇವನೆ ಇದ್ದು ಏನು ಮಾಡುತ್ತಾನೆ? ಆ ಮೂರು ಗುಣಗಳ ಅಂಟು ನಿಂದೇ ನೋಡು ನಿಂದೇ ನೋಡು ಅಂತ ತೋರಿಸಲಿಕ್ಕೆ ಆ ಗುಣಗಳ ಅಂಟನ್ನ ಗುಣಗಳಲ್ಲಿ ತಾನೇ ಇದ್ದು ಕೊಡುತ್ತಾನೆ. ಆ ಕೊಟ್ಟ ಮೇಲೆ ನಮ್ಮೊಳಗಿದ್ದು ತನ್ನ ನೆನಪಿನ ಸಾಧನೆ ಮಾಡಿಸ್ತಾನೆ. ಆ ಸಾಧನೆಯ ಮೂಲಕ ಆ ಬಣ್ಣವನ್ನ ತಿಕ್ಕುತ್ತಾ 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 ಬರ್ತಾ ಇದ್ದಾನೆ. ಹಾಗಾದರೆ ಗುಣಗಳಲ್ಲಿ ತಾನೇ ಇದ್ದು ಗುಣಗಳ ಬಣ್ಣ ಬರುವಂತೆ ಮಾಡಿ ನಮ್ಮಿಂದ ಪ್ರಾರ್ಥನೆ ಮಾಡಿಸಿಕೊಂಡು ಪ್ರಾರ್ಥನೆ ಎಂಬ ಸಾಧನೆಯಿಂದ ಆ ಬಣ್ಣವನ್ನೇ ಕತ್ತರಿಸಿ ಹಾಕ್ತಾ ಹಾಕ್ತಾ ಬರ್ತಾ ಇದ್ದಾನೆ. ಇದನ್ನ ಸ್ಪಷ್ಟ ಮಾಡುತ್ತೇನೆ, ಅದನ್ನ ಈ ಒಂದು ಪಂಕ್ತಿಯಲ್ಲಿ ಹೇಳ್ತಾ ಇದ್ದಾರೆ. ಗುಣಾಂಸ್ತು ಯಥಾ ಪ್ರಕೃತೇಹೇ ಯುಗಪತ್ ಕ್ರಮಶೋಪಿವ. ನಮ್ಮಲ್ಲಿ ಈ ಲಿಂಗ ದೇಹದಿಂದ ನಮ್ಮ ತಿಳುವಳಿಕೆ ಚಿತ್ತು ಜ್ಞಾನ ಹೊರಗೆ ಬರ್ತಾ ಇದ್ದರೆ ಲಿಂಗ ದೇಹದ ಅಂಟು ಕೊಡ್ತಾ ಬರ್ತಾನೆ. ಅಂದರೆ ಮೂರು ಗುಣಗಳ ಅಂಟು ಕೊಡ್ತಾ ಬರ್ತಾನೆ. ಹೇಗ್ ಕೊಡ್ತಾನೆ ಅಂದರೆ ಒಮ್ಮೊಮ್ಮೆ ಒಂದೊಂದು ಒಂದೊಂದು ಸೀರಿಯಲ್ ಪ್ರಕಾರ ಕೊಡ್ತಾನೆ. ಒಮ್ಮೊಮ್ಮೆ ಮೂರರ ಎಫೆಕ್ಟು ಸೈಮಲ್ಟೇನಿಯಸ್ ಕೊಡ್ತಾನೆ. ಯುಗಪತ್ ಕ್ರಮಶೋಪಿವ. ಹೇಗೆ ಸತ್ವ ಗುಣ ಅಲ್ಲಿ ಹೇಳ್ತಾರೆ, ಒಂದೊಂದೇ ಗುಣದ್ದು ಪ್ರತ್ಯೇಕ ಅಂತ ಯಾವ ಕಾರ್ಯ ಇಲ್ಲ, ಎಲ್ಲ ಸೇರಿಯೇ ಬರುವುದು. ಅಲ್ಲ ಏನು ಹೇಳಿದ್ರಲ್ಲ, ಇಷ್ಟೇ ಯಾವುದು ಜಾಸ್ತಿ ಇದ್ರೆ ಅದರ ಕಾರ್ಯ ಅಂತ ಹೇಳುತ್ತಾರೆ. ನಮ್ಮಲ್ಲಿ ಅಂದ್ಕೊಂಬಣ ಬೆಳ್ಳಿ ಕದ್ದುಕೊಳ್ಳೆ ಸಂಕಲ್ಪ, ಸ್ನಾನಕ್ಕೆ ಹೋಗ್ಬೇಕು ಬರಬೇಕು ಎಲ್ಲ ಮಾಡಬೇಕು ಅಂತೆಲ್ಲ ಇತ್ತು. ಅವಾಗ ಸತ್ವ ಗುಣ ಜಾಸ್ತಿ ಪ್ರಕಟ ಮಾಡಿಲ್ಲ ಒಂದ್ ದಿವಸ ಸ್ವಾಮಿ, ಯಾವುದು ಲಿಂಗದೇಹದ್ದು. ಅವಾಗ ಏನಾಗುತ್ತೆ, ಸ್ನಾನಕ್ಕೆ ಹೋಗೋ ಕಾಲಕ್ಕೆಲ್ಲ ದೇವರು ಚಿಂತನೆ ಅಲ್ಲಿ ಬರ್ತಾ ಇರುತ್ತೆ, ನದಿ ಇಳಿಯೋ ಕಾಲಕ್ಕೆಲ್ಲ ದೇವರ ಚಿಂತನೆ, ನದಿ ಗಿಡದ ಮೇಲೂ ದೇವರ ಚಿಂತನೆ, ಪಕ್ಕಕ್ಕೆ ಬೀಳುವವರನ್ನ ಹಿಡಿದು ಎಬ್ಬಿಸ್ತಾ ಇರ್ತೀವಿ, ಜಾಗೃತಿ ಅಂತ ಹೇಳ್ತಾ ಇರ್ತೀವಿ, ಎಲ್ಲಾ ಇರುತ್ತೆ. ಸತ್ವಗುಣದ್ದೇ ಕಾರ್ಯ ಹೌದಲ್ಲ. ಮಾರನೇ ದಿವಸ ಹೊರಟಾಗ ಚೂರು ರಜೋಗುಣನೂ ಸೇರಿಸಿದ. ಏನದು ಅಂದ್ರೆ ನಿನ್ನೆ ಹೋದಾಗ ನಾವು ಹೋಗಿದ್ವು, ಇವತ್ತು ಬೇರೆಯವರು ಮೊದಲು ಹೋಗ್ಬಿಡ್ತಾ ಇದ್ದಾರೆ, ನಾ ಮೊದಲು ಹೋಗ್ಬೇಕು ಅಂತ ಅಲಾರಂ ಮೊದಲೇ ಇಟ್ಟುಕೊಂಡು. ನೀನು ಅಂಪಾಣ ಹೋಗೋದಲ್ಲ, ಅವರನ್ನು ನೋಡಿ ಅವರಕ್ಕಿಂತ ಹೆಚ್ಚು, ಇದು ರಜೋಗುಣದ ಕಾರ್ಯ. ಅದರಲ್ಲಿ ದೇವರಿಗೆ ಪ್ರೀತಿಕರವಾದ ಕರ್ಮ ಮಾಡೋಣ, ಅಲ್ಲಿ ಮಾಡ್ತಾರೆ ನಾವು ಎಲ್ಲಾದ್ರೂ ಮಾಡೋದು ಹಾಗಲ್ಲ, ಅವರಕ್ಕಿಂತ ಹೆಚ್ಚು ಮಾಡಿಬಿಡ್ಬೇಕು. ಅವರು 100 ರೂಪಾಯಿ ಕೊಟ್ರೆ ನಾನು 200 ಕೊಡ್ತೇನೆ ಎಲ್ಲರಿಗೂ ಹೇಳಿ. ಅವ್ರು 100 ರೂಪಾಯಿ ದಾನ ಕೊಟ್ರೆ ರೀ ನಾ 200 ರೂಪಾಯಿ ಕೊಡ್ತಾ ಇದ್ದೀನಿ ತಗೊಳ್ರಿ, ಅಲ್ಲಿ ತೃಪ್ತಿ ಏನು, ಅವ್ರಕ್ಕಿಂತ ನಾ ಜಾಸ್ತಿ ಕೊಟ್ಟೆ ಅಂತ. ದೇವರ ಪ್ರೀತಿಗಾಗಿ ಕೊಟ್ಟೆ ಅಂತಿಲ್ಲ, ಇದು ರಜೋಗುಣದ ಕಾರ್ಯ. ಏನು ಒಂದೇ ಹೇಳಿದೆ, ಇನ್ನೂ ಹೆಚ್ಚು ಬರಬಹುದು. ಒಂದು ಕಡೆ ದೇವರ ಪೂಜೆ ಆಗ್ತಾ ಇರುತ್ತೆ, ಸತ್ವಗುಣದ ಕಾರ್ಯ, ರಜೋಗುಣನೂ ಸೇರಿತ್ತು. ಇನ್ನು ತಮೋಗುಣ ಸೇರಿದ್ರೆ ಕಲಶಕ್ತಿ ಬೇಕಾಗಿತ್ತು, ಗಣಪತಿ ಪೂಜಾ ಇವೆಲ್ಲ ಮಾಡಲ್ಲ ನಾನು ಹೇಳ್ತಾ ಇದ್ದೀನಿ ಮಾಮೂಲಾಗಿ. ಕಲಶಕ್ತಿ ಬೇಕಾಗಿತ್ತು, ತರಲಿಲ್ಲ ಆಚಾರ ಅಂದ್ರು. ಕಲಶಕ್ತಿ ಗುಡೋಪಹಾರ ನೈವೇದ್ಯಂ ಸಮರ್ಪಯಾಮಿ, ಗುಡವೇ ಇಲ್ಲ ಬೆಲವೇ ಇಲ್ಲ, ತರ್ತೇನೆ ಆಚಾರ್ಯ. ನೋಡಿದು ಎಲ್ಲಿ ಕಾಣಿಸಲಿಲ್ಲ, ಯಾರೋ ಇಟ್ಕೊಂಡಿದ್ರು, ಕಟ್ಟ ತೆಗೆದಿಟ್ಟು ಹೌದಲ್ಲ ಹೇಳಿ. ತಮೋ ಗುಣದ ಕಾರ್ಯ, ಸತ್ವಗುಣದ ಕಾರ್ಯ ಆಗೋ ಕಾಲಕ್ಕೆ ತಮೋ ಗುಣದ ಕಾರ್ಯ. ಏನಾಯಿತು, ಆ ಪೂಜಾ ಫಲ ಅವ್ರಿಗೆ ಹೋಯ್ತು. ಅವ್ರು ಬೆಲ್ಲದಚ್ಚು ಅವ್ರು ಇಟ್ಟುಕೊಂಡು ಮಾಡಬೇಕಾಗಿದ್ದು ಕಷ್ಟಪಟ್ಟ ತಂದಿತ್ತು, ಈ ಪುಣ್ಯಲ್ಲ ನೀವು ತಗೋದು ನಾವು ಕೊಟ್ಟದ್ದಾಯ್ತು. ಹೀಗೆ ಕ್ರಮಶಃ ಯುಗಪತು ಒಂದೊಂದು ಕೊಡ್ತಾನೆ, ಎಲ್ಲಾ ಬೆರೆಸಿ ಕೊಡ್ತಾ ಇರ್ತಾನೆ ಭಗವಂತ. ಎಲ್ಲಿ ಹೇಳ್ತಾನೆ, ಬಿಭಕ್ತಿ ಭೂರಿಶಸ್ತು ಏಕಃ ಕುರುವನ್ ಕರ್ಮಾಣಿ ಜನ್ಮಭಿಹಿ. ಇದು ಒಬ್ಬರು ಕುರಿತು ಹೇಳಿದ್ದು, ಆ ಒಬ್ಬರು ಹುಟ್ಟಿದಾಗಲಿಂದ ಎಷ್ಟು ಕರ್ಮಗಳು ಮಾಡಿದರು, ಆ ಕರ್ಮಗಳೇನು, ಅಸೀನೋದಾಗಿರಬಹುದು, ಮಾತಾಡೋದಾಗಿರಬಹುದು, ನಡೆಯೋದಾಗಿರಬಹುದು, ನುಡಿಯೋದಾಗಿರಬಹುದು, ಎಷ್ಟು ಕರ್ಮಗಳು ಮಾಡಿದ್ದೀರೋ ಹುಟ್ಟಿದಾಗಲಿಂದ ನೆನಪಿದೆಯಾ, ಲೆಕ್ಕವಿಲ್ಲ. ಅದರಲ್ಲಿ ಯಾವ ಯಾವ ಕರ್ಮ ಮಾಡುವಾಗ ಇವನಿಗೆ ಲಿಂಗ ದೇಹದ ಯಾವ ಯಾವ ಗುಣ ಅಂಟು ಕೊಡಬೇಕು, 3 ಕೊಡಬೇಕಾ, 2 ಕೊಡಬೇಕಾ, 1 ಕೊಡಬೇಕಾ, ಎಷ್ಟು ಕೊಡಬೇಕು ಲೆಕ್ಕ. ಒಬ್ಬೊಬ್ಬರಿಗೆ ಜನ್ಮವಿಹಿ, ಜನ್ಮ ಜನ್ಮಗಳಿಂದ ಕೊಡತಾ ಇದ್ದಾನೆ. ಹೇಗೆ ಅನೇಕ ಜನರಲ್ಲಿ ಭೂರಿಶಸ್ತು, ಹೇಗೆ ಒಬ್ಬನೇ ಏಕಏವ, ಅದನ್ನೇ ಆಚಾರ್ಯ ಹೇಳುತ್ತಾರೆ, ಏಕಏವ ಮಹಾಶಕ್ತಿ ಕುರುತೆ ಸರ್ವಂ ಅಂಜಸ, ಅದ್ಭುತವಾಗಿ ನಡೆಸ್ತಾ ಇರ್ತಾನೆ. ಆ ಮಹಾಶಕ್ತಿಯೇ ಮೇಲೆ ಕೂತಿದ್ದಾನೆ, ಎಲ್ಲಿ ನಾರಾಯಣ ಅಂತ ಕರೆಸಿಕೊಂಡು ಅಷ್ಟು ದೂರಕ್ಕೆ ಹೋದ ಮೇಲೆ ಏನಪ್ಪ ಯಾಕು ಮಹಾರಾಯ ಇಲ್ಲಿ ಮೇಲೆ ಬಂದು ಕೂತಿದೀಯಾ ಅಂತ ಕೇಳ್ತೇವೆ. ಕೆಳಗೆ ಇದ್ದಿದ್ರೆ ಆ ಹೋಗೋ ಕಾಲಕ್ಕೆ ಟೆನ್ಷನ್, ಎಲ್ಲಿ ಬಸ್ ಕಳಗುರುಳತ್ತೋ, ಲ್ಯಾಂಡ್ ಸ್ಲೈಡ್ ಆಗುತ್ತೋ. ಹಳೆ ಕಾಲದಲ್ಲಿ ಬದಲಿ ಯಾತ್ರೆ ಮೊದಲೇ ಮಾಡ್ತಿದ್ದಿಲ್ಲ, ವಯಸ್ಸಾದನೆ ಮಾಡ್ತಿದ್ರೆ, ಯಾಕೆ ಹೋದ್ರೂ ಪರವಾಗಿಲ್ಲ. ಬಹಳ ಜನಕ್ಕೆ ಹರಿದ್ವಾರಕ್ಕೆ ಬರ್ತಾರೆ, ಬದಲಿ ಬರಲ್ಲ ಅಂತಲೇ ಕುಟ್ಕೊಂಡ್ಬಿಡ್ತಾರೆ, ಯಾಕೆ ಎಲ್ಲಿ ಲ್ಯಾಂಡ್ ಸ್ಲೈಡ್ ಆಗುತ್ತೋ, ಅಲ್ಲೂ ಹಾಗಿರುತ್ತೆ. ರೋಡ್ ಹಾಕಿರ್ತಾರಲ್ಲ, ರೋಡ್ ಬೆಟ್ಟದಲ್ಲೇ ರೋಡ್ ಇರುತ್ತೆ, ರೋಡಿನ ಕೆಳಗೆ ಬೆಟ್ಟ ಇರುತ್ತೆ, ರೋಡ್ ಗಟ್ಟಿಯಾಗಿರುತ್ತೆ, ಕೆಳಗೆ ಬೆಟ್ಟ ಗಟ್ಟಿಯಾಗಿರಲ್ಲ. ಒಂದೊಂದು ಸಲ ಆ ಬೆಟ್ಟ ಕೆಳಗಿಂದ ಮೇಲಿಂದ ಸರದಲ್ಲಿ ಲ್ಯಾಂಡ್ ಸ್ಲೈಡ್, ರೋಡ್ ಕೆಳಗಿನ ಬೆಟ್ಟ ಸರದರೆ ನಾವೇ ಸ್ಲೈಡ್ ಕೆಳಕ್ಕೆ. ಅಲ್ಲ, ನೀವು ಹೆದರ್ಸ್ತಾ ಇಲ್ಲ, ಹೇಳ್ತಾ ಇದ್ದೀನಿ. ಒಂದು ಸಲ ಸ್ವಾಮಿಗಳು ಸರಿ ನಾವು ಹೋಗ್ತಾ ಇದ್ವು ಇದೇ ಬೆಟ್ಟದಲ್ಲಿ ಹೋಗ್ತಾ ಇದ್ರೆ ಎಲ್ಲಾ ಗುಂಪು ಸೇರಿ ಹೀಗೆ ನೋಡ್ತಾ ಇದ್ರು, ನಾವು ನಿಲ್ಲಿಸಿ ಏನು ಅಂದ್ರೆ ಈಗಲೇ ಒಂದು ವ್ಯಾನ್ ಬಿತ್ತು ಅಂತ ಹೇಳ್ತಾ ಇದ್ರು. ಈ ಟೆನ್ಷನ್ ಮಧ್ಯ ಪ್ರಯಾಣ. ದಯವಿಟ್ಟು ನಾಳೆ ಹೋಗುವಾಗ ನಿಮ್ಮ ವೆಹಿಕಲ್ ಮುಂದೆ ಇನ್ನೊಂದು ವೆಹಿಕಲ್ ಹೋಗ್ತಾ ಇರುತ್ತೆ, ಇಲ್ಲಿಯವರೇ ಡ್ರೈವ್ ಮಾಡ್ತಾ ಇರ್ತಾರೆ. ಕಣ್ಣು ತೆಗೆದು ಗಂಗಾ ನೋಡಿ, ಎಲ್ಲ ನೋಡಿ, ಮುಂದೆ ಹೋಗುವ ವೆಹಿಕಲ್ ನೋಡಬೇಡಿ. ವೆಹಿಕಲ್ ಬೇಕಾದ್ರೆ ಕಂಡ್ರು ಅದರ ಟೈರ್ ಕಡೆ ನೋಡಬೇಡಿ. ನಾ ನೋಡಿದ್ದಕ್ಕೆ ಹೇಳಿ, ಎದುರಿ ವೆಹಿಕಲ್ ಹೋಗ್ತಾ ಇದೆ, ಆ ಹೋಗುವಾಗ ರೋಡ್ ಹೀಗಿದೆ, ರೋಡಿಗೆ ಲಾಸ್ಟ್ ಒಂದಡಿ ದೂರದಲ್ಲಿ ಟೈರ್ ಹೋಗ್ತಾ ಇದೆ. ಟೆನ್ಷನ್ ಹೇಗಿರುತ್ತೆ? ಚೂರು ಸರಿದ್ರೆ ಅಷ್ಟರಲ್ಲಿ ಕರ್ಕೊಂಡು ಹೋಗ್ತಾನೆ ಮಹಾನುಭಾವ, ಅಷ್ಟರಲ್ಲೇ ಕರ್ಕೊಂಡು ಹೋಗ್ತಾನೆ, ಸೇಫ್ ಆಗಿ ಬಂದು ಅಂತ ಸೇರಿಸ್ತಾರೆ. ಇಷ್ಟೆಲ್ಲ ಹೋದ್ಮೇಲೆ ಮಹಾರಾಜ ಇಷ್ಟು ಕಾಟ ಕೊಟ್ಟು ಇಷ್ಟು ಮೇಲೆ ಕೂತ್ಕೊಂಡು ಯಾಕೆ ಪದ ಕೊಡ್ತೀವಿ, ಅದೇ ಹರಿದ್ವಾರದಲ್ಲಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲೋ ಅಲ್ವಾ. ಹೇಳಿದ್ರೆ ಹೇಳ್ತಾನೆ, ಇದೇ ನಿಮ್ ಸಾಧನೆ, ಏನು ನಿಮ್ಮ ಭಗವಂತನ ಚಿಂತನೆ, ತಂಬಿಗೆ ಥಾಲಿ ಕಲಶ ಪೂಜಾ ಎಲ್ಲ ಹೋಗ್ತಾ ಇದೆ, ನಿಮಗೆ ಗೊತ್ತಾಗ್ತಾ ಇಲ್ಲ, ನಿಮ್ಮ ರೋಡಿನ ಕೆಳಗಿನ ಲ್ಯಾಂಡೇ ಸ್ಲೈಡ್ ಆಗಿ ಬಿಡ್ತಾ ಇದೆ. ಯಾವುದು? ಅಹಂಕಾರ ಎಂಬ ನೀರು ಬೀಳತಾ ಇದೆ. ಅದರಿಂದ ಸಾಧನ ರೋಡ್ಡೇ ಸ್ಲೈಡ್ ಆಗಿ ಹೋಗ್ತಾ ಇದೆ, ನಿಮ್ಮ ಬಸ್ಸೇ ಟ್ರಿಪ್ ಆಗಿ ಬೀಳತಾ ಇದೆ. ಅಹಂಕಾರದ ನೀರು ಬೀಳದಂತೆ ನೋಡಿಕೊಳ್ಳಿ, ಗಟ್ಟಿಯಾಗಿ ಬೆಟ್ಟ ಇರುತ್ತೆ, ನಿಮ್ಮ ಸಾಧನೆ ಆಗುತ್ತೆ ಅಂತ ತಿಳಿಸಲಿಕ್ಕೆ ಇಲ್ಲಿ ಕೂತಿದ್ದೇನೆ. ಸ್ವಾಮಿ ಹೋಗ್ತಾರೆ, ಅದನ್ನ ಹೇಳ್ತಾರೆ. ಆಯ ನೋಡಿ ಎಷ್ಟು ಜೀವರಾಶಿಗಳಿದ್ದಾರೆ, ಅವರವರಲ್ಲಿ ಎಷ್ಟು ಕರ್ಮಗಳಾಗುತ್ತೆ, ಆ ಕರ್ಮಗಳಾಗುವಾಗ ಎಷ್ಟೆಷ್ಟು ಗುಣಗಳು ಹೊರಗೆ ಹಾಕ್ತಾನೆ, ಆ ಗುಣಗಳಲ್ಲಿ ಒಬ್ಬೊಬ್ಬರಲ್ಲಿ ಎಷ್ಟೆಷ್ಟು ಗುಣಗಳು, ಅಲ್ಲಲ್ಲಿ ಆ ಭಗವದ್ ರೂಪಗಳು ಎಷ್ಟು ಕಾರ್ಯ, ಯುಗದಲ್ಲಿ ಏಕ ಕಾಲದಲ್ಲಿ 14 ಲೋಕದಲ್ಲಿ ಇರತಕ್ಕ ಪ್ರತಿಯೊಂದು ಜೀವರಾಶಿಯ ಕರ್ಮ ಅವರವರ ಗುಣ ಲೆಕ್ಕ ಮಾಡಿ ಈ ಕ್ಷಣದಲ್ಲಿ ಇಂತಿಂತ ಗುಣ ಪ್ರಕಟ ಆಗಬೇಕು ಅಂತ ಲೆಕ್ಕ ಮಾಡಿ ಮಾಡಿಸ್ತಾನಲ್ಲ ಇವನ ತಲೆ. ಅದೇನು ಎಂಥ ಕಂಪ್ಯೂಟರ್ ಅಯ್ಯ ಅವನ ಆ ತಾಕತ್ತು, ಆ ಜ್ಞಾನ, ಆ ವಿಶೇಷವಾಗಿರತಕ್ಕಂಥ ಕರುಣೆ, ಅದರಲ್ಲೂ ಕೂಡ ನೋಡುತ್ತಾರಂತೆ, ಖುಷಿ ಬಂದಂತೆ ಕರ್ಮ ತೆಗೆದು ಉಣಿಸದಂತೆ. ಅದು ಹೇಳ್ತಾ ದೇವರ ಕರುಣೆ ನೋಡಬೇಕು. ದೇವ ನಮ್ಮ ಕರ್ಮ ಅನುಸಾರ ಮಾಡಿಸ್ತಾನೆ. ಏನ್ ಮಾಡ್ತಾನೆ ಅಂದ್ರೆ ಆ ಕರ್ಮದ ದೊಡ್ಡ ಗೋಡೌನ್ ಬಿದ್ದಿದೆ, ಅದರಲ್ಲಿ ಒಂದು ಪ್ಯಾಕೆಟ್ ತೆಗೆದು ಉಣಿಸಲಿಕ್ಕೆ ಇನ್ನ ಶುರು ಮಾಡಿದ್ದು. ತುಂಬಾ ಪ್ಯಾಕೆಟ್ ಬಿದ್ದಿವೆ, ಕೋಟ್ಯಂತರ ಪ್ಯಾಕೆಟ್ಗಳು, ಅದರಲ್ಲಿ ಒಂದು ತೆಗೆದದ್ದು, ಅದರ ಹೆಸರೇ ಪ್ರಾರಬ್ಧ ಅಂತ, ಉಣ್ಣಲಿಕ್ಕೆ ಶುರು ಮಾಡಿದ್ದು ಅಂತ. ದೇವರು ಹೇಗೆ ತೆಗೀತಾನೆ, ಸೆಲೆಕ್ಷನ್ ಹೇಗೆ ಮಾಡುತ್ತಾನೆ ಈ ಪ್ಯಾಕೆಟಿಂದು ಅಂತ. ಯಾವುದೋ ಒಂದು ಲಾಟಿ ತಗೊಂಡು ತಿನ್ನಿಸ್ತಾನ ಇಲ್ಲ ಅಂತೆ. ಎಷ್ಟು ಕರುಣಾಳು ಇವರಿಗೆ, ಖುಷಿ ಬಂದಂತೆ ಉಣಿಸಲಿಕ್ಕೆ ಶುರು ಮಾಡಿದರೆ, ಎಲ್ಲಾ ಪ್ಯಾಕೆಟ್ಗಳು ಉಣಿಸಿದರೆ ಇವರು ಇಲ್ಲೇ ಬಿದ್ದಿರಬೇಕು. ಅದಕ್ಕೇನ್ ಮಾಡುತ್ತಾನೆ, ಬಹಳ ಸೂಕ್ಷ್ಮ, ಅವನಿಗೆ ಗೊತ್ತು ಯಾವ ಪ್ಯಾಕೆಟ್ ಅಲ್ಲಿ ಏನೇನು ಕೂತಿದೆ ಅಂತ. ಯಾವ್ದು ತೆಗಿತಾನೆ ಗೊತ್ತಾ, ಕರುಣೆಯಿಂದ ಒಂದು ಪ್ಯಾಕೆಟ್ ಸೆಲೆಕ್ಟ್ ಮಾಡ್ತಾನಂತೆ. ಯಾವ ಪ್ಯಾಕೆಟ್ ಅದು ಅಂದ್ರೆ, ಆ ಪ್ಯಾಕೆಟ್ಟಿನ ಕರ್ಮ ಈ ಜೀವ ಉಣ್ಣೋದರೊಳಗೆ ಅಪರೋಕ್ಷ ಜ್ಞಾನ ಆಗಬೇಕು ಅವನಿಗೆ, ಅಷ್ಟು ಮಾಡಿಬಿಡ್ತಾನೆ. ಮುಂದೆ ಏನು, ತಾನು ಕಾಣಿಸಿ ಮಿಕ್ಕ ಪ್ಯಾಕೆಟ್ ಎಲ್ಲ ಸುಂಡು ಬಿಡ್ತಾನೆ. ಏನಾಗ್ಬೇಕಾಗಿತ್ತು, ಎಲ್ಲಾ ಪ್ಯಾಕೆಟ್, ಒಂದು ಪ್ಯಾಕೆಟ್ ಉಣ್ಲಿಕ್ಕೆ ನಮ್ದು ತಲೆ ದೇವರು ಕಾಣಿಸ್ತಾ ಇದ್ದಾರೆ. ರೋಗ ರೊಚ್ಚು ತಲೆ ಕತ್ತರಿಸೋಗ್ಬೋದು, ಅಪ್ಪಪ್ಪ ಅಂತ ಇದ್ದೀವಿ. ಇನ್ನು ಎಲ್ಲಾ ಪ್ಯಾಕೆಟ್ ಮೂವ್ ಹಿಡಿದು ಉಣಿಸಿದ್ರೆ ನಮ್ಗೆ ಗತಿ ಏನಾಗ್ತಿತ್ತು? ಅದರಲ್ಲಿ ಒಂದು ಪ್ಯಾಕೆಟ್ ಅನ್ನು ತೆಗೆದು ಓಡಿಸ್ತಾ ಹಿಂದಿಂದೆಲ್ಲ ಸುಟ್ಟು ಮುಂತಿದ್ದು ಅಂಟದೆ ಮಾಡಿ ಚೂರನ್ನ ಬೇಗ ಬೇಗ ಅದು ಚೂರು ಮರ್ದನ ಉಪಮರ್ದನ ಮಾಡಿ ಉಣಿಸಿ ಬೇಗ ಕರ್ಕೊಂಡು ಹೋಗ್ತಾನೆ ಅಂತ ಸ್ವಾಮಿಯ ಕರುಣೆ ನಮ್ ತಲೆಗೆ ಹತ್ತಬೇಕಲ್ಲ ಹೇಳ್ತಾರೆ ದಾಸರು. ಅಂತ ಹೇಳುತ್ತೆ ಸ್ವಾಮಿ, ನೀ ಇಷ್ಟು ಉಪಕಾರ ಮಾಡಿದ್ದು ದೊಡ್ಡದಲ್ಲಯ್ಯ, ಮತ್ತಿನ್ನೇನು ಉಪಕಾರ ಮಾಡ್ತೀಯ, ತಿಳಿಸದೆ ಸುಮ್ಮನೆ ಕೊಡ್ತೀಯ. ಉಪಕಾರ ಮಾಡಿದ್ದು ತಿಳಿಸಿದ್ರೆ ತಾನೇ ನನಗೆ ಉಪಕಾರ ಆಗೋದು ಹರಿಯೇ. ಇಷ್ಟು ಉಪಕಾರ ಮಾಡ್ತೀಯ, ಎಚ್ಚರ ಕೊಡಲ್ಲ, ಕೃತಜ್ಞನಾಗಿ ನಿನ್ನ ಮರೆತು ಬಿದ್ದಿದ್ದೇನೆ ಹರಿಯೇ. ನೀನು ಉಪಕಾರ ಮಾಡಿದ್ದು ದೊಡ್ಡ ಉಪಕಾರವಲ್ಲಯ್ಯ, ಉಪಕಾರ ಮಾಡಿದವರ ನೆನಪು ಕೊಟ್ಟೇ ದೊಡ್ಡ ಉಪಕಾರ ಆಗುತ್ತೆ. ಅದನ್ನೇ ಕೇಳುತ್ತಾರೆ, ಏನು ಬೇಡುವುದಿಲ್ಲ, ನಿನ್ನ ಕುಯೋನಿಗಳು ಬರಲು ಅಂಜೆ. ಲಕ್ಷ್ಮೀ ಪ್ರಾಣಪತಿ ತತ್ವೇಶದಿಂದೊಡಗೂಡಿ ಗುಣಕಾರ್ಯ ತಾನೇ ಮಾಡುವನೆಂಬ ಈ ಸುಜ್ಞಾನವೇ ಏಕದೇವಕರಾಗ್ತಾರೆ. ಈ ಸುಜ್ಞಾನವೇ ಕರುಣಿಸುವುದು ನನಗೆ ಮಹಾನುಭಾವ. ನಾಳೆ ಬರ್ತಾ ಇದ್ದಾನೆ, ಮೋಹರ ಮೋಹೋ ಪ್ರಾರ್ಥಿಸಬೇಕಿತ್ತೆಂದು ಅದು ಹೇಳ್ತಾ ಇದ್ದಾರೆ. ಒಪ್ಪನೆ ಇಷ್ಟು ಎಲ್ಲ ಹೇಳಿದ್ದು ಒಂದು ಪಂಕ್ತಿ ನಿಮಗೆ ಅರ್ಥ ಮಾಡಿಸಿದ್ದು ತಾಯ್ತು. ಯಾವುದದು? ಎಲ್ಲ ಪ್ರಕೃತಿಯ ಗುಣಗಳಲ್ಲಿ ತಾನಿದ್ದು, ಎಲ್ಲ ಲಿಂಗ ದೇಹದಲ್ಲಿದ್ದು, ಎಲ್ಲ ಜನ್ಮಗಳಲ್ಲಿ ಕೋಟಿ ಕೋಟಿ ಜನ್ಮಗಳಲ್ಲಿ ಆ ಲಿಂಗ ದೇಹದ ಗುಣಗಳು ಯಾವ ಯಾವ ಕಾಲಕ್ಕೆ ಯಾವುದು ಯಾವುದು ಹೊರಗೆ ತಂದ್ರೆ ಆ ಗುಣಗಳು ಬೇಗ ಸವಿಯುತ್ತೋ ತಡಕೊಂಡು ಮತ್ತು ಹೊರಗೆ ತರುತ್ತಾನೆ, ಅದನ್ನ ತಿಳಿಸಿ. ಪರೀಕ್ಷಿತ್ ಮಹಾರಾಜ ಇಂಥ ಪ್ರಶ್ನೆ ಹಾಕಬೇಕಾದ್ರೆ ಆತನ ಆಳ ಹೇಗಿರಬೇಕು ಅದನ್ನು ಹೇಳ್ತಾ ಇದ್ದ. ಅವಾಗ ಅಯ್ಯ ನೀನು ಕೇಳೋದು ಯಾರ ಕುರಿತು? ಒಳಗಿರೋ ಬಿಂಬನ ಪರಿಚಯ. ಅವನು ಹೇಗೆ ಮೂರು ಗುಣಗಳನ್ನು ಲಿಂಗ ದೇಹದಲ್ಲಿದ್ದು ಪ್ರಕಟ ಮಾಡುತ್ತಾನೆ, ಎಲ್ಲರಲ್ಲಿದ್ದು ಇಂದ್ರಿಯಗಳಲ್ಲಿ ಎಂಥ ವ್ಯಾಪಾರ ಮಾಡಿಸ್ತಾನೆ, ಅದು ಕೇಳ್ತಾ ಇದೆಯಲ್ಲ, ಅದು ನುಡಿಸಬೇಕಾಗಿದ್ದವನೇ, ನನ್ನಲ್ಲಿದ್ದು ನುಡಿಸಬೇಕಾಗಿದ್ದವನೇ, ಅವನನ್ನ ಕೇಳಿಕೊಡ್ತೇನೆ ಅಂತ. ನಮಃ ಪರಸ್ಮೈ ಪುರುಷಾಯ ಭೂಯಸೆ ದೇಹಿನ ಅಂತರ್ಧ್ರುವಾಯ. ಎಲ್ಲ ಜೀವರಾಶಿಗಳ ಹೃದಯದಲ್ಲಿ ನಿಂತಿರುವ ಬಿಂಬಮೂರ್ತಿ ನಿನಗೆ ನಮಸ್ಕಾರ ಅಂತ ದೇವರಿಗೆ ನಮಸ್ಕಾರ ಮಾಡಿ ಶುರು ಮಾಡುತ್ತಾ ಇದ್ದಾರೆ. ಅಹಂಕಾರ ಕಳಕೊಂಡವರು ತಾನೇ ಅಹಂಕಾರ ತತ್ವಕ್ಕೆ ಅಭಿಮಾನಿಗಳು. ಕ್ರೋಧಾಭಿಮಾನಿ ಅಂತಾರೆ, ಕ್ರೋಧಾಭಿಮಾನಿ ಅಂದ್ರೆ ನಮ್ಮ ತಲೆಯಲ್ಲಿ ತುಂಬಾ ಸಿಟ್ಟಿರುತ್ತೆ ಅಂತ. ಕ್ರೋಧಾಭಿಮಾನಿ ರುದ್ರದೇವರು ಕ್ರೋಧಾಭಿಮಾನಿಗಳು ಅಂದ್ರೆ ತುಂಬಾ ಸಿಟ್ಟಿರುತ್ತೆ ಅವರಿಗೆ. ಕ್ರೋಧಾಭಿಮಾನಿ ಅಂದ್ರೆ ಕ್ರೋಧದ ಮೇಲೆ ಯಾರಿಗೆ ಕಂಟ್ರೋಲ್ ಇರುತ್ತೋ ಅವ್ರನ್ನ ಕ್ರೋಧಾಭಿಮಾನಿ ಅಂತಾರೆ. ಕ್ರೋಧ ಇದ್ರೇನೆ ಕ್ರೋಧಾಭಿಮಾನಿ ಅಂದ್ರೆ ನಾವೆಲ್ಲ ಕ್ರೋಧಾಭಿಮಾನಿಗಳಾಗಬೇಕಾಗುತ್ತೆ, ನಮ್ಮ ಮೈ ತುಂಬ ಕ್ರೋಧ. ಆದ್ದರಿಂದ ಕ್ರೋಧಾಭಿಮಾನಿ ರುದ್ರದೇವರು ಹೇಳ್ತಾ ಇದ್ದಾರೆ, ಭೂಯೋ ನಮಃ ಸದ್ವೃಜಿ ನಚ್ಚಿದೆ ಅಸತಾಂ ಅಸಂಭವಾಯ ಅಖಿಲ ಸತ್ವಮೂರ್ತಯೇ ಪುಂಸಾಂ ಪುನಃ ಪಾರಮಹಂಸ್ಯಾಶ್ರಮೇ ವ್ಯವಸ್ಥಿತಾನಾಂ ಅನುಮೃಗ್ಯದಾಶಿಷೇ. ಹೌದಯ್ಯ, ಇವನೇನು ಎಲ್ಲರೊಳಗಿರ್ತಾನೆ, ಬಿಂಬನಾಮಕನಾಗಿರ್ತಾನೆ, ಆದರೆ ಇವನ ಪಡ್ಕೊಳ್ಳೋದು ಹೇಗೆ? ಮತ ಹೇಳ್ತಾರೆ, ಭೂಯೋ ನಮಃ. ಹೇ ಸ್ವಾಮಿ, ನೀ ಮಾಡುವ ಉಪಕಾರ ನನ್ನ ತಲೆಗೆ ಬರ್ತಾ ಇದೆಯಪ್ಪ, ಮತ್ತು ಮತ್ತು ನಿನಗೆ ನಮಸ್ಕಾರ ಮಾಡ್ತಾ ಇದ್ದೇನೆ. ಹೇಗೆ? ಸದ್ಗುರುಜಿನಚ್ಚಿದೆ, ಸಜ್ಜನರಾದವರ ಪಾಪ ಹೇಗೆ ಕತ್ತರಿಸಬೇಕಾ ಅಂತ ನೋಡ್ತಾ ಇರ್ತಾರೆ. ಯಾಕೆ? ನಮಗೆ ಕಷ್ಟಗಳು ಬರ್ತಾ ಇವೆ, ಕಷ್ಟಗಳಿಗೆ ಕಾರಣ ಪಾಪ, ಆ ಪಾಪ ಕತ್ತರಿಸಿದರೆ ಕಷ್ಟಗಳು ಹೋಗ್ಬಿಡುತ್ತೆ. ಅದಕ್ಕೆ ತನ್ನ ಹೆಸರು ಕೃಷ್ಣ ಅಂದಿಟ್ಕೊಂಡ. ಕರ್ಷಕೀತಿ ಕೃಷ್ಣ, ಏನು ಕರ್ಷಣೆ ಮಾಡ್ತಾನೆ, ದೊಡ್ಡ ಕಳ್ಳ ಅಂತವನು. ಏ ಕಳ್ಳರು ಬರ್ತಾ ಇದ್ದಾರೆ, ಕಳ್ಳರು ಬರ್ತಾ ಇದ್ದಾರೆ ಅಂದ್ರೆ ಎಲ್ಲರೂ ಅಪ್ಪ ಆಗ ಹೇಳಿದ್ರು. ಈ ಕಳ್ಳರು ಏನು ಕಲಿತಾರೆ? ನೀವು ಹೊರಗೆ ಹಾಕುವಂತ ವೇಸ್ಟ್ ಇರುತ್ತಲ್ಲ ಅದು ಕದ್ದು ಹೋಗ್ತಾರೆ. ಓ, ಎಷ್ಟು ಜನ ಬೇಕಾದ್ರೂ ಬರಲಿ ಅಂತ. ಹೌದಾ? ಹೊರಗೆ ಹಾಕುವ ಕಸ ಅದು ಕದ್ದು ಕದ್ದು ಹೋಗ್ತಾರೆ ಅಂದ್ರೆ ಯಾರಾದ್ರೂ ಬಾಧೆ ಪಡ್ತೀರಾ? ಹಾಗೆ ನಮ್ಮ ಕಸ, ಪಾಪದ ಕಸ ಕದಿಯುವ ಕಳ್ಳ. ಇಂಥ ಕಳ್ಳರು ಸಿಗ್ತಾರೆ ಇಲ್ಲಿ ಅಂದ್ರೆ ಆತ ಕಳ್ಳ ಅಲ್ಲ, ನಮ್ಮ ಪಾಪ ತೆಗೆದು ತೆಗೆದು ನಾವು ಬೇರೆ ಬೇಗ ಸಂತೋಷ ಪಡಬೇಕು ಅಂತ ಕೇಳಿಕೊಳ್ಳುವ ಮಹಾನುಭಾವ ಹೇಳ್ತಾರೆ ಭೂಯ ಸದ್ಗುರುಜಿ ನಚ್ಚಿದೆ. ಆ ಭೂಯ ಶಬ್ದ ನಮಸ್ಕಾರಕ್ಕೂ ಅನ್ವಯ, ದೇವರಿಗೂ ಅನ್ವಯ ಆಗ್ತಾ ಇದೆ. ಸಜ್ಜನರ ಪಾಪಗಳನ್ನ ಮತ್ತು ಕತ್ತರಿಸ್ತಾ ಬರ್ತಾನಂತೆ. ಎಲ್ಲರಿಗೂ ಕತ್ತರಿಸ್ತಾನ ಇಲ್ಲ. ಅಸತಾಂ ಅಸಂಭವಾಯ, ಸ್ವರೂಪದಲ್ಲಿ ಯಾರು ಕೆಟ್ಟವರೋ ಅವರಿಗೆ ಸಿಗೋದೇ ಇಲ್ಲ. ಇವ ಇನ್ನ ಯಾರಿಗೆ ಸಿಗ್ತಾನೆ? ಪಾರಮಹಂಸ ಆಶ್ರಮೇ ವ್ಯವಸ್ಥಿತ, ಯಾರು ಸನ್ಯಾಸಿಗಳಾಗಿರ್ತಾರೆ ಅನುರಗ್ಯದಾದೃಷೆ ಅವರಿಗೆ ವಿಶೇಷವಾಗಿ ಪರಮಹಂಸಾಶ್ರಮದಲ್ಲಿರತಕ್ಕಂಥವರಿಗೆ ತಾನೇ ಹುಡುಕೊಂಡು ಹೋಗಿ ಎಲ್ಲ ಕೊಡ್ತಾನಂತೆ. ಏನ್ ಮಾಡೋಣ, ಎಲ್ಲರೂ ಸನ್ಯಾಸಿಗಳಾಗ್ಬಿಟ್ರೆ ಆಯ್ತು. ಪಾರಮಹಂಸಾಶ್ರಮ ಅಂದ್ರೆ ಹೌದು, ನಾಲ್ಕನೇ ಆಶ್ರಮ ಅಂತ ಒಂದರ್ಥ. ಏನದು? ಅದಕ್ಕೆ ಅರಣ್ಯಕಾಚಾರ್ಯ ಹೇಳ್ತಾರೆ, ಭಾಗವತ ಧರ್ಮಾನುಷ್ಠಾನ ಪರತ್ವವೇ ಪರಮಹಂಸಾಶ್ರಮ ಧರ್ಮ ಅಂದ್ರು. ಭಾಗವತ ಧರ್ಮ ಅಂದ್ರೆ ಏನು? ನಾವು ಏನು ಮಾಡಿದರೆ ದೇವರಿಗೆ ಪ್ರೀತಿ ಆಗುತ್ತೋ ಅದು ಮಾಡುವುದೇ ಭಾಗವತ ಧರ್ಮ. ಅದಕ್ಕೆ ಚಿಹ್ನೆ ಹೋಗಿಲ್ಲ. ಅದನ್ನ ಮಾಡುವವರೆಲ್ಲ ಪರಮಹಂಸರೇ. ಅಂತ ಪರಮಹಂಸಾಶ್ರಮದಲ್ಲಿ ಯಾರಿರ್ತಾರೆ ಅಂದರೆ ದೇವರ ಚಿಂತನೆ, ದೇವರ ವಿಶೇಷವಾದ ಅವರ ನುಡಿಗಳನ್ನು ಕೇಳಿ ಅವನಲ್ಲಿ ಆದರದಿಂದ ಸಂತೋಷವಾಗಿ ಅಭಿಮಾನ ಬೆಳೆದು ನೀ ಬೇಕು ಬೇಕು ಅನ್ನುವರಿಗೆ ನಾನೇ ಹೋಗಿ ಅವರೆಲ್ಲರ ಪಾಪಗಳನ್ನು ಕತ್ತರಿಸಿ ತಾನೇ ಹಿಂದೆ ತಿರುಗ್ತಾನೆ, ಅವರಿಗೆ ಸಿಗುತ್ತಾನೆ. ನಮ್ಗೆ ಹೇಳ್ತಾನೆ, ನಮೋ ನಮಸ್ತೆ ನಮೋ ನಮಸ್ತೆ ಅಸ್ತು ಋಷಭಾಯ ಸತ್ವತಾಂ ವಿದೂರ ಕಷ್ಟಾಯ ಮುಹುಕ್ಕು ಯೋಗಿನ ನಿರಸ್ತ ಸಾಮ್ಯಾತಿಶಯೇನ ರಾಧಸ ಸ್ವಧಾಮನಿ ಬ್ರಹ್ಮಣಿ ರಂಶತೆ ನಮಃ. ಹೇಳ್ತಾ ಇದ್ದಾರೆ ಋಷಭಾಯ, ನೀ ಋಷಭ ಅಂದರೆ ಸರ್ವಶ್ರೇಷ್ಠ, ಎಲ್ಲರಿಗಿಂತಲೂ ಶ್ರೇಷ್ಠ, ಎಲ್ಲರೊಳಗೆ ಒಬ್ಬನಾಗಿದ್ದು ಶ್ರೇಷ್ಠ ಅಲ್ಲ, ಎಲ್ಲರಿಗಿಂತ ವಿಲಕ್ಷಣ, ಎಲ್ಲರಿಗಿಂತ ಶ್ರೇಷ್ಠ. ಅದಕ್ಕೆ ವೃಷಭ ಅಂತ ಹೇಳಿದ್ರು. ಯಾರಿಗೆ? ಸತ್ವತಾಂ ವೃಷಭಾಯ, ಸತ್ವತಾಂ ಸಜ್ಜನರಿಗೆ. ಯಾರು? ಸತ್ವಗುಣ ಸಂಪನ್ನರಾದ ರುಜುಗಣಸ್ಥರಿಗೆ ಪರಮಾನುಗ್ರಹ ಮಾಡತಕ್ಕಂತಹ ಉತ್ಕೃಷ್ಟ ಮೂರ್ತಿ. ಕುಯೋಗಿನಾಂ ವಿದೂರ ಕಷ್ಟಾಯ, ಯಾರು ದುಷ್ಟವಾದ ಮನಸ್ಸಿನಿಂದ ಸ್ವರೂಪದಲ್ಲಿರ್ತಾರೆ ಅವರಿಗೆ ಎಂದೂ ದೇವರು ಸಿಗದೇ ಇರುವುದಲ್ಲ, ದೇವರಿರುವ ದಿಕ್ಕು ಸಿಗಲ್ಲ, ಆ ತರ ಇರುತ್ತಾನೆ. ಅಷ್ಟೇ ಅಲ್ಲ, ಹೇಳ್ತಾ ಇದ್ದಾರೆ ನಿರಸ್ತ ಸಾಮ್ಯಾತಿಶಯೇನ ರಾಧಸ ಸ್ವಧಾಮನಿ ಬ್ರಹ್ಮ ನಿರಂಸ್ಯತೆ ನಮಃ. ಆತನಿಗೆ ಸಮಾನರಾದವರು ಯಾರೂ ಇಲ್ಲ, ಆತನಕ್ಕಿಂತ ಹೆಚ್ಚಾದವರು ಯಾರೂ ಇಲ್ಲ. ಅಂಥ ರೀತಿಯಲ್ಲಿ ತನ್ನದೇ ಆದ ಅಪರೂಪದ ಸ್ವಾತಂತ್ರ್ಯ ಶಕ್ತಿಯಿಂದ ಬೆಳಗುತ್ತಾ ಇರುವ ಯಾರು? ಬಿಂಬಮೂರ್ತಿ ನಿನಗೆ ನಮಃ. ತುಂಬಾ ಹೇಳ್ತಾರೆ ಇದೆಲ್ಲ, ಹೇಳ್ತಾ ಅಂಥ ಭಗವಂತನನ್ನ ವಿಶೇಷವಾಗಿ ಸ್ಮರಣೆ ಮಾಡುತ್ತಾ ಒಂದು ಮಾತು ಹೇಳ್ತಾ ಇದ್ದಾರೆ. ತಪಸ್ವಿನ ದಾನಪರಾಹ ಯಶಸ್ವಿನ ಮನಸ್ವಿನ ಮಂತ್ರವಿದ ಸುಮಂಗಲಾಹ ಕ್ಷೇಮನ್ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಚೆನ್ನಾಗಿ ಹೇಳ್ತಾರೆ. ಒಳ್ಳೆ ತಪಸ್ವಿಗಳು ಏನು ತಪಸ್ಸು ಮಾಡಿದ್ರು, ದಾನಗಳು ಮಾಡಿದ್ರು, ಒಳ್ಳೆ ಯಶಸ್ಸು ಬಂದ್ರು, ಏನು ಮಂತ್ರಗಳು ತಿಳ್ಕೊಂಡು ಏನಿದ್ರು ಕೂಡ ಅದೆಲ್ಲ ಹರಿಗೆ ಸಮರ್ಪಣೆ ಮಾಡಿದರೇನೆ ಸಾರ್ಥಕ, ಇಲ್ಲದಿದ್ರೆ ಎಲ್ಲ ವ್ಯರ್ಥ ಆಗುತ್ತೆ. ಅಷ್ಟೇ ಅಲ್ಲ, ಕೊಟ್ಟದ್ದನ್ನ ಜಾಸ್ತಿ ಮಾಡಿ ಕೊಡತಾನೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇಶ್ವರ, ಅದ್ಭುತವಾಗಿ ಬೆಳೆಸಿಕೊಡುತ್ತಾನೆ. ಅಂಥ ಭಗವಂತನಿಗೆ ನಮೋ ನಮಃ ಅಂತ ತುಂಬಾ ಹೇಳ್ತಾ ಇದ್ದಾರೆ. ಅಂಥ ಸ್ವಾಮಿಯ ಕುರಿತು ನಾಳೆ ನೋಡೋಣ, ಇನ್ನು ಬಿಟ್ಟಿಲ್ಲ, 7:30 ಆಗಿದೆ. ಅರ್ಧ ಗಂಟೆ ಕಾಲ ಪ್ರಶ್ನೋತ್ತರ ಇದ್ದರೆ ಅಲ್ಲ, ಮೈಕ್ ಇಲ್ಲ ಎಂದು ಕೇಳಬಹುದು.
ಅಲ್ಲ ಅದೇ ವರ್ಕ್ ಆಗ್ತದೆ ಸರಿ ಇಲ್ಲ ಹೋಗಿ
ಅಲ್ಲ ಎಲ್ಲರೂ ಡೈರೆಕ್ಟ್ ಆಗಿ ಶೇಕ್ ಬಂದ್ಬಿಡಿ
ಬನ್ನಿ ಬನ್ನಿ ಕುಂಡಲಿನಿಯ ಬಗ್ಗೆ ಆಚಾರ್ಯರು ಕುಂಡಲಿನಿಯ ತಾವು ನಮಗೆಲ್ಲ ತಿಳಿಸ್ಕೊಡ್ತೀವಿ.
ಒಂದು ನಿಮಿಷ, ನಿಮ್ಮ ಮಾತು ವೇಗ ಆಗಿದೆ, ನನಗೆ ಕೇಳಿಸ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ. ಮೈಕಿಗೆ ಮಾತ್ರ ಮುಖ ಕೊಟ್ಟು ಹೇಳಿ, ನನ್ನ ನೋಡ್ಬೇಡಿ.
ಮುಂದೆ ಮುಂದೆ
ಅಲ್ಲ, ಈ ಮೈಕೆ ಕೊಡಿ. ಪ್ರಶ್ನೆ ಕೇಳಿದ ಮೇಲೆ ನಾನು ಮುಂದೆ
ಕುಂಡಲಿನಿಯ ಜಾಗೃತಾವಸ್ಥೆಯನ್ನ ಪ್ರಥಮ ಬಾರಿಗೆ ಒಬ್ಬ ಹನುಮಂತ ಆಚಾರ್ಯರಿಂದ ಕೇಳಿದ್ದೆ ನಾನು. ಇವತ್ತು ಇದು ಹಿಂದೆ ಅದ್ವೈತಿಗಳ ಪುಸ್ತಕಗಳಲ್ಲಿ ಅನೇಕ ಬಾರಿ ಈ ವಿಚಾರವನ್ನು ಪ್ರಶ್ನ ಸಹಿತ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅನೇಕ. ಇದರಲ್ಲಿ ಅದ್ವೈತಿಗಳಲ್ಲಿ ಕೆಲವು ವ್ಯಕ್ತಿಗಳನ್ನು ರೂಪಿಸಿದ್ದಾರೆ. ಎಕ್ಸಾಂಪಲ್ ಪರಮಹಂಸರು ಅಥವಾ ವಿವೇಕಾನಂದರು, ಇವರ ಬಗ್ಗೆ ಜಾಗೃತಿ. ಹಾಗೆಯೇ ಅಂತಹ ಸ್ಥಿತಿಯಲ್ಲಿ ನಮ್ಮ ಮಧ್ವ ಸಿದ್ಧಾಂತ ಪ್ರತಿಪಾದಕರಲ್ಲಿ ಯಾರಾದರೂ ಇದ್ದಾರ ಅವರಿಗೆ ಇದು ಒಂದು ಅವರಿಗೆ ಈ ಜಾಗೃತಾವಸ್ಥೆ ಉಂಟಾಗಿರುತ್ತೆ. ಇದರಿಂದ ಅವರು ಯಾವಾಗಲೂ ಬೇರೆಯವರು ಹೇಳ್ತಿರಬೇಕಾದ್ರೆ ಸರ್ಪದ ಸಾದೃಶ್ಯವನ್ನು ಕೊಡ್ತಾರೆ. ಕೆಳಗಿನಿಂದ ಮತ್ತು ಬೆನ್ನು ಹುರಿಯಿಂದ ಶುರುವಾಗಿ ನೀವು ಹೇಳಿದ ಬ್ರಹ್ಮರಂಗದಂತ ಅಲ್ಲಿಯ ಬರ್ಕೊಂಡಿರುವ ಒಂದು ಹೆಡೆ ಬಗ್ಗೆ ಪೂರ್ಣ ವಿಚಾರವನ್ನ ಆಯಾ ಜಾಗದಲ್ಲಿ ಗಂಟುಗಳಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಅವರು. ಈ ಒಂದು ಸಾದೃಶ್ಯವನ್ನ ನಮ್ಮಲ್ಲಿ ಭಾಗವತದ ಮೂಲಕ ಅಡಾಪ್ಟ್ ಮಾಡ್ಕೋಬಹುದಾ?
ಅವರ ಪ್ರಶ್ನೆ ನಿಮ್ಗೆ ಅರ್ಥ ಆಯ್ತು ಅಂತ ಕಾಣುತ್ತೆ ಆಗಿಲ್ವಾ? ಬೆಳಿಗ್ಗೆ ಕುಂಡಲಿನಿ, ಅದರ ಜಾಗರಣ, ಅದರ ಕುರಿತು ಸ್ವಲ್ಪ ಮಾತಾಡಿದ್ದೆ. ನಮ್ಮ ನಾಭಿಯ ಕೆಳಗೆ ಮೂಲಾಧಾರ ಅಂತಿದೆ, ಅಲ್ಲಿ ಕುಂಡಲಿನಿ ಅಂತಿದೆ, ಅಲ್ಲಿ ಭಗವಂತ ಇರ್ತಾನೆ. ಆ ಭಗವಂತ ಏಳು ವಿಶೇಷವಾದ ಕೇಂದ್ರಗಳಿಗೆ ನಾಭಿಯ ಕೆಳಗೆ, ನಾಭಿ, ಹೃದಯ, ಉರಸ್ಸು, ಕಂಠ, ಭ್ರೂಮಧ್ಯ, ಶಿರಸ್ಸು ಅಂತ ಈ ಸ್ಥಾನಗಳಿಗೆ ಭಗವಂತ ಬರ್ತಾನೆ. ಬಂದಾಗ ಸಿದ್ಧಿಗಳಾಗುತ್ತೆ ಅಂತ ಏನು ಪರಿಚಯ ಮಾಡಿದ್ದೆ. ನಿಜವಾಗಿ ಅವರನ್ನ ಅವರು ಮಾಡಿದ ಪ್ರಶ್ನೆಗೆ ನಾನು ತುಂಬಾ ಸಂತೋಷ ಆಗ್ತಾ ಇದ್ದೇನೆ. ಆ ಪ್ರಶ್ನೆಯಲ್ಲಿ ಒಂದು ಭಾಗ ನೋಡಿ, ಅದ್ವೈತಿಗಳಿಂದ ಇದೆಲ್ಲ ಕೇಳಿದ್ವು, ನಮ್ಮಲ್ಲಿ ಹೇಳಿದ್ದು ನೀವೇ ಮೊದಲು ಅಂತ ಹೇಳಿದರು. ಅಲ್ಲಲ್ಲ, ಚಪ್ಪಾಳೆಗೆ ನಾನು ಹೇಳ್ತಾ ಇಲ್ಲ, ನಮ್ಮಲ್ಲಿ ಲೋಪ ಇದೆ ಎಂಬುದನ್ನು ಹೇಳಲಿಕ್ಕೆ ಶುರು ಮಾಡಿ. ಈ ಒಂದು ವಿಷಯ ಹೊರಗಡೆ ಪೂರ್ಣ ಬಿಡಬಾರದು, ಆದರೆ ರುಚಿಯಾದರೂ ತೋರಿಸಲಿಕ್ಕೆ ಬಿಡಬೇಕು. ಜನಕ್ಕೆ ಇದೊಂದು ಸಬ್ಜೆಕ್ಟ್ ಇದೆ ಅಂತಾದರೂ ಗೊತ್ತಾದರೆ ಓದಲಿಕ್ಕೆ ಪುಸ್ತಕ ಹತ್ರ ಬರ್ತಾರೆ. ಆ ಸಬ್ಜೆಕ್ಟೇ ನಾವು ಮಾತಾಡದಿದ್ರೆ ಸಬ್ಜೆಕ್ಟ್ ಕುರಿತು ಮಾತಾಡಿ ಅವರು ಸಾಧನೆಗೆ ಬಂದಾಗ ಅದು ಪುಸ್ತಕದಲ್ಲಿ ಬೇಡ, ಮಸ್ತಕದಲ್ಲಿ ಬರುವಂತೆ ಗುರುಗಳು ರಹಸ್ಯ ಉಪದೇಶ ಆ ಟೆಕ್ನಿಕ್ಸ್ ಹೇಳಿಕೊಳ್ಳಿ. ಸಬ್ಜೆಕ್ಟ್ ಅಂತೂ ಗೊತ್ತಾಗಬೇಕಲ್ಲ, ಸಬ್ಜೆಕ್ಟ್ ಗೊತ್ತಾಗಬೇಕಾದ್ರೆ ಇಂಥ ಕಡೆ ನಾವು ಹೇಳಿದರೇನೆ ಗೊತ್ತಾಗುತ್ತೆ. ಒಬ್ಬೊಬ್ಬರಿಗೆ ಹೋಗಿ ಮೈಕ್ ಹಿಡ್ಕೊಂಡು ಹೇಳಲಿಕ್ಕಾಗುತ್ತಾ? ಆಗಲ್ಲ. ಆ ಒಂದು ವಿಚಾರ ಅವರು ಚೆನ್ನಾಗಿ ಹೇಳಿದ್ರು, ಸತ್ಯವಾದ ವಿಚಾರ. ಅನೇಕ ಜನ ಹುಡುಗರು ಏನು ಐಟಿ ಕಂಪನಿ ಎಲ್ಲರೂ ಕೆಲಸ ಮಾಡುತ್ತಾರೆ, ಅವರೆಲ್ಲ ಹೋದರೆ ಅವರಿಗೆ ತುಂಬಾ ಮೆಂಟಲ್ ಸ್ಟ್ರೈನ್, ಕಣ್ಣಿಗೆ ಸ್ಟ್ರೈನ್, ಎಲ್ಲಾ ಸ್ಟ್ರೈನ್ ಆಗಿರುತ್ತೆ. ಅವರೆಲ್ಲರೂ ಎಲ್ಲಿಗೆ ಹೋಗ್ತಾ ಇದ್ದಾರೆ ಗೊತ್ತಾ? ಬಹಳ ಜನ ರಾಮಕೃಷ್ಣಾಶ್ರಮ, ಆ ಆಶ್ರಮ, ಈ ಆಶ್ರಮ, ಪಿರಮಿಡ್ ಧ್ಯಾನ ಕೇಂದ್ರ, ರಾಜಯೋಗ ಕೇಂದ್ರ, ಇವುಗಳಿಗೆ ಹೋಗಿ ಅವರು ಹೇಳಿದ ಧ್ಯಾನಾದಿಗಳನ್ನ ಮಾಡಿ ಬಂದು ನಮ್ಮಂಥವರು ಕಾಣಿಸಿದರೆ ಮುಖಕ್ಕೆ ಹೊಡೆದಂತೆ ಕೇಳತಾ ಇದ್ದಾರೆ. ನಾವಲ್ಲಿಗೆ ಹೋದರೆ ಅವರು ಮಾಡಿ ಕೇಳಿದ್ದು ಮಾಡಿದರೆ ಮನಃಶಾಂತಿ ಸಿಗತಾ ಇದೆ, ಮಾರನೇ ದಿನಕ್ಕೆ ಚಾರ್ಜ್ ಆಗ್ತಾ ಇದ್ದೀವಿ, ನೀವು ಯಾಕಿದು ಮಾಡುತ್ತಾ ಇಲ್ಲ, ಒಣ ಏನೋ ಹೇಳ್ತಾ ಇರ್ತೀರಿ, ಅದಕ್ಕೆ ನಿಮ್ಮತ್ರ ಬರಲಿಕ್ಕೆ ನಮಗೆ ಮನಸ್ಸು ಬರ್ತಾ ಇಲ್ಲ ಪಟ್ಟ ಹೇಳ್ತಾ ಇದ್ದಾರೆ. ಯಾರು? ನಮ್ಮವರೇ ಹುಡುಗರು. ಕಾರಣ ಏನು ಅಂದ್ರೆ, ಇಷ್ಟು ನೋಡಿ, ಮನೆಯಲ್ಲಿ ಹುಡುಗರು ಇದ್ದಾರೆ, ನಾವು ಊಟಕ್ಕೆ ಹಾಕ್ತಾ ಇಲ್ಲ, ಅವಾಗೇನ್ ಮಾಡ್ತಾರೆ, ಪಕ್ಕ ಮನೆಯವರು ತಿಂದು ಬಿಸಾಡಿದ್ದನ್ನ ಅವ್ರಿಗೆ ಗೊತ್ತಾಗದೆ ತಿಂದು ಬರ್ತಾರೆ. ಅಷ್ಟೇ ತಾನೆ ಇದಾಗ್ತಾ ಇದೆ. ನಾವೇ ವೃತ್ತಾನ್ನ ಭೋಜನ ಹಾಕಿದ್ರೆ ಮನೆಯಲ್ಲೆಲ್ಲ ಸರಕಿದೆ, ವೃತ್ತಾನ್ನ ಭೋಜನವೂ ಸಿದ್ಧ ಹಾಕಿದೆ, ಬಡಿಸ್ತಾ ಇಲ್ಲ, ಅದಕ್ಕೆ ಹೋಗ್ತಾರೆ. ಒಂದ್ಸಲ ಹೊಟ್ಟೆ ತುಂಬಾ ಅನ್ನ ಹಾಕಿ ಭಿಕ್ಷ ಬೇಡ್ತಾರ ಅವ್ರು, ಹೋಗಿ ಹೋಗಲ್ಲ. ಭಾಗವತದಲ್ಲೇ ಎಲ್ಲ ಕೂತಿದೆ. ನಿಮ್ಮ ಪ್ರಶ್ನೆ, ಈ ಕುಂಡಲಿನಿ ಯೋಗ ಏನಿದೆ ಇದು ಭಾಗವತದಲ್ಲಿ ಇದೆಯಾ? ವಿಸ್ತಾರವಾಗಿ ಹೇಳಿದ್ದಾರೆ. ಹೇಳೋ ನಾಥರಿಲ್ಲ. ಯಾಕಂತೀರಾ? ಒಂದು ದೆವ್ವ ಕೂತಿದೆ ಇಲ್ಲಿ. ಏನದು? ಸಾಮಾನ್ಯ ಜನರು ನೀವೆಲ್ಲ ಏನಿದ್ದೀರಲ್ಲ, ಈ ವಿಷಯಗಳು ನಿಮಗೆ ಹೇಳಿದರೆ ಇವೆಲ್ಲ ನಿಮಗೆ ಅರ್ಥ ಆಗಲ್ಲ, ಇದನ್ನ ಚೆಲ್ಲದಂತೆ ಆಗುತ್ತೆ ಎಂಬ ಭಾವನೆ ಪಂಡಿತ ವರ್ಗದಲ್ಲಿ ತುಂಬಾ ಕೂತಿದೆ. ಇದು ಹೇಳಿ ಹೊರಟ್ರೆ ಜನಗಳಿಗೆ ಏನ್ ಅರ್ಥ ಆಗುತ್ತೆ? ನಿದ್ದೆ ಮಾಡುತ್ತಾರೆ. ಅವರ ಮುಂದೆ ಇವೆಲ್ಲ ಹೇಳಿದರೆ ವ್ಯರ್ಥ ಎಂಬ ಭಾವನೆ ಅಲ್ಲಿ ಕೂತಿದೆ. ಅದಕ್ಕೆ ತಕ್ಕಂತೆ ಪ್ರವರ್ತನೆ ಮಾಡುವವರು ತುಂಬಾ ಜನ ಇದ್ದಾರೆ. ಅದಕ್ಕೆ ಇವೆಲ್ಲ ಒಳಗೆ ಕೂತಿದ್ದು ಸಾಯೋ ಪರ್ಯಂತವೂ ನಿಮ್ಮತ್ರ ಬರಲ್ಲ ಈ ವಿಷಯಗಳು. ಹಾಗಾಗಿ ಏನು ಮಾಡಬೇಕು? ನಮಗೂ ನೀವು ಹೇಳಿದ್ದು ಅರ್ಥ ಆಗುತ್ತೆ, ದಯವಿಟ್ಟು ಹೇಳಿ ಅಂತ ಬಂದವರನ್ನೆಲ್ಲ ಪಂಡಿತರನ್ನ ನೀವು ಕೇಳಿದರೆ, ಯಾರೂ ಕಡಿಮೆ ಆದವರು ಯಾರೂ ಇಲ್ಲ. ನೀವು ಚಪ್ಪಾಳೆ ತಟ್ಟಿದ್ರಲ್ಲ ನೀವು ಹೇಳಿದ್ರಿ ಅಂತಾರೆ. ನಾನು ಕೆಲಸಕ್ಕೆ ಬಾರದ ಕಿಲುಮಿ ಹಿಡಿದ ಸೌಟು ಇದನ್ನು ಬಡಿಸ್ತಾ ಇದ್ದೇನೆ. ಒಳ್ಳೆ ಬೆಳ್ಳಿ ಸೌಟು ಬಂಗಾರ ಸೌಟುಗಳು, ಒಳ್ಳೆ ಒಳ್ಳೆ ಪಂಡಿತರೆಲ್ಲ ಕೂತಿದ್ದಾರೆ, ಅವರೆಲ್ಲ ಕೈ ಕಟ್ಟಿ ಕೂತಿದ್ದಾರೆ. ಈ ಜನಕ್ಕೆ ಹೇಳಿದರೆ ಅರ್ಥವೇ ಆಗಲ್ಲ. ನಾವು ಎಷ್ಟು ಕಲಿತಿದ್ದೇವೆ ಹೇಳಲಿಕ್ಕೇ ಇಲ್ಲ ಅಂತ ದುಃಖ ಪಡುವಂತವರಿದ್ದಾರೆ. ಅಂತವರು ಪ್ರವಚನಕ್ಕೆ ಬಂದಾಗ ನಮಗೆ ಯಾವುದೂ ಬೇಡ, ವಿಷಯ ಪ್ರಮೇಯಗಳು ಹೇಳಿ, ಇಂತಿಂತ ರಹಸ್ಯಗಳು ಕೂತಿವೆ ಅಂತಲ್ಲ ಹೇಳಿ ಅಂತ ಕೇಳಿ ಖುಷಿಯಿಂದ ಏನು ಕೇಳುತ್ತಾ ಇದ್ದೀರಿ, ಗಂಗಾ ಪ್ರವಾಹದಂತೆ ಹರಿಸ್ತಾರೆ. ಬೆಂಗಳೂರಲ್ಲಿರುವ ಪ್ರತಿಯೊಬ್ಬ ಪಂಡಿತರೂ ತಾಕತ್ತಿದ್ದವರೇ, ಯಾರೂ ಕಡಿಮೆ ಆದವರಿಲ್ಲ. ಆದರೆ ನೀವೇ ಕೇಳುತ್ತಾ ಇಲ್ಲ, ಅವರು ನಿಮಗೆ ಕೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅವರಿಗೆ ನಿಮ್ಗೆ ಅರ್ಥ ಆಗಲ್ಲ ಅಂತ ಸುಮ್ಮನೆ ಇದ್ದಾರೆ. ಅದಕ್ಕೆ ನಾನು ಮಧ್ಯೆ ತೋರಿದೆ, ನಾನು ಹೇಳ್ತೀನಿ ಅಂತಲ್ಲ, ಈ ಕಮ್ಯುನಿಕೇಶನ್ ಗ್ಯಾಪ್ ಬೆಳೆಸಬೇಕು ಅಂತ ನನ್ನ ಪ್ರಯತ್ನ. ಏನದು? ನಿಮಗೆ ಹೇಳೋದು ನಾನು ಹೆದರ್ಕೊಂಡು ಕೂತ್ಕೊಂಡ್ರೆ, ಹೇಳಿತ್ತು ನಿಮಗೆ ಅರ್ಥ ಆಗದಿದ್ರೆ, ಚೆಲ್ಲಿದಂತ ಪಾಪ ನನಗೆ ಬರುತ್ತಲ್ಲ ಅಂತ ನಾನು ಕೂತ್ರೆ ಏನಾಗುತ್ತೆ? ಅದು ಹಾಗೆ ಇರುತ್ತೆ. ಬೆಕ್ಕಿನ ಕುತ್ತಿಗೆಯಲ್ಲಿ ಗಂಟೆ ಕಟ್ಟಲಿಕ್ಕೆ ನಾನೇ ಹೊರಟೆ. ಅದಕ್ಕೆ ಯಾವ ಗ್ರಂಥಗಳು ಷೋಡಶಿ ಚತುರ್ದಶಿ ಅಂತ, ಇದು ಅರ್ಥ ಆಗಲ್ಲ ಕಬ್ಬಿಣದ ಕಡಲೆ ಅಂತಿತ್ತು. ಅವರ ಪ್ರೇರಣೆಯಿಂದ ಹೇಳಲಿಕ್ಕೆ ಹೊರಟೆ. ನೋಡೋಣಪ್ಪ, ಇದೇ ಸಂಕಲ್ಪ ಮಾಡಿದ್ದೆ, ಜನಗಳು ಕೇಳಲೇ ಇಲ್ಲ, ಪ್ರವಚನವೇ ಬಿಡೋಣ ಅಂತ ಹೊರಟಿದ್ದೆ. ಆದರೆ ಸ್ವಾಮಿ ಒಬ್ಬ ನಿದ್ದಾನಲ್ಲ, ಎಲ್ಲ ಜನರಲ್ಲಿ ಕೂತು ನಮಗೆ ಕಥೆಗಳು ಬೇಡ ಬೇಡ ಪ್ರಮೇಯ ಹೇಳಿ ಅಂತ ಕುಪ್ಪಳಿಸಿ ಕೇಳತಾ ಇದ್ದಾರೆ. ಹೌದಾ? ಈ ಸ್ಥಿತಿ ಎಲ್ಲರೂ ನೋಡುತ್ತಾ ಇದ್ದಾರೆ. ಪಂಡಿತ ವರ್ಗ ಅವರಿಗೂ ಅರ್ಥ ಆಗ್ತಾ ಇದೆ, ಇಲ್ಲ ಇವರಲ್ಲೂ ಯೋಗ್ಯರಿದ್ದಾರೆ, ಅವರಿಗೆ ಇಡೀ ರಹಸ್ಯಗಳು ಉಪದೇಶ ಕೊಟ್ಟರು ಧಾರಣೆ ಮಾಡುವ ತಾಕತ್ತಿಂದ ಅವರಿದ್ದಾರೆ ಅಂತ ಅವರೆಲ್ಲ ನೋಡುತ್ತಾ ಇದ್ದಾರೆ. ಅವರು ಒಮ್ಮೆ ಬಾಯಿ ತೆಗೆಯೋದು ಶುರುವಾಯಿತ, ಈ ಪಕ್ಕ ಮನೆಗೆ ಹೋಗಿ ಭಿಕ್ಷ ಬೇಡುವ ಗತಿ ತಪ್ಪೇ ಹೋಗುತ್ತೆ. ಅಪರೂಪದ ಪಂಡಿತರೆಲ್ಲ ನಮ್ಮಲ್ಲಿದ್ದಾರೆ. ಆ ಒಂದು ಕಮ್ಯುನಿಕೇಶನ್ ಗ್ಯಾಪ್ ಒಂದು ಹೋಗ್ಬೇಕು. ಅದಕ್ಕೇನು ಮಾಡಬೇಕು? ನೀವೇ ಮಾಡಬೇಕು. ನಿಮ್ಮ ನಿಮ್ಮಲ್ಲಿ ಆ ಪಂಡಿತರು ಬಂದಾಗ, ಸ್ವಾಮಿ ನಿಮಗೆಲ್ಲ ಗೊತ್ತು ನಮಗರ್ಥ ಆಗಲ್ಲ ಅಂತ ನೀವು ಹೇಳ್ತಾ ಇಲ್ಲ, ದಯವಿಟ್ಟು ಹೇಳಿ ಪ್ರಮೇಯ ಭಾಗಗಳೇ ಹೇಳಿ ಅನ್ನಿ. ರಾಶಿ ರಾಶಿ ಸುರಿಸ್ತಾರೆ. ಅವಾಗೇ ನಿಮಗೆ ಆಶ್ಚರ್ಯ ಆಗುತ್ತೆ, ಇವರ ಮುಖದಿಂದಲೇ ಇಷ್ಟು ಪ್ರಮೇಯಗಳು ಕೇಳ್ತಾ ಇದ್ದೀವಿ, ಇಷ್ಟು ಗೊತ್ತಿದ್ದವರನ್ನ ಬಡಿಸಿಕೊಳ್ಳಲಿಲ್ಲಲ್ಲ ಇಷ್ಟು ಕಾಲ ಅಂತ ದುಃಖ ನಿಮಗಾಗ್ಬಿಡುತ್ತೆ. ಅಂತ ಕುರುಕುಲ ಪಂಡಿತರೆಲ್ಲ ರಾಶಿ ಕೂತಿದ್ದಾರೆ, ಕೈ ತಪ್ಪಿ ಕೂತಿದ್ದಾರೆ, ಜನಕ್ಕೆ ಅರ್ಥ ಆಗಲ್ಲ ಅಂತ ಇದು ಸ್ಥಿತಿ. ಸರಿ, ವಿಷಯಕ್ಕೆ ಬಂದರೆ ಏನು ಹೇಳಿದರು ರಾಮಕೃಷ್ಣ ಪರಮಹಂಸ ವಿವೇಕಾನಂದ ಇವರೆಲ್ಲ ಆ ಕುಂಡಲಿಯನ್ನ ಕುರಿತು ಅದ್ವೈತಿಗಳು ಹೇಳುತ್ತಾ, ಕುಂಡಲಿನಿ ಶಕ್ತಿ ಅಂದ್ರೆ ಸರ್ಪಾಕೃತಿಯಲ್ಲಿರುತ್ತೆ, ಅದನ್ನ ಆಂಗ್ಲದಲ್ಲಿ ಸರ್ಪೆಂಟ್ ಪವರ್ ಅಂತ ಕರೀತಾರೆ. ಹೌದಾ? ಆ ಸರ್ಪೆಂಟ್ ಪವರ್ ಕುಂಡಲಿ ಅಲ್ಲಿಂದ ಎದ್ದು ಸಹಸ್ರಾರಕ್ಕೆ ಸೇರುತ್ತೆ, ಅಂತ ತಲೆಗೆ ಸೇರುತ್ತೆ. ಆ ಸೇರಿದಾಗ ಸಿದ್ಧಿ ಬರುತ್ತೆ. ಅಂತ ಸಿದ್ಧಿ ಪಡೆದಂತಹ ವ್ಯಕ್ತಿಗಳು ಯಾರ್ಯಾರು ಅಂದರೆ ರಾಮಕೃಷ್ಣ ಪರಮಹಂಸ ವಿವೇಕಾನಂದ ಅಂತ ದೃಷ್ಟಾಂತಗಳಿವೆ. ನಮ್ಮಲ್ಲಿ ಆ ಸಬ್ಜೆಕ್ಟ್ ಹೇಳೋರಿದ್ದಾರ, ಅಂತ ಸಿದ್ಧಿ ಪಡೆದವರಿದ್ದಾರ, ಇದ್ರೆ ತೋರಿಸಿ ಅಂತ ಪ್ರಶ್ನೆ. ಇಷ್ಟೇ ಉತ್ತರ ಮಧ್ವರಾಯರು ಮೊದಲುಕೊಂಡು ಎಲ್ಲಾ ಯತಿ ಶ್ರೇಷ್ಠರು ಅವರೇ. ಮೊನ್ನೆ ಆರಾಧನೆ ಆಯಿತಲ್ಲ, ರಾಯರ ಆರಾಧನೆ, ಅವರನ್ನೇನಂತ ಕರೆದು ಅಪರೋಕ್ಷೀಕೃತ ಶ್ರೇಷಃ ಅಂದ್ರು. ಅಪರೋಕ್ಷ ಅಂದ್ರೆ ಏನು ಗೊತ್ತಾ? ಭಗವಂತನ ದರ್ಶನ. ಆ ಕುಂಡಲಿನಿಯಲ್ಲಿರುವ ಶಕ್ತಿ ಅನೇಕ ಜನ್ಮಗಳಲ್ಲಿ ಸಾಧನೆ ಮಾಡಿದ ಶಕ್ತಿ. ಅವರಿಗೇನು ಗೊತ್ತಾ? ಹೀನಾಯವಾದ ಸ್ಥಿತಿ. ಅವರಿಗೆ ಶಾಸ್ತ್ರದಲ್ಲಿ ಸಿಕ್ಕಿದೆ, ಅದನ್ನು ಬಳಸಿಕೊಳ್ಳುವ ರೀತಿ ಗೊತ್ತಿಲ್ಲ, ಒದಾಡತಾ ಇದ್ದಾರೆ. ಅವರೇನು ಮಾಡುತ್ತಾರೆ ಗೊತ್ತಾ? ಇಷ್ಟೇ. ಏನದು ಅಂದರೆ ಅಲ್ಲಿ ಶಕ್ತಿ ಇದೆ, ನಾನೆಪ್ಪಿಸಬೇಕು, ನನ್ನ ಪ್ರಯತ್ನದಿಂದ ಏಳುತ್ತೆ, ಎದ್ದದ್ದು ಮೇಲಕ್ಕೆ ಬರುತ್ತೆ. ಆ ಬಂದ ಶಕ್ತಿ ತಲೆಗೆ ಬಂದ್ರೆ ನನಗೆ ಸಿದ್ಧಿ ಆಗುತ್ತೆ. ಆ ಶಕ್ತಿ ಯಾರೋ ಅಲ್ಲ, ನಾನೇ. ಪಾಯಸ ಮಾಡಿ ಎಣ್ಣೆಯಿಂದ ಒಗ್ಗರಣೆ ಕೊಟ್ಟಂತೆ. ಯಾವ ಎಣ್ಣೆ? ಚಿಮ್ಮೆಣ್ಣೆ. ನಾನವರ ಸಿದ್ಧಾಂತದ ಬಗ್ಗೆ ಮಾತಾಡುತ್ತಾ ಇಲ್ಲ, ಆದರೆ ಅವರ ಛಲ ಪ್ರಯತ್ನ ಅದಕ್ಕೆ ತಲೆಬಾಗಬೇಕು. ಅಷ್ಟು ಛಲ ಇದೆ, ಅಷ್ಟು ಪ್ರಯತ್ನ ಇದೆ, ಸಜ್ಜನರಿಗೆ ಉಪಕಾರ ಮಾಡಬೇಕೆಂಬ ಹಂಬಲ ಇದೆ, ದೊಡ್ಡ ಸ್ಥಿತಿ ಇದೆ. ಪಾಪ ಹಾಗೆ ತಪ್ಪುತ್ತಾ ಇದ್ದಾರೆ. ಇನ್ನ ಹೇಳಿದ್ರೆ ಯಾರಾದ್ರೂ ಇದ್ದಾರೆ ನಮ್ಮಲ್ಲಿ ಅಂದ್ರೆ ಎಲ್ಲ ಯತಿವರೆಣ್ಯರು ದಾಸವರೆಣ್ಯರು ಹೀಗೆ ಸಿದ್ಧಿ ಪಡೆದಂತಹ ಮಹಾಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು ಅಂತ ಯಾರನ್ನ ಕರೀತಾರಲ್ಲ ಅವರೆಲ್ಲ ಈ ಸಿದ್ಧಿ ಪಡೆದವರೇ. ಅದರ ಕುರಿತು ಯಾರಾದರೂ ಹೇಳಿದರ ಅಂದ್ರೆ ಅಲ್ಲಲ್ಲಿ ಅಲ್ಲಲ್ಲಿ ಪರಿಚಯ ಮಾಡಿಕೊಡ್ತಾ ಬಂದ್ರು ದಾಸರು. ಶಾಸ್ತ್ರಕಾರರು ಏನ್ ಮಾಡಿದ್ರು? ಈ ರಹಸ್ಯ ಆವಾಗಿನ ಸ್ಥಿತಿ ಹೇಗಿತ್ತು? ಎಲ್ಲರೂ ಎಲ್ಲ ಕಡೆ ಹೋಗುವ ಸ್ಥಿತಿಯಲ್ಲಿ ಇದ್ದಿಲ್ಲ. ಒಂದು ಊರಲ್ಲಿ ಇದ್ರೆ ಹಾಗೇ ಇರ್ತಾ ಇದ್ರು. ಟ್ರಾನ್ಸ್ಪೋರ್ಟ್ ಪ್ರಾಬ್ಲಮ್, ಕಮ್ಯುನಿಕೇಶನ್ ಪ್ರಾಬ್ಲಮ್ ಎಲ್ಲ ಇತ್ತು. ಆ ಊರಲ್ಲಿರುವವರಿಗೆ ಹಳ್ಳಿಯಲ್ಲಿರುವವರಿಗೆ ಸಿಗೋರೇ ನಾಲ್ಕು ಜನ, ಬಂದವರಿಗೆ ಹೇಳಿಕೊಡ್ತಾ ಇದ್ರು. ಮಿಕ್ಕ ಊರಲ್ಲಿ ಇಂಥವರು ಇಲ್ಲದಿದ್ದರೆ ಅವರಿಗೆ ಕಮ್ಯುನಿಕೇಶನ್ ಗ್ಯಾಪ್ ಇರ್ತಾ ಇತ್ತು. ಆದ್ದರಿಂದ ಇದ್ದವರಿಗೆ ಮಾತ್ರ ಹೇಳ್ತಾ ಇದ್ರು. ಅದು ಕೆಲವರು ನೋಡಿದ್ರು, ನಂತರ ಇದು ಅಲ್ಲಿದ್ದವರಿಗೆ ಮಾತ್ರ ಹೇಳಬೇಕು, ಮಿಕ್ಕವರು ಹೇಳಬಾರದು ಎಂಬ ಅವರವರ ಸಂಪ್ರದಾಯ ತಂದ್ರು. ಅದರಿಂದ ಹೇಳಬೇಕಾದ ವಿಷಯ ಮುಚ್ಚಿಟ್ಟು ಹೋಯಿತು. ಆದ್ದರಿಂದ ಎಲ್ಲಾ ಜ್ಞಾನಿಗಳು ಯಾರಿದ್ದಾರೆ? ವಿಜಯದಾಸರು ಮೊದಲಾದಂತಹ ಅಪರೋಕ್ಷ ಜ್ಞಾನಿಗಳು ಎಲ್ಲಾ ಈ ವಿಷಯದಲ್ಲಿ ಸಿದ್ಧರೆ. ಅದನ್ನೇ ಹೇಳುತ್ತಾರೆ ವಿಜಯದಾಸರು, ಕುಂಡಲಿನಿ ಸ್ಥಿತ ವಿಜಯ ವಿಠಲರೇಯ ಅಂತ ಚೆನ್ನಾಗಿ ಹೇಳುತ್ತಾರೆ. ಆ ಶಕ್ತಿ ಯಾರೋ ಅಲ್ಲ, ಭಗವಂತ ಶ್ರೀಹರಿ ಹೇಗಿದ್ದಾನೆ ಅಲ್ಲಿ ಹೇಳುತ್ತಾರೆ. ಕುಂಡಲಿನಿಯಲ್ಲಿ ಸರ್ಪಾಕೃತಿಯಲ್ಲೇ ಭಗವಂತ ಇದ್ದಾನೆ. ಅದ್ವೈತಿಗಳಿಗೂ ಹೇಳುತ್ತಾರಲ್ಲ, ಅವರಿಗೆ ಎಲ್ಲಿ ಸಿಕ್ತು? ಅದು ಪ್ರಕಾಶ ಸಂಹಿತಾದಿ ಗ್ರಂಥಗಳಿಂದಲೇ ಅವರಿಗೆ ಸಿಕ್ಕದ್ದು. ಅವರಿಗೆ ಸಿಕ್ಕದ್ದು ನಮಗೆ ಸಿಕ್ಕದ್ದು ಎರಡೂ ಇಬ್ಬರಿಗೂ ಒಂದೇ ವಿಷಯ, ಅರ್ಥ ಮಾಡಿಕೊಂಡದ್ದು ಬೇರೆ. ಆ ಸರ್ಪಾಕೃತಿಯಲ್ಲಿರುವ ಭಗವಂತ ಮೂಲದಲ್ಲಿ ಇರ್ತಾನಲ್ಲ, ಅವನನ್ನು ನಾವೆಬ್ಬಿಸಬೇಕಾ ಅವನೇ ಹೇಳತಾನ ಅಂತ ಪ್ರಶ್ನೆ. ಅದೇ ಆಚಾರ್ಯ ಹೇಳಿದ್ರು, ಅಲ್ಲಿರುವ ಭಗವಂತ ಮೇಲಕ್ಕೆ ಬರಬೇಕಾದರೆ ನೀನೆಬ್ಬಿಸೋದೇನಿಲ್ಲೋ ಮಹಾರಾಯ, ಏಳಯ್ಯ ಅಂತವನ ಕಾಲು ಹಿಡಿದರೆ ಸಾಕು ಅವನೇ ಹೇಳುತ್ತಾನೆ. ಆ ಏಳು ಅಂತ ಭಗವಂತನ ಕಾಲು ಹಿಡಿಯುವ ಶರಣಾಗತಿ ಕುರಿತು ಹೇಳುವುದೇ ಸುಧ. ಆ ಶರಣಾಗತಿ ಕುರಿತು ಹೇಳುವುದೇ ಭಾಗವತ. ಅವನ ಕಾಲು ಹಿಡಿಯೋದಕ್ಕೆ ಅದಕ್ಕಿಂತ ಮಿಗಿಲಾದ ಸಾಧನೆ ಇಲ್ಲ. ಹೇಗೆ ಹಿಡಿಬೇಕು, ಅವನು ಎಲ್ಲಿದ್ದಾನೆ, ಹೇಗಿದ್ದಾನೆ, ಹೇಗೆ ಬರ್ತಾನೆ, ಏನು ಮಾಡುತ್ತಾನೆ, ಒಂದೊಂದು ಸ್ಥಿತಿ ತಿಳ್ಕೊಂಡು ಕಾಲು ಹಿಡಿಯಿರಿ ಅಂತಾರೆ. ಅದಕ್ಕೆ ಬೆಳಿಗ್ಗೆ ಹೇಳಿದ್ದೆ, ಕಣ್ಣಿನೊಳಗೆ ನೋಡೋ ಹರಿಯ ಅಂತ ಹೇಳೋ ಕಾಲಕ್ಕಲ್ಲಿ ಹಾಡು ಹೇಳುತ್ತಾರೆ. ಸ್ಥಾನಗಳು ಒಂದೊಂದು ಒಂದೊಂದು ಏರೋ ಕಣ್ಣಿನೊಳಗೆ ನೋಡೋ ಹರಿಯ, ಎಷ್ಟು ಚೆನ್ನಾಗಿ ಹೇಳುತ್ತಾರೆ. ಅದಕ್ಕೆ ಈ ವಿಷಯಗಳೆಲ್ಲ ಕ್ಷುಣ್ಣವಾಗಿ ಏನೇನು ಹೇಳಿದ್ದಾರೆ. ಆ ಸರ್ಪಾಕೃತಿಯಲ್ಲಿರುವ ಸಂಕರ್ಷಣ ನಾಮಕ ಭಗವಂತ ಮೂಲಾಧಾರದಿಂದ ಹೊರಟು ಒಂದೊಂದು ಸ್ಥಾನಕ್ಕೆ ಬಂದಾಗ ಯಾವ ಯಾವ ಸಿದ್ಧಿಯಾಗುತ್ತೆ, ಹೇಗಿರುತ್ತೆ, ಎಲ್ಲ ವಿಜಯರಾಯರು ಸ್ಪಷ್ಟವಾಗಿ ಹೇಳಿದ್ದಾರೆ, ಸ್ಪಷ್ಟ ಹೇಳಿದ್ದಾರೆ, ಶಾಸ್ತ್ರ ಗ್ರಂಥಗಳಲ್ಲಿ ಹೇಳಿದ್ದಾರೆ, ಅಲ್ಲಲ್ಲ ಭಾಗವತರು ಹೇಳಿದ್ದಾರೆ, ಕ್ಷುಣ್ಣವಾಗಿ ಹೇಳಿದ್ದಾರೆ. ನೋಡುವ ಶಕ್ತಿ, ಆಸಕ್ತಿ, ಛಲ ಇರಬೇಕಷ್ಟೆ, ತಿಳ್ಕೋಬೇಕೆಂಬ ಆಸಕ್ತಿ ಇರಬೇಕು. ಪ್ರತಿ ಒಂದು ಹೇಳಿದ್ದಾರೆ. ಇದಕ್ಕಿಂತ ಇನ್ನಾವಿಸ್ತಾರವಾಗಿ ಭಾರತದಲ್ಲಿ ಅಪರೂಪವಾಗಿ ಹೇಳುತ್ತಾ ಬಂದಿದ್ದಾರೆ ಈ ಸಾಧನಗಳೆಲ್ಲ ಕುರಿತು. ಅಂಥ ಸಾಧನಗಳನ್ನ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಪರಿಚಯ ಮಾಡಿಕೊಟ್ಟವರೇ ನಮ್ಮ ಯೋಗಿಗಳು. ಹೌದಾ? ಇನ್ನೇನಾದ್ರು ಪ್ರಶ್ನೆ ಇದೆ? ಅಡಿಗೆ ಮಾಡೋದು ಪುಸ್ತಕ ನೋಡಿ ಕಲ್ತರೆ ಡೌಟ್ ಬರಲ್ಲ, ಅಡಿಗೆ ಮಾಡಿದ್ರೆ ಡೌಟ್ ಬರುತ್ತೆ. ಪುಡಿ ಪುಡಿ ಮಾಡಿ ಪದಾರ್ಥಗಳು ಹಾಕಿ ಹುರಿಯಿರಿ, ಕುಟ್ರಿ, ಪುಡಿಯಾಗುತ್ತೆ, ಅದು ಹಾಕಿ ಹುಳಿಯಾಗುತ್ತೆ, ಸಿಂಪಲ್. ಪುಡಿ ತಯಾರೇ ಆಗಿಬಿಟ್ಟು ಮಾಡೋ ಕಾಲ ಗೊತ್ತಾಗುತ್ತೆ. ನಾ ಹೇಳೋ ಸರಿಯಾ? ಪುಳಿ ಪುಡಿ ಅಂದ್ರೆ ಏನೇನು ಹಾಕ್ತೀರಾ? ಧನಿಯಾ ಹಾಕ್ತೀರಾ? ಕೊತ್ತಂಬರಿ ಬೀಜ, ಮೆಣಸಿನಕಾಯಿ ಎಲ್ಲ ಹಾಕ್ತೀರಾ? ಏನ್ ಹೇಳ್ತಾನೆ? ಎಲ್ಲ ಹುರಿಯಿರಿ ಅಂತಾರೆ. ನೀವೇ ಮಾಡ್ತೀರಾ? ಎಲ್ಲ ತೆಗೆದು ಹುರಿ ಹಾಕ್ತೀರಾ? ಏನಾಗುತ್ತೆ ಅದರಲ್ಲಿ? ಎಲ್ಲಾ ಸೇರಿಸಿ ಹುರಿಬಾರದು, ಒಂದೊಂದು ಪ್ರತ್ಯೇಕ ಹುರುಕೊಂಡು ಮಾಡಿದ ಹುಳಿ ಬೇರೆ ರುಚಿ. ಯಾಕೆ? ಒಂದೊಂದು ಒಂದೊಂದು ಹದದಲ್ಲಿ ಹುರಿಯಲಿಕ್ಕಾಗುತ್ತೆ. ಎಲ್ಲ ಒಂದೇ ಸೇರಿಸಿ ಹರಿದರೆ ಒಂದು ಹಸಿ, ಒಂದು ಬಿಸಿ, ಒಂದು ಸುಟ್ಟು ಕೂತಿರುತ್ತೆ. ಅಂದ್ರೆ ಅನುಭವಕ್ಕೆ ಇಳಿದಾಗ ಮಾತ್ರ ಸಂಶಯಗಳು ಬರುತ್ತೆ. ಒಳ್ಳೆ ಸಂಶಯ ಕೇಳಿದ್ರು, ಚೆನ್ನಾಗಿದೆ. ಏನದು? ನಮ್ಮ ಒಳಗಿರುವ ಬಿಂಬರೂಪಿಯನ್ನ ಯಾವ ರೂಪದಲ್ಲಿ ಚಿಂತನೆ ಮಾಡಬೇಕು? ಚಿಕ್ಕವನಾಗಿ ಕೃಷ್ಣನಾಗೋ ರಾಮನಾಗೋ ಯಾವ ರೂಪದಲ್ಲಿ ಚಿಂತನೆ ಮಾಡಬೇಕು? ಉತ್ತರ ಸಾಮಾನ್ಯ ಬರುವ ಉತ್ತರ ಇಷ್ಟೇ. ಏನದು? ಮಾಮೂಲಾಗಿ ಕೇಳಿದಾಗ ನಾವು ಹೀಗೆ ಕೊಡ್ತೀವಿ ಉತ್ತರ. ಹನ್ನೊಂದನೇ ದಿನ ಕಾರ್ಯ ಆಗುತ್ತೆ ಸತ್ತಾಗ. ಅವಾಗ ಹತ್ತು ದಿನ ಪರ್ಯಂತ ಪ್ರೇತ 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 ಅಂತ ಹೇಳ್ತಾರೆ. ಹೌದಾ? ಅವತ್ತು ದಿನ ಹೇಳ್ತಾರೆ, ಇತಃ ಪರಂ ಪ್ರೇತ ಶಬ್ದೋ ನಾಸ್ತಿ, ಇನ್ನ ಮೇಲೆ ಪ್ರೇತ ಶಬ್ದ ಇಲ್ಲ ಅಂತ. ಹಾಗೆ ನೀತ ಗುರುಗಳು ಬರೋ ಪರ್ಯಂತ ಬಿಂಬ ಶಬ್ದೋ ನಾಸ್ತಿ ಅಂತ ನಮ್ಮ ವಾದ. ನೀತ ಗುರುಗಳು ಬಂದು ಬಿಂಬ ಹೇಗಿರುತ್ತಾನೆ ತಿಳಿಸಿಕೊಡುವ ಪರ್ಯಂತ ನಮಗೆ ಬಿಂಬನ ಗುರುತು ಪರಿಚಯವೇ ಆಗಲ್ಲ. ಆದ್ದರಿಂದ ಅಷ್ಟರವರೆಗೆ ಶಬ್ದ ಎತ್ತಬೇಡಿ. ಮತ್ತೇನು ಆಚಾರ ಮಾತು? ರಾಮಕೃಷ್ಣ ಅಭಿರೂಪೇಣ ಅಂತಾರೆ. ರಾಮಕೃಷ್ಣ ಅಭಿರೂಪದಿಂದ ಚಿಂತನೆ ಮಾಡಿ ಎಂದು ಸ್ವಲ್ಪನೇ ಬರ್ತಾ ಇದ್ದೇನೆ. ಸರಿ, ಹಾಗಾದ್ರೆ ಅವನಿಗೆ ಅರ್ಥ ಆಗಿದ್ದೇನು? ನೀತ ಗುರುಗಳು ಸಿಗೋ ಪರ್ಯಂತ ಬಿಂಬನ ಚಿಂತನೆ ಇಲ್ಲ. ರಾಮ ಕೃಷ್ಣ, ಯಾ ರಾಮ? ತ್ರೇತಾಯುಗದ ರಾಮ, ದ್ವಾಪರಯುಗದ ಕೃಷ್ಣ. ಅವರನ್ನ ಚಿಂತನೆ ಮಾಡಬೇಕು. ಆದರೆ ದೇವರ ಪಟ್ಟಿಗೆ ತೆಗೆದು ರಾಮನ ಪ್ರತಿಮಾ ಇದ್ದರೆ ಆವಾಹನ ಮಾಡಬೇಕು ಅಂತಾದರೆ ಆನೇಕ ಮಧ್ಯದಲ್ಲಿ ಕೊಟ್ಟಿರ್ತಾರೆ. ಏನಂತ ಕೊಟ್ಟಿರ್ತಾರೆ? ಪ್ರೇತ ಇರೋದು ರಾಮಚಂದ್ರ ಬಾರಯ್ಯ ಅಂತ ಕರೀತೀರ? ಏನಂತ ಕರೀತೀರ? ಹೇ ಬಿಂಬ ಬಾರಯ್ಯ. ಮತ್ತೆ ನೀತ ಗುರುಗಳು ನಿಮ್ಗೆ ಸಿಕ್ಕಿದ್ದಾರ? ಇಲ್ಲಲ್ಲ, ಬಿಂಬ ಶಬ್ದ ನಾಸ್ತಿ, ಬಿಂಬ ಶಬ್ದವೇ ಇಲ್ಲ. ಬಿಂಬ ಅಂತಂದಾರದು, ರಾಮಕೃಷ್ಣಾದ ರೂಪದಿಂದಲೇನೆ. ಹಾಗಾದ್ರೆ ಆ ಪ್ರತಿಮೆ ಕರಿಬೇಕಾಗಿದ್ದ ಯಾರನ್ನ? ಪ್ರೇತ ಆಯುಧ ರಾಮಚಂದ್ರ ಬಾ ಅಂತ ಕರಿಬೇಕು. ಮತ್ತೆ ಎಲ್ಲ ಕಡೆ ಆಚಾರ ಹೇಳ್ತಾರೆ, ಬಿಂಬೋಸಿ ಪ್ರತಿಬಿಂಬೋಸ್ಮಿ. ನಿಮ್ಮ ಹೃದಯದಲ್ಲಿರುವ ಚೆನ್ನಾಗಿ ಕೊಟ್ಟಿರ್ತಾರೆ ನೋಡಿ, ಹೃದಯದಲ್ಲಿ ಅಟ್ಟದ ಕಮಲಾಗಿದೆ, ಅದಕ್ಕೆ ಓಂಕಾರದಿಂದ ಮೇಲಕ್ಕೆತ್ತಿ ಓಂಕಾರದಿಂದ ಅರಳಿಸಿ ಒಳಗೊಬ್ಬ ಕೂತಿರ್ತಾನೆ, ಅವನೇ ಬಿಂಬ, ಅವನನ್ನ ಕರೆಯಿರಿ. ಹಾಗಾದರೆ ಹೇಳೋದೊಂದು ಮಾಡೋದೊಂದಾಯಿತು. ಬಿಂಬನ ಚಿಂತನೆ ನೀತ ಗುರುಗಳು ಬರೋ ಪರ್ಯಂತ ಇಲ್ಲ ಅಂತ ಹೇಳುತ್ತಾನೆ. ಬಿಂಬನ ಕರಿತೀನಿ. ಅವಾಗ ಬಿಂಬನ ಕರಿಬೇಕಾದ್ರೆ ಅವನ ಗುಣ ಗೊತ್ತಿಲ್ಲ, ರೂಪ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ನೀತ ಗುರುಗಳೇ ಬಂದಿಲ್ಲ, ಗೊತ್ತಿಲ್ಲದವನನ್ನ ಪ್ರತಿಮೆಯಲ್ಲಿ ಹೇಗೆ ಕರಿತೀರಾ ಅಲ್ವಾ ಅದು ಪ್ರಶ್ನೆ. ಉತ್ತರ ಇಷ್ಟೇ. ಆಚಾರದ ಮಾತು ನಾ ತಪ್ಪು ಹೇಳ್ಕೊಂಡು ಏನದು ಅಂದರೆ, ನೀತ ಗುರುಗಳು ಬಂದ ಮೇಲೆ ಬಿಂಬನ ಉಪಾಸನೆ ಶುರುವಾಗುತ್ತೆ. ಯಾಕೆ? ಬಿಂಬನ ರೂಪ, ಬಿಂಬನ ಗುಣ, ಬಿಂಬನ ಕ್ರಿಯಾ ಅವರು ಉಪದೇಶ ಕೊಡ್ತಾರೆ. ಮತ್ತೆ ನೀತ ಗುರುಗಳು ಸಿಗೋವರೆಗೂ ಯಾವ ರೂಪವನ್ನ ಚಿಂತನೆ ಮಾಡಬೇಕು ಅಂದರೆ ಆ ಬಿಂಬನನ್ನೇ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲ, ಬಿಂಬನ ರೂಪ ಗೊತ್ತಿಲ್ಲ, ನೀತ ಗುರುಗಳು ಹೇಳಬೇಕಲ್ಲ ಅಂದರೆ ಇಲ್ಲಿ ನಡೆಯಬೇಕಾಗಿದ್ದು ಕೆಲಸ, ನಡೆಯಬೇಕಾಗಿದ್ದು ಕೆಲಸ. ಎಲ್ಲಿಗೂ ಊರಿಗೆ ಬಂದಿರ ಹರಿದ್ವಾರಕ್ಕೆ, ಇದ್ದಕ್ಕಿದ್ದ ಕಾರ್ ಹಾಕೊಂಡು ಬಂದಿರ, ಬಕೆಟ್ ಬೇಕು, ಯಾರದೋ ಮನೆ, ಯಾರು ಪರಿಚಯ ಇಲ್ಲ, ಅವರ ರೂಪ ಗೊತ್ತಿಲ್ಲ, ಹೇಗಿರ್ತಾರೋ, ಅವರು ಬಕೆಟ್ ಕೊಡ್ತಾರೋ ಇಲ್ಲೋ ಗುಣವೂ ಗೊತ್ತಿಲ್ಲ, ಹೋಗ್ತೀರಾ ಇಲ್ಲ ಅಂತ ಕಟುವಾಗಿ ಮಾತಾಡ್ತಾರೇನೋ, ಅವರ ಕ್ರಿಯಾ ಗೊತ್ತಿಲ್ಲ. ಗೊತ್ತಿಲ್ಲದಿದ್ರೂ ಕಾಣಿಸ್ತಾ ಇದೆ, ಮನೆ ಒಳಗೆ ಲೈಟು ತಿರುಗಾಡೋದೆಲ್ಲ ಕಾಣಿಸ್ತಾ ಇದೆ, ನಿಮಗೆ ಬಕೆಟ್ ಬೇಕಾಗಿದೆ. ಅವಾಗ ಅಯ್ಯೋ ಇವರ ಪರಿಚಯ ಮಾಡಿಕೊಡೋರಿಲ್ಲ, ಇವರ ರೂಪ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅಂತ ಕೊಡ್ತೀರಾ? ಏನಂತ ಹೇಳ್ತೀರಾ? ಒಳಗೆ ಯಾರೋ ಇದ್ದೀರಲ್ಲ, ಚೂರು ಬಕೆಟ್ ಕೊಡ್ತೀರಾ ಅಂತ ಕೇಳ್ತೀರಿ. ಕೆಲಸ ನಡೆಯುತ್ತೆ. ಇಷ್ಟೇ ಹೇಳಿದ್ರು. ಬಿಂಬನ ಕುರಿತು ಈಗ ಚಿಂತನೆ ಕುರುಡು ಹೇಗೆ? ಅದು ರಾಮಕೃಷ್ಣಾದಿ ರೂಪೇಣ ಅಂದ್ರು. ಸ್ವಲ್ಪ ವಿಸ್ತಾರವಾಗಿ ಹೇಳಬೇಕಾಗುತ್ತೆ. ಇಷ್ಟು ನೀತ ಗುರುಗಳು ಬರೋದು ಹೆಂಗೆ, ಅವ್ರು ಹೆಂಗ್ ಉಪದೇಶ ಕೊಡ್ತಾರೆ ಅದು ಬೇರೆ ವಿಷಯ. ಯಾಕಂದ್ರೆ ಆ ಬರೋ ಪ್ರಯತ್ನ ಏನು ಮಾಡೋಣ ಅಂತ ಸಬ್ಜೆಕ್ಟಿವ್. ಇಷ್ಟು ವಿಜಯದಾಸರು ಒಂದು ಸುಳಾಗಿಯಲ್ಲಿ ಈ ವಿಚಾರ ಚೆನ್ನಾಗಿ ಹೇಳುತ್ತಾರೆ. ಯಾಕ್ರಿ ನಿಮ್ ಬಾಯಿ ಎತ್ತಿದ್ರೆ ವಿಜಯದಾಸರು ಅಂತ ಹೇಳ್ತೀರಾ, ಬೇರೆ ಗತಿಲ್ವಾ ನಿಮಗೆ? ನಾನಷ್ಟೇ, ಏನ್ ಮಾಡಲಿ. ಅಡಿಗೆಯವನ ಕೈ ಹಿಡಿದು ಸುಧಾ ಹೇಳಿಸಿದ ಅಪರೋಕ್ಷ ಜ್ಞಾನಿಗಳಾದ ವಿಜಯರಾಯರ ಪಾದ ಬಿಟ್ಟರೆ ನನ್ನಂತ ಥಟ್ಟಿದೆ, ಬೇರೆ ಗತಿ ಇಲ್ಲ. ಅವರು ಒಂದು ಸುಳಾಗಿಯಲ್ಲಿ ಹೇಳ್ತಾರೆ, ಅವರು ಒಳಗಿರುವ ಬಿಂಬಮೂರ್ತಿಯನ್ನೇ ಚಿಂತನೆ ಮಾಡುತ್ತಾ ಕೂತಾಗ ವಿಠಲ ಬರ್ತಾನೆ, ಕುದುರೆಯಲ್ಲಿ ಬರ್ತಾನೆ. ಕುದುರೆ ಅವರು ಕೂತಿದ್ರೆ ಅವರ ಮೇಲಕ್ಕೆ ಕರ್ಕೊಂಡು ಬಂದ್ಬಿಡ್ತಾನೆ. ಬಂದು ಹೇಳುತ್ತಾನೆ, ಯಾಕೆ ನನ್ನ ಚಿಂತನೆ ಮಾಡುತ್ತಾ ಇಲ್ಲ? ಅರ್ಥ ಬಿಂಬ ಬಿಂಬ ಅಂತ ಅಂತ ಇದೆಯಲ್ಲ, ನನ್ನ ಈ ರೂಪ ಯಾಕೆ ಬಿಟ್ಟಿಯಾ ಅಂತ ಪ್ರಶ್ನೆ. ಅದು ನೀವು ಹೇಳೋದ, ವಿಜಯರಾಯರ ಹೇಳ್ತಾರೆ, ಹೆದರಿಸಿದರೆ ಅಂಜುವನಲ್ಲ ಅಂತಾರೆ ದೇವರಿಗೆ. ಯಾಕಯ್ಯ ಅವ್ರು ಹೇಳ್ತಾರೆ, ಅಯ್ಯ ನಿನ್ನ ರೂಪಗಳೆಷ್ಟಿವೆ? ಅನಂತ ರೂಪಗಳಿವೆ. ಹೌದಾ? ನಿನ್ನ ಅನಂತ ರೂಪಗಳಲ್ಲಿ ಒಂದೊಂದು ರೂಪ, ಅದರ ಗುಣ, ಅದರ ಕ್ರಿಯಾ, ಒಂದೊಂದು ರೂಪವನ್ನ ಒಂದು ಕಲ್ಪ ಪರ್ಯಂತರ ಉಪಾಸನ. ಆ ಪ್ರಕಾರ ಅನಂತ ಕಲ್ಪಗಳಲ್ಲಿ ಅನಂತ ರೂಪಗಳ ಉಪಾಸನೆ ಮಾಡಿದ್ರೂ ಕೂಡ ಮೋಕ್ಷ ಕೊಡಲ್ಲ ಅಂತ ನೀನೇ ಹೇಳಿದ್ದೀಯ, ನೀನೇ ಹೇಳಿದ್ದೀಯ. ಮತ್ತೆ ಈ ರೂಪದ ಚಿಂತನೆ ಯಾಕೆ ಮಾಡುತ್ತಾ ಇಲ್ಲ ಅಂತ ಕೇಳೋದು ಸರಿಯೇ, ಒಂದು ವೇಳೆ ನೀನು ಕೇಳೋದು ಸರಿ ಅಂತಾದರೆ ಸಭೆ ಇದೆ, ಮಧ್ವರಾಯರ ಸಭೆ ಇದೆ, ಅಲ್ಲಿ ಬಂದು ಹೇಳಯ್ಯ. ಎಂತ ಸರಿಗೆ ದೇವರ ಜೊತೆಗೆ ಆ ಸರಿಗೆಯಿಂದ ಮಾತಾಡುವ ಎದೆಗಾರಿಕೆ, ಭಕ್ತಿ, ಶರಣಾಗತಿ ಎಂಥದ್ದಿರಬೇಕು ಅದು ಹೇಳ್ತಾರೆ. ಒಳಗಿರುವ ಬಿಂಬಮೂರ್ತಿಯನ್ನು ಚಿಂತನೆ ಮಾಡದೆ ಬೇರೆ ಗತಿ ಇಲ್ಲ. ಹರಿಕಥಾಮೃತ ಸಾರದಲ್ಲಿ ಡಿಕ್ಲೇರ್ ಮಾಡಿಬಿಡ್ತಾರೆ, ಅರಣ್ಯಕಾಚಾರರು ಹೇಳೇ ಬಿಡ್ತಾರೆ. ಎಲ್ಲರೂ ಸುಧಾದಿ ಗ್ರಂಥಗಳು ಜೀರ್ಣ ಮಾಡಿಕೊಂಡವರು, ನಾವಿನ್ನ ಪುಸ್ತಕ ತೆಗೆದು ಹಾಕಿ ತಪ್ಪು ತಪ್ಪು ಓದ್ತೀವಿ, ಅವ್ರು ಹಾಗಲ್ಲ. ಹಾಗೆ ಅದರಿಂದ ನಿರ್ಣಯ ಹೇಗೆ? ನಾವು ಏನು ನೀತ ಗುರುಗಳು ಸಿಗಲಿಕ್ಕೆ ಮೊದಲು ಸಿಕ್ಕ ನಂತರ ಬಿಂಬನದ್ದೇ ಚಿಂತನೆ ಮಾಡಬೇಕು. ನೀತ ಗುರುಗಳು ಬಂದ ಮೇಲೆ ಉಪಾಸನ ಶುರುವಾಗುತ್ತೆ. ಅದಕ್ಕಿಂತ ಮೊದಲು ಅವನ ಬಿಟ್ಟು ಬಿಟ್ಟು ಸ್ಮರಣೆಯೇ ಬರ್ತಾ ಇರುತ್ತೆ. ಉಪಾಸನೆ ಇನ್ನ ಶುರುವಾಗಲ್ಲ, ನೀತ ಗುರುಗಳು ಬಂದ ಮೇಲೆ ವಿಶೇಷ ಉಪಾಸನೆ ಶುರುವಾಗುತ್ತೆ. ಈಗ ನಾವು ಮಾಡುವ ಧ್ಯಾನ ಎಲ್ಲ ಹುಡುಗರಾಟ ಅಂತ ಹೇಳ್ತಾರಲ್ಲ, ಆ ಥರನೇ ಆಗ್ತಾ ಇರುತ್ತೆ. ಕುರುಡು ಉಪಾಸನೆ, ಕುರುಡು ಚಿಂತನೆ ಆಗ್ತಾ ಇರುತ್ತೆ. ಈ ಚಿಂತನೆ ಅಂದರೆ ಅವನ ರೂಪವೇ ಗೊತ್ತಿಲ್ಲದಿರುವಾಗ ಹೇಗೆ ಅವನನ್ನ ಚಿಂತನೆ ಮಾಡಬೇಕು ಅಂದಾಗ ಆಚಾರ್ಯರು ಹೇಳಿದ್ದು ರಾಮಕೃಷ್ಣಾದಿ ರೂಪೇಣ ಅಂದು. ಅಲ್ಲೂ ಬಂದ್ರೆ ಹೇಳ್ತಾರೆ, ಇಲ್ಲಿ ಬಿಂಬನನ್ನೇ ರಾಮರೂಪದಲ್ಲಿ ಚಿಂತನೆ ಮಾಡಬೇಕಾ ಅಥವಾ ತ್ರೇತಾಯುಗದ ರಾಮಚಂದ್ರನನ್ನು ಚಿಂತನೆ ಮಾಡಬೇಕಾ ಅಂತ ಪ್ರಶ್ನೆ. ಅಲ್ಲಿ ಗೊಂದಲ, ಬಿಂಬ ಅಂದ್ರು ರಾಮ ಅಂದ್ರು ಬೇರೆನಾ ಒಂದೇನಾ? ಒಂದೇ. ಯಾಕೆ ಒದ್ದಾಟ? ಯಾರಾದ್ರೆ ಏನ್ರಿ? ಹೌದಲ್ವಾ, ಯಾರಾದ್ರೆ ಏನು? ಒಳಗಿನ ಗುಟ್ಟು ನಮಗೆ ಗೊತ್ತಿಲ್ಲ, ಅದಕ್ಕೆ ಒದ್ದಾಡ್ತಾ ಇದ್ದೇವೆ. ಈಗ ಬಲ್ಬ್ ಬೆಳಗ್ತಾ ಇದೆ, ಹೊರಗೆ ದೊಡ್ಡ ವೈರು ಹೋಗ್ತಾ ಇದೆ, ಅಲ್ಲಿಂದ ಚಿಕ್ಕ ವೈರು, ಅಲ್ಲಿಂದ ಚಿಕ್ಕ ವೈರು, ಕೊನೆಗೆ ಈ ಬಲ್ಬ್ಗೆ ಕನೆಕ್ಷನ್. ನಾವೊಂದು ಈ ದರಿದ್ರ ಎಲ್ಲ ಯಾಕೆ ಡೈರೆಕ್ಟ್ ಕನೆಕ್ಷನ್ ಕೊಡ್ತೀವಿ ಅಂತ ಬಲ್ಬ್ ಎಲ್ಲ ತಗೊಂಡೋಗಿ ಡೈರೆಕ್ಟ್ ಕನೆಕ್ಷನ್ ಕೊಟ್ಟು ಏನಾಗುತ್ತೆ? ಸುಟ್ಟು ಕೂಡುತ್ತೆ. ಹಾಗಾದ್ರೆ ನಾವು ಬಲ್ಬ್ ಯಾವ್ದಕ್ಕೆ ಕೊಡಬೇಕು? ಈ ಬಲ್ಬ್ಗೆ ಯಾವ ವೈರು ತಕ್ಕದ್ದಿರುತ್ತೋ ಅದಕ್ಕೆ ಕೊಡಬೇಕು. ಹೌದ್ ತಾನೆ? ಭಗವದ್ ರೂಪಗಳು ಅನಂತ, ಹೊರಗಿನದ್ದು ಒಳಗಿನದ್ದು ಅಂತ ಅದನ್ನ ಅರಣ್ಯಕಾಚ ಹೇಳುತ್ತಾರೆ. ಅಸ್ಥಿ ಭಗವತಃ ರೂಪದ್ರಯ ದ್ವಯಂ ತತ್ರ ಜೀವಾಂತಸ್ಥಂ ಆದ್ಯಂ ಬಹಿಷ್ಠಂ ದ್ವಿತೀಯಂ ಅಂತ ಹೇಳುತ್ತಾರೆ. ಜೀವರಾಶಿಗಳ ಒಳಗಿರತಕ್ಕಂತಹ ಬಿಂಬ ರೂಪ ಒಂದು, ಎರಡನೆಯದು ಹೊರಗಿರುವ ರೂಪ ಅಂದ್ರು. ಈ ಹೊರಗಿರುವ ರೂಪ ಯಾವುದು? ರಾಮಕೃಷ್ಣಾದಿ ರೂಪಗಳೆಲ್ಲ ಹೈ ವೋಲ್ಟೇಜ್ ರೂಪಗಳವೆಲ್ಲ, ಎಂಥ ಗುಣ, ಎಂಥ ತಾಕತ್ತು, ಅವೆಲ್ಲ ಪ್ರಕಟ ಮಾಡಿದ ರೂಪಗಳು. ಅವುಗಳನ್ನು ಉಪಾಸನೆ ಮಾಡಲಿಕ್ಕೆ ದೊಡ್ಡ ದೊಡ್ಡ ಕೇಬಲ್ ಯಾವುದು? ರುಜುಗಣಸ್ಥರಾದ ಮಹಾನುಭಾವರು, ನಂತರ ಅವರ ಅನುಗ್ರಹ ಪಡೆದವರು, ಅವರಿಗೆ ಸಾಧ್ಯ, ನಮ್ಮಂತವರಿಗಿಲ್ಲ. ಮತ್ತೆ ಏನು ಮಾಡಬೇಕು ಅಂದರೆ ಅಲ್ಲಿ ಹೇಳುತ್ತಾರೆ, ದೇವರ ಎರಡು ರೂಪಗಳಿವೆಯಲ್ಲ, ಅದರಲ್ಲಿ ನಮಗೆ ಈ ಬಲ್ಬಿಗೆ ತಕ್ಕಂತ ಚಿಕ್ಕ ವೈರಿ ಯಾವುದು ಅಂದ್ರೆ ಬಿಂಬರೂಪ. ಅಂದ್ರೆ ಅರ್ಥ ಚಿಕ್ಕ ವೈರಲ್ಲ, ಹೊರಗಿರುವ ಭಗವಂತನಲ್ಲಿ ಎಷ್ಟು ತಾಕತ್ತಿದೆಯೋ ನಮ್ಮ ಬಿಂಬಮೂರ್ತಿಯಲ್ಲೂ ಅಷ್ಟೇ ತಾಕತ್ತಿದೆ, ಅಷ್ಟೇ ಗುಣಗಳಿವೆ, ಅಷ್ಟೇ ಜ್ಞಾನ ಇದೆ. ಆದರೆ ಹೊರಗಿರುವ ಭಗವಂತನ ರೂಪ, ರಾಮಕೃಷ್ಣಾದಿ ರೂಪಗಳು ತಾಕತ್ತನ್ನ ಜಾಸ್ತಿ ಪ್ರಕಟ ಮಾಡಿದ್ದಾನೆ, ಇವೇ ಗುಣಗಳನ್ನ ಜಾಸ್ತಿ ಪ್ರಕಟ ಮಾಡಿದ್ದಾನೆ. ಅದನ್ನ ಉಪಾಸನೆ ಮಾಡಿ ತಡೆಕೊಳ್ಳುವ ಯೋಗ್ಯತೆ ನಮಗಿಲ್ಲ. ಮತ್ತೆ ನಮ್ಮ ಬಿಂಬಮೂರ್ತಿ ಅಷ್ಟೇ ಇದ್ದಾನಲ್ಲ ಅಂದ್ರೆ ಅಷ್ಟೆಲ್ಲ ತಾಕತ್ತಿದ್ರು ನಮಗೆಷ್ಟು ಬೇಕೋ ಅಷ್ಟೇ ಹೊರಗೆ ಹಾಕ್ತಾನೆ. ಅದಕ್ಕೆ ಬಿಂಬನ ಉಪಾಸನೆ ಮಾಡಿ ಸುಟ್ಟು ಹೋಗಲ್ಲ ನೀವು ಅಂತ ಹೇಳ್ತಾರೆ. ತಾಕತ್ತಿಲ್ಲ ನಮಗೆ. ದೇವತೆಗಳು, ಬ್ರಹ್ಮದೇವರು ಮೊದಲುಕೊಂಡು ಎಲ್ಲರೂ ಸೇರಿ ಕ್ಷೀರಸಾಗರ ದರದಲ್ಲಿ ಭಗವಂತನ ಕುರಿತಾಗಿ ಪ್ರಾರ್ಥನೆ ಮಾಡಿದರೆ, ದೇವ ದರ್ಶನ ಕೊಟ್ಟರೆ ನಿಲ್ಲೋ ತಾಕತ್ತು ಯಾರಿಗೆ ಇದ್ದಿಲ್ಲ. ದೇವರ ಕಣ್ಣು ಕುಕ್ಕುವ ಕಾಂತಿಯನ್ನು ನೋಡಲಾರದೆ ಓಡಿದರೆ ಎಲ್ಲರೂ ಕೂಡ ಎಷ್ಟು ದೂರ ಓಡಿದ್ರು ಅಂದ್ರೆ ಅವರು ಎಷ್ಟೆಷ್ಟು ದೂರದಿಂದ ನೋಡ್ಲಿಕ್ಕಾಗುತ್ತೋ ಅಷ್ಟು ದೂರಕ್ಕೆ ಹೋಗಿ ನಿಂತರು. ಅದೇ ತಾರತಮ್ಯ. ಮೊದಲು ನಿಂತವರೇ ಬ್ರಹ್ಮದೇವರು, ದೊಡ್ಡ ಕೇಬಲ್ ಅವರು, ಅಲ್ವಾ? ಹಾಗೆ ಇಲ್ಲಿ ದೇವರದ್ದೇ ಎರಡು ರೂಪ, ದೊಡ್ಡ ಕೇಬಲ್ ಚಿಕ್ಕ ಕೇಬಲ್ ಅಂತ. ಕೇಬಲ್ ಅಲ್ಲಿ ಕರೆಂಟ್ ಒಂದೇ ಇರುತ್ತೆ, ಆದರೆ ಅಂದ್ರೆ ಅವನ ತಾಕತ್ತೊಂದೇ. ಬಿಂಬನಾಗಿ ನಮ್ಮಲ್ಲಿ ಎಷ್ಟು ಕರೆಂಟ್ ಕೊಡ್ತಾನೆ ಅಷ್ಟೇ ಕೊಡ್ತಾನೆ. ಅದಕ್ಕೆ ಬಿಂಬನ ಉಪಾಸನೆ ಮಾಡಿ ಸರಿ ಸ್ವಾಮಿ ಚೆನ್ನಾಗಾಯಿತು, ರೂಪ ಗೊತ್ತಿಲ್ಲಲ್ಲ. ಅವಾಗ ಹೇಳ್ತಾರೆ ಭಗವಂತನ ರೂಪಗಳ ಚಿಂತನೆಯ ವಿಚಾರ ಇದನ್ನೇ ಹೇಳುತ್ತಾರೆ. ಈ ವಿಷಯಗಳೇ ಗೊತ್ತಿಲ್ಲದೆ ಒಣ ತಂಬಿಗೆ ತಿಕ್ಕಿದೆ ಕಲಶ ಇಟ್ಟೆ ಆರತಿ ಮಾಡಿದೆ ಅಂದ್ರೆ ಈ ಪುಣ್ಯಗಳೇನು ಮಾಡುತ್ತಯ್ಯ? ದೇವರು ನಿನ್ನ ಮುಖ ನೋಡಲ್ಲ, ಒಳಗಿನ ಭಗವಂತನ ಚರ್ಯ ನೋಡಿ ಅಂತ ವಿಜಯದಾಸರು ಹೇಳುತ್ತಾರೆ. ಇಲ್ಲಿ ಒಂದು ಪ್ರತಿಮೆ ಕೂತಿದೆ ನಮ್ಮ ಎದುರಿಗೆ, ರಾಮ ಪ್ರತಿಮೆ. ಆವಾಹನೆ ಮಾಡಬೇಕು, ಬಿಂಬನನ್ನ ಕರೆದು ಸ್ವಾಮಿ ಇಲ್ಲಿಗೆ ಬಾರಯ್ಯ. ಅವನು ಯಾವ ಆಕಾರದಲ್ಲಿರುತ್ತಾನೋ ನಮಗೆ ಗೊತ್ತಿಲ್ಲ. ಅಲ್ಲ, ಯಾವ ಆಕಾರದಲ್ಲಿರುವ ಸ್ವಲ್ಪ ಹೇಳಿ ಅಂದ್ರೆ, ವಿಜಯದಾಸರ ಚರಿತ್ರೆಯಲ್ಲಿ ಒಂದು ಕಥೆ ಬರುತ್ತೆ. ಅವರು ಆದವಾನಿಯಲ್ಲಿ ಇರುವಾಗ ಮಂತ್ರಾಲಯದ ಹತ್ರ ಆದವಾನಿ ಹಿಂದಿದೆ, ಅದಾದೋನಿ ಅಂತ ಕರೀತಾರೆ ನಮ್ಮ ರಘುಪ್ರೇಮ ತೀರ್ಥರಿರುವ ಜಾಗ. ಅಲ್ಲಿಗೆ ಅಲ್ಲಿ ವಿಜಯದಾಸರು ಇಬ್ಬರಿಗೆ ಜ್ಞಾನಿಗಳಿಗೆ ಅಂಕಿತ ಕೊಟ್ಟ ಸ್ಥಳಗಳು ಎರಡು ಕೂತಿವೆ. ಒಂದು ಗೋಪಾಲದಾಸರಿಗೆ ಅಂಕಿತ ಕೊಟ್ಟ ಮಂಗರಾಯನ ಗುಡಿ, ಇನ್ನೊಂದು ವಿಜಯರಾಯರ ಕಟ್ಟೆ. ಅಲ್ಲಿ ಅವರ ಸಾಕ್ಷಾತ್ ಶಿಷ್ಯರಾದ ಇನ್ನೊಬ್ಬ ಶಿಷ್ಯರು ವೇಣುಗೋಪಾಲದಾಸರಿಗೆ ಅಂಕಿತ ಕೊಟ್ಟ ಜಾಗ ಎರಡು ಕೂತಿದೆ. ಅದಕ್ಕಾಗಿ ಅವರು ತುಂಬಾ ಕಾಲ ವಾಸ ಮಾಡಿಕೊಂಡಿದ್ರು. ಅಂಥ ಸ್ಥಳದಲ್ಲಿ ಅವರು ಒಂದು ಸಲ ಬೀದಿಯಲ್ಲಿ ಹೋಗುವಾಗ ಒಬ್ಬ ಬ್ರಾಹ್ಮಣ ಪುರಾಣ ಪ್ರವಚನ ಮಾಡುತ್ತಾ ಇದ್ದ. ಅದು ನೋಡಿ ವಿಜಯದಾಸರು ಶಿಷ್ಯರಿಗೆ ಗಟ್ಟಿಯಾಗಿ ಹೇಳುತ್ತಾರೆ, ನೋಡ್ರೋ ಕಾಗಿ ಪ್ರವಚನ ನಡೀತಾ ಇದೆ, ಆಚಾರ್ಯ ಕೇಳುವಂತೆ ಹೇಳಿ ಹೋದ್ರು. ಅವ್ರಿಗೆ ದುಃಖ ಶುರುವಾಯಿತು. ದಾಸರ ಮೇಲೆ ತುಂಬಾ ಗೌರವ ಇದೆ, ಏಕಾಂತಕ್ಕೆ ಬಂದರು. ಏನ್ ಸ್ವಾಮಿ ಕಾಗೆ ಪುರಾಣ ಅಂದ್ರೆ ಅರ್ಥಿಲ್ಲದ ಪುರಾಣ ಅಂತಾಯ್ತು, ನನ್ನ ಪುರಾಣ ತಪ್ಪಿದ್ರೆ ತಿದ್ದಿ ಎಂದ ಕಾಲಿಗೆ ಬಿದ್ರೆ ಅವರು ಹೇಳುತ್ತಾರೆ, ಇಲ್ಲಯ್ಯ ನೀವು ಚೆನ್ನಾಗಿ ಹೇಳ್ತಾ ಇದ್ದೀರಿ, ಮತ್ತೆ ನಿನ್ನ ಸ್ವರೂಪಕ್ಕಾಗೆ ಅದಕ್ಕೆ ಕಾಗೆ ಪುರಾಣ ನಡೆಯುತ್ತಾ ಇದೆ ಅಂತವ್ರು ನಮ್ಗೆ ಸಿಕ್ಕಿಲ್ಲ ಅಲ್ವಾ. ಅವಾಗ ಹೇಳಿದ್ರು ಅಂದ್ರೆ ಗೊತ್ತಾಗೋದೇನು, ಜೀವರಾಶಿಗಳ ಸ್ವರೂಪ ಏನು ಬೇಕಾದರೂ ಇರಬಹುದು. ದೇವ ಹೇಗಿರ್ತಾನೆ? ಜೀವಾಕಾರ ಮೂರ್ತಿ. ಆ ಜೀವನ ಹೃದಯದಲ್ಲಿ, ಆ ಚಿಕ್ಕ ಪರಮಾಣು ಜೀವ ಕಾಗೆ ಆಕಾರದಲ್ಲಿ ಇದ್ರೆ ಅವನ ಹೃದಯ ಕಮಲದಲ್ಲಿ ಮೂರು ರೂಪಗಳು, ಅಗ್ರೇಶ ಪ್ರಾದೇಶ ಮೂಲೇಶ. ಅದರಲ್ಲಿ ಮೂಲೇಶ ನಾರಾಯಣ ರೂಪವೇ ಅಷ್ಟಭುಜ ನಾರಾಯಣ, ಪ್ರಾದೇಶ ಚತುರ್ಭುಜ ನಾರಾಯಣ ರೂಪವೇ. ಆ ಹೃದಯದಲ್ಲಿರುವ ಅಗ್ರೇಶ ಜೀವನ ಆಕಾರ ಕಾಗೆ ರೂಪದಲ್ಲೇ ಆ ಕಾಗೆಯಲ್ಲಿ ಕೂತಿರ್ತಾನೆ. ಇದು ಅವರು ತಿಳಿಸಿಕೊಟ್ರು. ಮತ್ತೆ ನಮ್ದು ಯಾವ ರೂಪವೋ ಕಪ್ಪೆಯೋ ಕೋಳಿಯೋ ಏನು ಗೊತ್ತೋ, ಅವಾಗ ಹೇಳ್ತಾರೆ ಯಾಕೆ ಚಿಂತೆ, ನೀರಿದೆ ತಂಬಿಗೆಯಲ್ಲಿ ಹಾಕಿದರೆ ತಂಬಿಗೆ ಆಕಾರ ಬರುತ್ತೆ, ಲೋಟದಲ್ಲಿ ಹಾಕಿದರೆ ಲೋಟ ಆಕಾರ ಬರುತ್ತೆ, ಉದ್ಧರಣಿಯಲ್ಲಿ ಹಾಕಿದರೆ ಉದ್ಧರಣಿ ಆಕಾರ ಬರುತ್ತೆ. ಬಿಂಬ ಬಾರಯ್ಯ ಅಂದ್ರೆ ಈ ಒಳಗಿನ ಬಿಂಬ ಯಾವ ಆಕೃತಿಯಲ್ಲಾದ್ರೂ ಇರಲಿ ಅವನೇ ರಾಮನ ಆಕೃತಿಯಲ್ಲಿ ಬಂದು ನಿಲ್ಲುತ್ತಾನೆ. ಇದನ್ನೇ ಬಿಂಬನನ್ನೇ ರಾಮಕೃಷ್ಣಾದಿ ರೂಪೇಣ ಉಪಾಸನ ಅಂದ್ರೆ ಈ ಅರ್ಥ ಆಯ್ತಾ? ಅಲ್ಲೂ ಇನ್ನ ಅರ್ಥ ಆಗಿಲ್ಲ, ಬರ್ತೇನೆ. ಹೆಚ್ಚಾಗಿ ಮಾತಾಡ್ಬೋದು, ನಿಮಗೆ ಬೇಸರ ಆಗಿರಲ್ಲ ನೋಡಿ. ಎಂತ ಭಾಗ್ಯ ಹರಿದ್ವಾರಕ್ಕೆ ಬರೋದೊಂದು ಭಾಗ್ಯ ಆದರೆ, ಭಾಗವತಾದಿಗಳು ಹೇಳೋದು ಭಾಗ್ಯ ಆದರೆ, ಅದನ್ನು ಶ್ರದ್ಧೆಯಿಂದ ಕೇಳುವ ಶ್ರೋತ್ರಗಳು ಸಿಗುವುದು ಭಾಗ್ಯವೇ ಅಲ್ಲ. ಹೇಳಿದ ಕಾಲಕ್ಕಿಂತ ಜೊಂಪಿನ ತುಪ್ಪಾ ಹಾಕೋತಿದ್ರೆ ಹೇಳೋರಿಗೆ ಯಾಕಾದ್ರೂ ಬಂದ್ವ ಮುಗಿಸಿದ್ರೆ ಸಾಕು. ಅವಾಗ ಭಾಗವತ ಬೆಳಿಗ್ಗೆ ಮೂರು ತಾಸು ನಾಲ್ಕು ತಾಸು ಇರಲ್ಲ, ಒಂದೇ ತಾಸು, ಸಾಯಂಕಾಲ ಮುಕ್ಕಾಲು ತಾಸು ಸಾಕು. ನಿಮ್ ಜೊತೆಗೆ ನಾನು ಶಾಪಿಂಗ್ ಬಂದ್ಬಿಡ್ತಾ ಇರ್ತೇನೆ ಅಲ್ವಾ, ನೀವು ಕೇಳ್ತೀರಂತಲೇ ಇಷ್ಟೆಲ್ಲ ಬಾಯಿ ಬಿಟ್ಟು ಹೇಳ್ತಾ ಇದ್ದೇನೆ. ಸರಿ, ಅದಕ್ಕೆ ಬಂದರೆ ಭಗವದ್ ರೂಪಗಳು ಹೇಗಿರುತ್ತೆ ಅದರ ಪರಿಚಯ ಮಾಡಿಕೊಡ್ತಾರೆ. ಷೋಡಶದಲ್ಲಿ ಸಿಗದೇ ಇರುವ ಉತ್ತರ ಇಲ್ಲ, ಎಲ್ಲದಕ್ಕೂ ಉತ್ತರ ಸಿಗ್ತಾ ಬರುತ್ತೆ ಅಂತ ಹೇಳ್ತಾರೆ. ಈಗ ಪಂಚಮಹಾಯಜ್ಞ ಸಂಧಿ ಅದರಲ್ಲಿ ಜನನಿ ಪಿತ ಭೂವಾರಿದಾಂಬರ ವೆರಿಪ ಪಂಚಗ್ನಿಯಲ್ಲಿ ಜೀವ ಹುಟ್ಟಬೇಕಾದರೆ ಆಕಾಶ ಅಂದ್ರೆ ಸ್ವರ್ಗ, ಅಲ್ಲಿಂದ ಮೇಘ, ಮೇಘದಿಂದ ಮಳೆ, ಮಳೆಯಿಂದ ಭೂಮಿ, ಮಳೆಯಿಂದ ಭೂಮಿ, ಭೂಮಿಯಿಂದ ಅಪ್ಪ, ಅಪ್ಪನಿಂದ ಅಮ್ಮ, ಅಮ್ಮನಿಂದ ಹೊರಕ್ಕೆ, ಇಷ್ಟು ಬರ್ತಾರೆ. ಹೌದಾ? ಐದು ಕಡೆ ಐದು ಅಗ್ನಿಗಳು ಅಂತ ವಿಷಯ ಬರುತ್ತೆ. ಅಲ್ಲಿ ಇಷ್ಟು ಬರುತ್ತೆ, ಒಂದು ನಾರಾಯಣ ರೂಪ. ಆ ನಾರಾಯಣ ರೂಪದಿಂದ ವಾಸುದೇವ ರೂಪ ಹೊರಬರುತ್ತೆ ಅಂತಾರೆ. ಆ ಬಂದ ರೂಪಕ್ಕೆ ಹೆಸರೇನು ಅಂದರೆ ನಾರಾಯಣ ವಾಸುದೇವ ಅಂತ ಹೆಸರು. ಈ ವಾಸುದೇವ ಹೇಗಿರ್ತಾನೆ ಅಂದರೆ ಹೇಳ್ತಾರೆ, ನಾರಾಯಣ ರೂಪದ ಗೊಂಬೆಗಳು ಒಂದು 100 ಕೊಟ್ಟೆ ನಾನು ನಿಮಗೆ, ಸಕ್ಕರೆದು ಮರದ್ದು ಗೊಂಬೆಗಳು, ಅದನ್ನ ಕೈಕಾಲು ಮುರಿಬಾರದು ಹಾಗೆ ಇರಬೇಕು ಅಂಟು ಕೊಟ್ಟೆ. ಒಂದಕ್ಕೊಂದು ಆ ನಾರಾಯಣ ರೂಪಗಳೇ ಜೋಡಿಸಬೇಕು. ಹೇಗೆ ಜೋಡಿಸಬೇಕು ಅಂದರೆ ವಾಸುದೇವನ ಆಕಾರ ಬರುವಂತೆ ಈ ಗೊಂಬೆಗಳು ಒಳಗೊಳಗೆ ಒಳಗೊಳಗೆ ಹೇಗೆ ಬೇಕಾದ್ರೂ ಜೋಡಿಸ್ಕೊಳ್ಳಿ, ತಲಕಲಿಗೆ ಹೇಗೆ ಬೇಕಾದ್ರೂ ಜೋಡಿಸ್ಕೊಳ್ಳಿ. ಏನಾಯಿತು? ವಾಸುದೇವನ ಆಕಾರ ಬಂತು. ಬಂದ್ರೆ ಆ ವಾಸುದೇವನ ಮೈ ತುಂಬ ಯಾರಿದ್ದಾರೆ? ನಾರಾಯಣ. ಅದನ್ನೇ ನಾರಾಯಣಾತ್ಮಕ ವಾಸುದೇವ. ಇದು ವ್ಯೂಹ ರೂಪಗಳು ಅಂತ ಹೇಳ್ತಾರೆ. ಇಲ್ಲೂ ಅಷ್ಟೇ, ರಾಮನಾಗಿ ಬರಬೇಕು ನಮ್ಮ ಬಿಂಬ. ಒಂದು ವೇಳೆ ನಮ್ದು ಕಾಗೆ ಅಂದುಕೊಳ್ಳಿ, ಗೊತ್ತಿಲ್ಲ ನಿಮಿಷ ಕಪ್ಪೆ ಕೋಳಿ ಎಂದು ಕಟ್ಕೊಳ್ಳಿ, ಯುವರ್ ಚಾಯ್ಸ್ ಅಂದುಕೊಳ್ಳಿಕ್ಕೆ ನಮ್ಗೆ. ಅಯ್ಯೋ ಕಪ್ಪೆ ಆಗ್ತೀರಾ ನಮ್ಮನ್ನ, ಏನಾದ್ರೆ ಏನ್ರಿ, ಕಪ್ಪೆ ಆದ್ರೆ ಏನು, ಕೋಳಿ ಆದ್ರೆ ಏನು, ಎಲ್ಲ ಸಕ್ಕರೆ ಗೊಂಬೆಗಳು, ಸಕ್ಕರೆ ಬುದ್ಧಿ, ಅಲ್ಲಿ ವ್ಯತ್ಯಾಸ ಏನು? ಹೌದಾನೆ? ಅದಕ್ಕೆ ಆ ಒಳಗೆ ಕಾಗೆ ಆಕಾರದಲ್ಲಿ ಬಿಂಬ ಇದ್ದಾನೆ ಅಂದುಕೊಳ್ಳಿ. ನಿಮಗೆ 100 ಕಾಗೆಗಳ ಗೊಂಬೆ, 100 ಸುಮ್ಮನೆ ಹೇಳ್ತಾ ಇದ್ದೀನಿ, ಕೊಟ್ಟೆ ಅಂಟನ್ನು ಕೊಟ್ಟೆ. ನಿಮ್ಮ ಎದುರಿಗೆ ಆದ್ರೆ ರಾಮ ಪ್ರತಿಮ, ಇಲ್ಲ ನೀವು ಹೇಳಿ ಚಿಕ್ಕ ಕೃಷ್ಣನ ಪ್ರತಿಮ ಇದೆ. ಹೌದಾ? ನಿಮಗೆ ಈ ಎಲ್ಲಾ ಕಾಗೆ ಗೊಂಬೆಗಳನ್ನ ಸೇರಿಸಿ ಚಿಕ್ಕ ಕೃಷ್ಣ ಪ್ರತಿಮೆ ಮಾಡಿ ಅಂದೆ, ಮಾಡಿದ್ದೀರಾ? ಮೇಲ್ನೋಟಕ್ಕೆ ಹೇಗಿದೆ ಕೃಷ್ಣ, ಒಳಗೆಲ್ಲ ಕಾಗೆಗಳೇ. ಹಾಗೆ ಬಿಂಬನನ್ನ ನಮಗಿಷ್ಟವಾದ ನರಸಿಂಹನೋ ರಾಮನೋ ಕೃಷ್ಣನೋ ಯಾವ ರೂಪ ಇದ್ರೂ ಬಾರಯ್ಯ ಅಂದ್ರೆ ಒಳಗೆ ಯಾವ ರೂಪ ಇರುತ್ತೆ ಅಂತ ಅನೇಕ ರೂಪಗಳಿಂದ ಈ ರೂಪವಾಗಿ ಬರ್ತಾನೆ. ಈ ಅರ್ಥದಿಂದ ಆಚಾರ್ಯರು ಹೇಳಿದ್ದು ರಾಮ ಕೃಷ್ಣಾದಿ ರೂಪೇಣ ಬಿಂಬೋಪಾಸನ ಅಷ್ಟೇ ಹೊರತು ಮೀತ ಗುರುಗಳು ಗುರು ಪರ್ಯಂತ ಬಿಂಬ ಅಂತ ಶಬ್ದರೇ ಆಡಬೇಡ ಅಂಬುದು ಬಹಳ ತಪ್ಪಾದ ಕಲ್ಪನೆ. ಅದೇ ಆದರೆ ಹೇಳೋದೊಂದು ಮಾಡೋದೊಂದು ಆಗ್ಬಿಡುತ್ತೆ. ಬೆಳಿಗ್ಗೆ ಅಂದ್ರೆ ಪ್ರತಿಮೆಯಲ್ಲಿ ಬಿಂಬ ಅಂತ ಕರೆಯೋದು ಉಪ ನಾವು ಹೇಳೋ ಕಾಲಕ್ಕೆ ಮಾತ್ರ ಏ ಬಿಂಬ ಅಂತ ಬೇಡಿ ನಿಧಿಗಳು ಬರಬೇಕು ಅಂತ ಹೇಳೋದು ಸರಿಯಾ ಆಗಲ್ಲವಾ? ಅದರಿಂದ ಹಕ್ಕೂಡಲ್ಲ. ನಾನೇ ಹೇಳ್ತೇನೆ, ಹೇಳಿದ್ರು ಯಾರು ಹೇಳಿದ್ರಲ್ಲ, ನಾನೇ ಹೇಳ್ತಾ ಇರ್ತೀನಿ, ತಪ್ಪು ಅಂತ ಹೇಳಿದ್ರು. ಸರಿಯಾಯ್ತಮ್ಮ ನಿಮ್ ಪ್ರಶ್ನೆ, ನೀತ ಗುರುಗಳು ಅಂದ್ರೆ ಯಾವಾಗ ಬರ್ತಾರೆ, ಹೇಗ್ ಗೊತ್ತಾಗುತ್ತೆ, ಅವ್ರು ಹೇಗ್ ಬರ್ತಾರೆ, ಹೇಗಿರ್ತಾರೆ, ಹೇಗ್ ಬರ್ತಾರೆ, ಹೇಗ್ ಗೊತ್ತಾಗುತ್ತೆ? ಒಂದು ರೀತಿ ಹೇಳಬೇಕಾದ್ರೆ ನನಗೆ ಗೊತ್ತಿಲ್ಲ, ನನಗಿನ್ನ ನೀತ ಗುರುಗಳು ಬರಲಿಲ್ಲ, ನನಗೆ ನನ್ನ ಒಳಗಿನ ಸ್ವರೂಪದ ಬಗ್ಗೆ ಗೊತ್ತಿಲ್ಲ, ಈ ಪ್ರಶ್ನೆಗೆ ನಾನೇನು ಉತ್ತರ ಕೊಡಲಿ? ಆದರೆ ಹಿರಿಯರ ಉತ್ತರ ಹೀಗಿದೆ, ಹಿರಿಯರ ಉತ್ತರ, ದೊಡ್ಡವರು ಕೊಟ್ಟ ಉತ್ತರ, ಜ್ಞಾನಿಗಳು ಕೊಟ್ಟ ಉತ್ತರ ಹೀಗೆ. ಈ ರೀತಿಯಾಗಿ ಏನು ಹೇಳಿದೆಯಲ್ಲ, ಬಿಂಬನನ್ನೇ ಅವನಲ್ಲಿ ಗೊತ್ತಿಲ್ಲದ ಗುಣಗಳು, ಆ ಗೊತ್ತಿಲ್ಲದ ಗುಣಗಳು ಇವೆ. ಭಾಗವತದಲ್ಲಿ 10 ಅವತಾರದಲ್ಲಿ ಹೇಳಿದ ಗುಣಗಳನ್ನ ಬಿಂಬನಲ್ಲಿ ಚಿಂತನೆ ಮಾಡದ್ದ, ಸ್ವಾಮಿ ಇಷ್ಟೆಲ್ಲ ಗುಣಗಳಿವೆ ಆದರೆ ಎಲ್ಲ ಗುಣಗಳ ಉಪಾಸನೆ ನಾನು ಮಾಡಲಿಕ್ಕಿಲ್ಲ. ಮಧುರಾಯ ಹೇಳಿದ್ದಾರೆ, ಸತ್ ಚಿತ್ ಆನಂದ ಆತ್ಮ ಅಂತಿದ್ರೆ ಅದು ನನಗಿಲ್ಲ. ಮಾನುಷೋತ್ತಮರು 4, ನಾ ಮನುಷ್ಯಾಧಮ. ಆದ್ದರಿಂದ ಆತ್ಮ ಗುಣೋಪಾಸನೆ ಮಾತ್ರ ನನಗೆ ಮೀಸಲಾಗ್ತು ಅಂತ ಹೇಳ್ತಾರೆ. ಮನುಷ್ಯೋತ್ತಮರಿಗೆ ವಿಶೇಷವಾಗಿ 4 ಗುಣದ ಉಪಾಸನೆ, ಕಡಿಮೆ ಆದವರಿಗೆ ಆತ್ಮಗುಣ ಮೀಸಲಾದದ್ದು. ಭಕ್ತ ಹೇಳುತ್ತಾರೆ ಮಮ ಸ್ವಾಮಿ ಹರಿರ ನಿತ್ಯಂ ಪರಮಸ್ಸ ಪ್ರತಿದೇವಚ. ಅಲ್ಲಿ ಒಂದು ನಡೆಯುತ್ತೆ ನೋಡಿ, ಏನದು ಅಂದ್ರೆ ನೀವೇನು ದಾಸರು ಇಲ್ಲಿ ಹೇಳುತ್ತಾರೆ ಎಲ್ಲ ಕಡೆ ದೇವರ ಚಿಂತನೆ ಮಾಡಿ, ಬೆಳಿಗ್ಗೆ ಎದ್ರಿ ಎದುರಿಗೆ ಗೋಡೆ ಕಾಣಿಸ್ತು ಆ ಕಾಲ ದೇವರ ಸ್ಮರಣೆ ಮಾಡಿದ್ರಿ, ಯಾರು ಕಾಣಿಸಿದ್ರು ಆ ಕಾಲ ದೇವರ ಸ್ಮರಣೆ ಮಾಡಿದ್ರಿ, ಮತ್ತು ನಂಗೆ ಕಾಣಿಸಿದ್ರಿ ನಾ ಅಂತ ಏನು ಪ್ರತಿ ಒಂದ್ಸಲ ಕೈ ಜೋಡಿಸ್ತಾ ಇದ್ದೀರಲ್ಲ? ಇಲ್ಲ, ಎಲ್ಲಾ ಕಡೆ ಇರುವ ದೇವರಿಗೆ ಕೈ ಜೋಡಿಸ್ತಾ ಇದ್ದೇನೆ. ಏನಿನ್ನ ಇದು ವ್ಯಾಪ್ತೋಪಾಸನೆ ನಮಗಲ್ಲ, ಅದು ರುಜುಗಳಿಗೆ ಬೇಕಾಗಿದ್ದು ದೊಡ್ಡವರಿಗದು, ನಮ್ಮಂತವರು ಮಾಡಬಾರದು ಅಂತ ನಾ ಹೇಳ್ಬಿಡ್ತೇನೆ. ಏನ್ ಮಾಡ್ತೀರಾ? ಅಯ್ಯೋ ರಾಮ ನಂದಲ್ಲ, ಹಾಗ ಇದು ಬೇಡೇ ಬೇಡ ಅಂದ್ಬಿಟ್ಟು ಅಲ್ಲಿ ಚಿಕ್ಕ ತಪ್ಪು ನಡೀತಾ ಇದೆ. ಏನದು ಉಪಾಸನಾ ಶಬ್ದದ ಅರ್ಥವೇ ಗೊತ್ತಿಲ್ಲದಂತಹ ನನ್ನಂಥವ್ರು ಹೇಳೋದು ಮಾತ್ರ ಉಪಾಸನಾ ಅಂದರೆ ವ್ಯಾಪ್ತೋಪಾಸನಾ ಅಂದರೆ ಭಗವಂತನ ಅನೇಕ ರೂಪಗಳಿದ್ದರೆ ಒಂದೊಂದು ರೂಪವನ್ನ ಎಡಬಿಡದೆ ಚಿಂತನೆ ಮಾಡುವುದು ಉಪಾಸನೆಗೆ ಹೋಗುತ್ತೆ. ಗುರುಗಳು ಆಯಾ ಒಂದೊಂದು ರೂಪದ ಉಪದೇಶ ಆ ಗುಣ ಕ್ರಿಯಾ ಕೊಟ್ಟಿದ್ರೇನೆ ಉಪಾಸನಾ ಶಬ್ದ ಬರುತ್ತೆ. ಮತ್ತೆ ನಾವು ಮಾಡಿದ್ದೇನು, ಅಲ್ಲಲ್ಲೇ ಇರುವ ಭಗವಂತನ ಸ್ಮರಣೆ ಮಾಡಿದ್ದು, ಅದು ಬಿಟ್ಟು 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 ಬರುವ ಸರ್ವತ್ರ ಇರುವ ಭಗವಂತನ ಸ್ಮರಣೆಗೆ ಉಪಾಸನೆ ಅಂತ ಹೆಡ್ಡಿಂಗ್ ಕೊಟ್ಟು ಪಟ್ಟಿ ಕೊಟ್ಟು ಇದು ನಾವು ಮಾಡಬಾರದು ಅಂತ ತಳ್ಳಿ ಹಾಕಿದರೆ ಅದನ್ನು ಏನನ್ನಬೇಕು? ಅದರಿಂದ ನಾವು ವ್ಯಾಪ್ತೋಪಾಸಕರಲ್ಲ, ವ್ಯಾಪ್ತ ಉಪಾಸನೆ ನಮಗೆ ಬರೋದಿಲ್ಲ, ಕನಸನ್ನೂ ಬರಲ್ಲ. ಮತ್ತೆ ಸರ್ವತ್ರ ಭಗವಂತನ ಚಿಂತನೆ ಸ್ಮರಣೆ ಎಂಥದ್ದು, ಬಿಟ್ಟು ಬಿಟ್ಟು ಸ್ಮರಣೆ, ಅದಕ್ಕೆ ಅಧಿಕಾರ ನಮಗಿದೆ, ಅದು ಮಾಡಬಹುದು. ಸರಿ, ಅಲ್ಲಿ ಹೇಳುತ್ತಾರೆ ಬಿಂಬನನ್ನ ಈ ರೀತಿ ರಾಮಕೃಷ್ಣಾದಿ ರೂಪದಿಂದ ಚಿಂತನೆ ಮಾಡುತ್ತಾ ಯಾವ ವ್ಯಕ್ತಿ ಹೊರಡುತ್ತಾನೆ ನೋಡಿ, ಈ ಪರಿಚಯ ಆಗಲಿಕ್ಕೂ ಅನೇಕ ಜನ್ಮದ ಪುಣ್ಯ ಪಾಕ ಸಿದ್ಧ ಆಗಿರಬೇಕು, ಇಲ್ಲದಿದ್ರೆ ಇದನ್ನೂ ಕೂಡ ಭಗವಂತ ಕೊಡಲ್ಲ. ಕೊಟ್ಟ ಮೇಲೆ ಆ ಚಿಂತನೆ ನಡೀತಾ 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 ಇರುವಾಗ ಆ ವ್ಯಕ್ತಿಯ ಹೃದಯದಲ್ಲಿ ಭಗವಂತ ಆಸೆ ಹುಟ್ಟಿಸ್ತಾನಂತೆ. ನಿನ್ನ ನೋಡಬೇಕೆಂಬ ಹಂಬಲ ಆಗಿದೆ ಹರಿಯೇ, ಇದು ವಿಜಯರಾಜರೆ ಎಲ್ಲ ಹೇಳ್ತಾ ಹೋಗ್ತಾರೆ ನಂದಲ ಮಾತುಗಳು, ನಿನ್ನ ನೋಡಬೇಕೆಂಬ ಹಂಬಲ ಜಾಸ್ತಿ ಆಗ್ತಾ ಇದೆ. ನಿಮ್ಗೆ ಯಾರಿಗಾದ್ರೂ ಬಂತ? ನಾನು ತಿಳ್ಕೋಬೇಕಂತಿದೆ. ನಿಮ್ಮಲ್ಲಿ ಯಾರಿಗಾದ್ರೂ ಒಳಗಿರೋ ದೇವರನ್ನು ನೋಡಬೇಕೆಂಬ ಹಂಬಲ ಬಂತ, ಆಲೋಚನೆ ಬಂತ? ಬಂದಿದ್ರೆ ಸಾಕಾಂಗ ನಮಸ್ಕಾರ, ನನ್ನಂತೂ ಬರಲಿಲ್ಲ. ನನಗೆ ಎಷ್ಟೊತ್ತು ಸಾಲಿಗ್ರಾಮ ಕಲೆಕ್ಷನ್, ಪ್ರತಿಮೆಗಳ ಕಲೆಕ್ಷನ್, ಅಲ್ಲಿ ದೇವರ ಪೂಜೆ ಮಾಡಿದಷ್ಟೇ ಹೊರತು ಒಳಗಿರುವ ದೇವರ ಕುರಿತು ಆಲೋಚನೆ ಮಾಡಬೇಕೆಂಬ ಆಲೋಚನೆ ಬರಲಿಲ್ಲ. ಅದಕ್ಕೆ ಹೇಳುತ್ತಾರೆ ಅಂಥ ಆಲೋಚನೆ ಬರುತ್ತೆ, ನಿನ್ನ ಕಾಣಲೇಬೇಕು, ಅದಕ್ಕೆ ಗುರುಗಳು ಬೇಕೇ ಬೇಕು, ಅಂಥ ಗುರುಗಳು ಸಿಗಬೇಕು ಅಂತ ವಿಶೇಷ ಚಿಂತನೆ ಶುರು ಆಗುತ್ತೆ ಶಿಷ್ಯನಿಗೆ. ಅವಾಗ ಗುರುಗಳಿಗೆ ಎಲ್ಲೋ ಇರ್ತಾರೆ ನೀತ ಗುರುಗಳು, ಅವರಿಗೆ ಮೊದಲೇ ಗೊತ್ತಾಗಿರುತ್ತೆ ಏನಂತ, ಈ ಶಿಷ್ಯನ ತಲೆಯಲ್ಲಿ ಜಾಸ್ತಿ ಚಿಂತನೆ ಬರ್ತಾ ಇದೆ. ಅಲ್ಲಿ ರಹಸ್ಯ ಏನು ಅಂದ್ರೆ ಆ ಶಿಷ್ಯನಿಗೆ ಭಗವಂತನ ನೋಡಬೇಕೆಂಬ ಹಂಬಲ ಹುಟ್ಟಲಿ ಅಂತ ಪ್ರಾರ್ಥನೆ ಮಾಡಿದ್ದೇ ನೀತ ಗುರುಗಳು. ಅವರು ಪ್ರಾರ್ಥನೆ ಮಾಡಿದ್ದಕ್ಕೆ ಅನೇಕ ಜನ್ಮಗಳಿಗೆ ದೇವ ಕರುಣೆ ಮಾಡಿ ಕೊಟ್ಟಿರ್ತಾನೆ. ನಾವು ತಿಳ್ಕೊಂಬರು ನಾ ಗುರುಗಳು ಬಂದ್ರು, ಇಲ್ಲ ಅವರಿಂದ ಎಲ್ಲ ಬಂದದ್ದು ಅಂತ. ಅವರ ಅನುಗ್ರಹದಿಂದ ಬಂದ ಮೇಲೆ ಆ ಹಂಬಲ ಒಳಗೆ ತುಡಿತ ಪರಿಪಾಪ ಬರುತ್ತೆ, ಗುರುಗಳನ್ನ ನೋಡಲೇಬೇಕು ಅಂತ ಅಳತಾ ಕೂತಿರ್ತಾರೆ. ಅಂಥ ಕಾಲಕ್ಕೆ ಸ್ವಾಮಿ ಅವರನ್ನ ಕರಕೊಂಡು ಬರ್ತಾನೆ, ಅವನೇ ಸಂಗಮ ಮಾಡಿಸ್ತಾನೆ, ಅವರನ್ನ ಇವರಿಗೆ ತೋರುತ್ತಾನೆ, ಇವರು ಅವರಿಗೆ ತೋರುತ್ತಾನೆ, ಅವರಿಂದ ಉಪದೇಶ ಕೊಡಿಸ್ತಾನೆ, ಎಲ್ಲ ನಡೆದು ಹೋಗುತ್ತೆ. ಚಿಕ್ಕ ದುಷ್ಟ ಅಂತ ಕೊಡ್ತೇನೆ. ಒಬ್ಬರು ವಕೀಲರು ದಂಪತಿಗಳು ತಮ್ಮ ಮನೆಯಲ್ಲಿ ತಮ್ಮ ಪಾಡಿಗಿದ್ದಾರೆ, ದೇವರನ್ನ ಚಿಂತನೆ ಮಾಡಬೇಕು, ಅವನ ತೋರಿಕೊಡೋ ಗುರುಗಳು ಬೇಕು ಅಂತ ಹಂಬಲ. ಆದರೆ ಎಲ್ಲಿಗೂ ಹೋಗಲಿಲ್ಲ, ತಮ್ಮ ಪಾಡಿ ಕಾಯುತ್ತಾರೆ. ಒಬ್ಬರು ಬಂದ್ರು, ಅವರ ಮನೆಗೆ ಬಂದ್ರು, ಇವರು ಕರೆದ್ರು, ಬ್ರಾಹ್ಮಣ ಬಂದ್ರಲ್ಲ. ಕರೆದ ಮೇಲೆ ಅವ್ರು ಹೇಳಿದ್ರು, ಏ ನಿಂಗೆ ಅಂಕಿತ ಆಗಬೇಕಂತೆ,
ನಾನೇ ಕೊಡುತ್ತೇನೆ ನಿನಗೆ, ದೇವರು ನನ್ನ ಹೇಳಿದ್ದಾರೆ. ಇವರಂದ್ರು ನಿಮಗೆ ಸೂಚನೆ ಆದ್ರೆ ಸಾಧು, ನನಗೂ ಆಗ್ಬೇಕು ಅಲ್ವಾ? ಕ್ವಶನ್ ಅದೇ ಅರ್ಥ ಆಯ್ತು. ನಿಮಗೆ ಸೂಚನೆ ಆದ್ರೆ ಏನು, ನಂಗೂ ಆಗ್ಬೇಕು, ಅವಾಗೆ ಒಪ್ತೀನಿ ಸ್ವಾಮಿ ಹೇಳಿದ್ರೆ ಹೇಳಿ. ಹೌದೇನೋ, ನಿಮಗೂ ಸೂಚನೆ ಆಗ್ಬೇಕಾ? ಸರಿ ಅಂದ್ರು. ಮಧ್ಯಾಹ್ನ ಕಾಲಕ್ಕೆ ಬಂದಿದ್ದಾರೆ, ಅಡಿಗೆ ಸಿದ್ಧ ಆಗಿದೆ. ಮೂಲೆಗೆ ಹೋದ್ರು, ಹೋಗಿ ಅಲ್ಲಿ ಕಂಬಳಿ ಇದ್ರೆ ಹೊರಕೊಂಡ್ರು, ಮಲ್ಕೊಂಡ್ರು. ಅಲುಗಾಣಿಸಿಲ್ಲ, ಹೇಳ್ತಾ ಇಲ್ಲ ಆಸಾಮಿ, ಅದೇನು ಮಲ್ಕೊಂಡಿದ್ದಾರೆ. ಇದೇನು ಕರ್ಮ? ಬ್ರಾಹ್ಮಣ ಬಂದಿದ್ದಾನೆ, ಆಕೆಗೆ ಊಟ ಹಾಕಿದ್ರೆ ನಾವು ಹೇಗೆ ಊಟ ಮಾಡಬೇಕು? ಮಾಡಿದ ಅಡಿಗೆ ಹಾಗೆ ಇದೆ. ದಂಪತಿಗಳು ಉಪವಾಸ, ಆ ವ್ಯಕ್ತಿ ಉಪವಾಸ, ರಾತ್ರಿ ಫಲಾರ ಪಕ್ಕಕ್ಕೆ ಉಪವಾಸ. ಹೀಗೆ ಮೂರು ದಿನ ಆಯಿತು, ಮೂರು ದಿನ ಆಯಿತು. ಆ ವ್ಯಕ್ತಿ ಹೇಳಿಲ್ಲ, ಈ ವ್ಯಕ್ತಿ ಹೋಗಿ ಬಿಡ್ರಿ ಸ್ವಾಮಿ, ಉಪವಾಸ ಯಾಕೆ ಬಿಡ್ತೀರಾ, ಅಂಕಿತ ಕೊಟ್ಟು ಬಿಡಿ ಅಂತ ಹೇಳಲಿಲ್ಲ. ಏನು ಬೇಕಾದ್ರಾಗಲಿ, ನೀವು ಉಪವಾಸ ಬಿಡ್ತೀರಾ, ನಾನು ಉಪವಾಸ ಬಿಡ್ತೀನಿ, ದೇವರು ಹೇಳೋಪ್ಪ ಅಂತ ನಾನು ತಗೊಳ್ಳಲ್ಲ ಅಂತ ಈತನಿಗೂ ಹಠ. ಹೇಗಿದೆ ನೋಡಿ, ಮೂರು ದಿವಸ ಆದ ಮೇಲೆ ಆ ವ್ಯಕ್ತಿಯ ಸ್ವಪ್ನದಲ್ಲಿ ನರಸಿಂಹದೇವರು ಬಂದು, ಏನೋ ನಾನು ಬಂದು ಹೇಳಬೇಕಾ, ತಗ ಅಂದ. ಒಳ್ಳೆ ಖುಷಿ, ಆನಂದ ಆಗಿದೆ. ಅವರ ಹತ್ರ ಹೋಗ್ತಾರೆ, ಇನ್ನ ಮುಸುಗ ಹಾಕಿ ಮಲ್ಕೊಂಡಿದ್ದಾರೆ. ಅವರ ಹತ್ರ ಹೋಗಿ, ಗುರುಗಳೇ ಇನ್ನ ಗೂ ಅಂತ ಬರ್ತಾ ಇದೆ. ಹಕ್ಷ ಅಂತ ಎದ್ದು ಮುಸುಗ ತೆಗೆದು ಹೇಳಿದ್ನ, ನರಸಿಂಹ ಹೇಗಿರಬೇಕು? ಆ ವ್ಯಕ್ತಿ ಕಾಲಿಗೆ ಬಿದ್ದು, ತಪ್ಪಾಯಿತು, ನಿಮ್ಮಂತಹ ಗುರುಗಳಿಗಾಗಿ ಕಾಯ್ತಾ ಇದ್ದೆ, ಸ್ವಾಮಿ ಕಳಿಸಿದ, ಸರಿ ಏನು ಮಾಡಿದ್ರು? ಅಂಕಿತ ಕೊಟ್ಟರು. ಅಂಕಿತ ಕೊಡೋದು ಅಂದ್ರೆ ಏನೋ ಬೀಜಿ ಕೊಡೋದಲ್ಲ, ಪರಮಾನುಗ್ರಹ ಮಾಡಿಬಿಟ್ರು. ಆ ವ್ಯಕ್ತಿ ಅವರು ಬರೀತಾರೆ ಪದ ತಮ್ಮ ಗುರುಗಳ ಕುರಿತು. ಗುರುವೇ, ಪಾಮರ ತರ ನಾದನ್ನ ಹರುಷದಿ ಕರಪಿಡಿದು ಪರಮ ಕರುಣದಿಂದ ಹರಿದಷ್ಟತನವಿತ್ತು ಉದ್ಧರಿಸಿದ ಉಪಕಾರ ಮರೆಯಲಾರೇನೋ ಎಂದು. ಇದು ಯಾರ ಕುರಿತು ಹೇಳಿದ್ರು ಅಂದ್ರೆ, ಗುರುಜಗನ್ನಾಥದಾಸರ ಕುರಿತು ಹೇಳಿದ ಕೃತಿ. ಗುರುಜಗನ್ನಾಥದಾಸರ ಪರಿಚಯ ಮಾಡ್ಕೋಬೇಕಲ್ಲ, ಯಾರು ಗೊತ್ತಿಲ್ಲ ಗೊತ್ತಾ? ಗುರುಜಗನ್ನಾಥದಾಸರು ಕೋಸಿಗಿ ಮುಖ್ಯ, ಅವರ ಪರಿಚಯ ಆಗ್ತದೆ, ಚೆನ್ನಾಗಿರುತ್ತೆ. ಅವರ ಪರಿಚಯ ಆದ್ರೆ ಈ ಕಥೆಗೆ ಒಳ್ಳೆ ಘಟ್ಟ ಬರುತ್ತೆ. ಅವರ ಶಿಷ್ಯರೇ ವರದೇಶ ವಿಠಲರು ಅಂತ. ವರದೇಶ ವಿಠಲರಿಗೆ ಅಂಕಿತ ಆದ ಕ್ರಮ ಅದು. ವರದೇಶ ವಿಠಲದ ಕೃತಿಗಳು ನೋಡಬೇಕು, ಅಪರೂಪದ ವೈರಾಗ್ಯದ ಮೂರ್ತಿ, ಅದ್ಭುತ ಮೂರ್ತಿ. ಗುರುಗಳ ಸೇವಾ ಅಂತ ಪರಾಕಾಷ್ಠದಿಂದ ಮಾಡಿದರು. ಕೊನೆಗೆ ಅವರ ಪಾದ ಹಿಡಿದು ಆರಾಧನೆ. ಕೋಸಿಗೆಯಲ್ಲಿ ರಾಯರ ವೃಂದಾವನವಿದೆ, ಅವರೇ ಪ್ರತಿಷ್ಠೆ ಮಾಡಿದ್ದು. ಗುರುಜಗನ್ನಾಥ ಪ್ರತಿಷ್ಠೆ ಮಾಡಿದ್ದು, ರಾಯ ವೃಂದಾವನ ಇದೆ ಅಲ್ಲಿ. ಆರಾಧನೆ ಆಗಿ ಇವರು ಯಾರು, ವರದೇಶ ವಿಠಲರು ಊರಿಗೆ ಹೋಗ್ತಾ ಇದ್ರೆ ಗುರುಜಗನ್ನಾಥ ದಾಸರು ಹೇಳಿದ್ರಂತೆ, ನೀ ಮೊದಲು ಊರಿಗೆ ಹೋಗು, ನಂತರ ನಾನು ಬರ್ತೀನಿ. ಶಿಷ್ಯನಂದುಕೊಂಡ್ರು, ಏನೋ ಇವರು ಊರಿಗೆ ಹೋದ್ರೆ ಹೋಗ್ತಾರೆ. ಊರಿಗೆ ಹೋದವರು ಊರಿಗೆ ಹೋದರು, ಅವರು ಹೋದ ಮಾರನೇ ದಿನ ಇವರು ಹೋದರು. ಊರಿಗೆ ಹೋಗು, ನಾನು ಊರಿಗೆ ಬರ್ತೀನಿ. ಶಿಷ್ಯನಿಗೆ ಅವರ ಅರ್ಥ ಆಯ್ತು, ಓಹ್ ಊರಿಗೆ ಹೋಗೋದು ಇದ ಅಂತ ಅರ್ಥ ಆಯ್ತು ಅವರಿಗೆ. ಆ ಗುರುಜಗನ್ನಾಥದಾಸರ ಪರಿಚಯ ಆಗ್ಬೇಕಲ್ಲ. ಅವರು ಹತ್ತರೆ ಕೋಸಿಗಲ್ಲಿ ವಿಶೇಷವಾಗಿರತಕ್ಕಂಥ ಮಹಾಪಂಡಿತರ ಪುತ್ರರು. ಪಂಡಿತ ಪುತ್ರ ಅಂತ ಯಾರು ಕರೀತಾರೆ? ಪರಮದಡ್ಡ ಅಂತಂದ್ರೆ ಪಂಡಿತ ಪುತ್ರ, ಕುಂಠ ಅಂತ ಅರ್ಥ. ಏನು ಗೊತ್ತಿಲ್ಲ, 22 ವರ್ಷದವರೆಗೂ ಓ ಅಂದ್ರೆ ಠಾ ಬರಲ್ಲ, ಅಲ್ಲಿ ಸ್ವಲ್ಪ ಖಾರದ ಮಾತು. ಮುಠಾಳ ಅಂತ ಮುದ್ದಾಗಿ ಕರೀತಾ ಇದ್ರು ಅವರನ್ನ. ನಿಮ್ಮ ಅಪ್ಪರಿಗೆ ಅಡ್ಡ ಹುಟ್ಟಿಯ ಅಂತ ಕರೀತಾ ಇದ್ರು ಎಲ್ಲರೂ. ಅಂದ್ರೆ ನಗತಾ ಹೋಗ್ತಾ ಇದ್ರು ಇವರು, ಏನ್ ಪರವಾಗಿಲ್ಲ. ಅಂಥವರಿಗೆ ಸ್ವಾಮಿ ಪಲ್ಟಿ ಹೊಡಿಸೋದು ಎಷ್ಟೊತ್ತು? ಒಂದ್ ದಿವಸ ಯಾರೋ ದಿನಾದನ್ನವರೇ, ಮುಟ್ಟಾಳ ನೀವು ಅಪ್ಪನಿಗೆ ಅಡ್ಡ ಹುಡ್ತೀಯ, ಚುಚ್ಚಿತು, ಮನಸ್ಸಿನಲ್ಲಿ ಛೇ ನನ್ನ ಬದುಕೆಲ್ಲ ವ್ಯರ್ಥ ಆಗಿತ್ತಲ್ಲ, ಯಾವಾಗ 22 ವರ್ಷದ ಮೇಲೆ ಏನು ಬರಲ್ಲ, ತಿರುಗಾಡು ತಿನ್ನೋದು ಅಂತ ಕಾಲಕ್ಕೆ ಮನಸ್ಸಿಗೆ ಬಂತು. ದೂರದಲ್ಲಿರುವಂತಹ ಊರಿಗೆ ದೂರದಲ್ಲಿರುವ ಪ್ರಾಣದೇವರ ಹತ್ರ ಹೋಗಿ ಸೇವಾ ಮಾಡ್ಲಿಕ್ಕೆ ಹೋಗ್ತಾರೆ. ಇಲ್ಲಿ ಅಪ್ಪನಿಗೆ ದುಃಖ, ಮಗ ಹೊಟ್ಟೋದ, ದೂರದಲ್ಲಿ ಪ್ರಾಣದೇವರ್ತಿದ್ದಾನೆ, ಏನ್ ಮಾಡ್ತಾನೋ, ಇವನು ಊಟಕ್ಕೂ ಬರ್ತಾ ಇಲ್ಲ, ಏನೂ ಬರ್ತಾ ಇಲ್ಲ. ಪಂಡಿತರಾದರೆ ಅಂತೆ ಮಕ್ಕಳ ಮೇಲೆ ಅಭಿಮಾನ ಇರಲ್ವಾ? ಇವರಂತವರು ಅಂದ್ರೆ ಇವರ ಮನೆಗೆ ಊರು ಊರುಗಳಿಂದ ಪಂಡಿತರು ಬಂದು ಇವರು ಹೇಳುವ ಭಾಗವತ ಕೇಳಲಿಕ್ಕೆ ಸಂಸಾರಗಳ ಸಮೇತ ಇವರ ಮನೆಯಲ್ಲಿ ಇರ್ತಾ ಇದ್ರಂತೆ ಅಂಥ ಪಂಡಿತರು. ಒಂದು ದಿವಸ ಇವರು ಸೇವಾ ಮಾಡ್ತಾ ಇದ್ದಾರೆ ಪ್ರಾಣದೇವರ ಹತ್ರ, ಕಠೋರ ಸೇವಾ. ಅವಾಗ ಅವರ ಸ್ವಪ್ನದಲ್ಲಿ ಇಬ್ಬರು ಬಂದು ಅವರೇ ಹೇಳಿಕೊಡ್ತಾರೆ, ರಾಘವೇಂದ್ರ ಸ್ವಾಮಿಗಳು, ಯುವರಾಮಪುರದ ಅಪ್ಪ ಅವರು ಇಬ್ಬರು ಬಂದರು. ನಾಲಿಗೆಯನ್ನ ತೆಗೆಸಿ ನಾಲಿಗೆ ಮೇಲೆ ಬೀಜಾಕ್ಷರ ಬರೆದು ಹೋದರು. ಇಷ್ಟ ಆಯಿತು ವ್ಯಕ್ತಿ ಮನೆಗೆ ಬಂದದ್ದು. ಮನೆಗೆ ಬಂದ ಕೂಡಲೇ ಅಪ್ಪ ಭಾಗವತ ಪ್ರವಚನ ಮಾಡಲಿಕ್ಕೆ ಶುರು ಮಾಡುತ್ತಾ ಇದ್ದಾರೆ. ಬಾಗಲಲ್ಲಿ ಮಗ ಖುಷಿ ಹೋ ಖುಷಿ, ಮಗ ಬಂದಲ್ಲ ಯಾರಿಗೆ ಸಾಕು ಅಂತ. ಎಲ್ಲರಿಗೂ ಭಾಗವತ ಕೇಳ್ತಾನೆ ಇದ್ದಾರೆ, ಆಚಾರದ ದುಗುಡ ಅರ್ಥ ಆಗ್ತಾ ಇದೆ, ಮುಖದಲ್ಲಿ ಆನಂದ ಕಾಣಿಸ್ತಾ ಇದೆ, ಎಲ್ಲರಿಗೂ ಆನಂದ ಆಗ್ತಾ ಇದೆ. ಮಗ ಒಳಗೆ ಬಂದ, ಬಂದು ಕೇಳಿದ್ದಿಷ್ಟೇ, ಅಪ್ಪ ನಾನಲ್ಲಿ ಕೊಡ್ಲ ಹೇಳಿ ವ್ಯಾಸಪೀಠದ ಮುಂದೆ ಅಕ್ಷರ ಬರಲ್ಲ. ಅಪ್ಪನಿಗೆ ಸಂಕಟ, ಎದುರಿಗೆ ಕೂತದ್ದಲ್ಲ ದೊಡ್ಡ ದೊಡ್ಡ ಸಿಂಹಗಳಂತ ಪಂಡಿತರು, ಅವರೆಲ್ಲ ಭಾಗವತ ಕೇಳಲಿಕ್ಕೆ ಕೂತಿದ್ದಾರೆ, ಅವರೆದುರಿಗೆ ಈ ಏನೂ ಗೊತ್ತಿಲ್ಲ ಅಂತ ಮಗನಿಗೆ ಎಲ್ಲರಿಗೂ ಗೊತ್ತು. ಅವನನ್ನು ವ್ಯಾಸಪೀಠದ ಮುಂದೆ ಕೂಡಿಸಿದರೆ ಅವರಿಗೆಲ್ಲ ಅವಮಾನ ಆಗಿ ಎಲ್ಲರೂ ನೊಂದುಕೊಂಡು ಎಲ್ಲಿ ಹೊರಟು ಹೋಗ್ತಾರೋ. ಕೂಡಿಸದಿದ್ದರೆ ಮಗ ಎಲ್ಲಿ ಹೊರಟು ಹೋಗ್ತಾನೋ. ಉಭಯತಪ್ಪಾಚಾರಜ್ಜು ಅಂತ ರಾಯರು ಹೇಳ್ತಾರೆ, ಪುತ್ತಿಗೆ ಎರಡು ಕಡೆ ಹಗ್ಗ ಸಿಡಿದಂತ ಆಯ್ತು ಅವರಿಗೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಅವಾಗ ಪಂಡಿತರು ಹೇಳಿದಂತೆ, ಹೋಗ್ಲಿ ಬಿಡಿ, ಅಲ್ಲಿ ಕೂಡಬೇಕಂತ ನಿಮ್ಮ ಮಗನಿಗೆ ಮನಸ್ಸು ಬಂತಲ್ಲ, ಕೂಡ್ಲಿ ಬಿಡಿ ಅಂತ. ಅಪ್ಪ ಅಂತ ಬಾರೋ ಕೂಡು ಕೂತಿನಲ್ಲಿ ಏನ್ ಹೇಳ್ಬೇಕು ಏನ್ ಹೇಳ್ತಾ ನೋಡೋಣ, ಏನಾದ್ರೂ ಕಾಡ ಹರಟೆ ಹೊಡಿತಾನೆ, ಸರಿ ಒಂದು ಗಂಟೆ ಕೇಳಿಬಿಡೋಣ. ಶುರು ಆಯಿತು ಜನ್ಮಾದ್ಯಸ್ಯ ಆಶ್ಚರ್ಯ. ಇವನು ಬಾಯಿಗೆ ಸಂಸ್ಕೃತ ಹೇಗೆ ಬರ್ತಾ ಇದೆ? ಬರೀ ಸಂಸ್ಕೃತದಲ್ಲಿ ಮೊದಲಿನ ಭಾಗವತ ಶ್ಲೋಕಕ್ಕೆ 6 ತಿಂಗಳು ಸತತ ಪುರಾಣ ಪ್ರವಚನ ಮಾಡಿದರು. ಆಶ್ಚರ್ಯ ಅವರಿಗೆ. ಅವರೇ ಬರೀತಾರೆ ರಾಘವೇಂದ್ರ ವಿಜಯ ಕನ್ನಡದಲ್ಲಿ ಬರೀತಾ, ರಾಘವೇಂದ್ರನ ಪಾದ ಪದ್ಮ ಪರಾಗ ಸ್ಪರ್ಶದ ಲೇಷ ಮಾತ್ರದಲ್ಲಿ ಓದದಲ್ಲಿ ಸಿರಿ ಬ್ರಹ್ಮ ವಿದ್ಯೆಯು ನನಗೆ ದೊರಕಿತು. ಒಳಗಿಂದ ಹೊಟ್ಟೆಯಿಂದ ಹೊರಗೆ ಬಂತವರಿಗೆ ಬ್ರಹ್ಮವಿದ್ಯಾ. ಅಂಥವರು ಯಾರು? ಗುರು ಜಗನ್ನಾಥದಾಸ. ಅಂಥವರ ಶಿಷ್ಯರು ವರದೇಶ ವಿಠಲರು ಹೇಳ್ತಾ ಇದ್ದಾರೆ. ಅದೆಂತಹ ಗುರು ಶಿಷ್ಯ ಬಾಂಧವ್ಯ, ಹೀಗೆ ಹುಡುಕೊಂಡು ಬರ್ತಾರೆ ಗುರುಗಳು. ಅದರಲ್ಲೂ ಹೇಳುತ್ತಾರೆ ಆ ಗುರು ಜಗನ್ನಾಥದಾಸರು ಯಾರು ಅಂತ ಗೊತ್ತಾಗ್ಬೇಕಲ್ಲ, ಗೊತ್ತಾಯ್ತಲ್ಲ. ಇಲ್ಲ ನಿನ್ನೆ ಕೊಟ್ಟಿದ್ದೆ ಆ ಗುರು ಜಗನ್ನಾಥದಾಸರಿಗೆ, ಅವರಿಗೇನು ಜ್ಞಾನ ಬಂತು, ಆದ ಮೇಲೆ ಅಪ್ಪ ಹೇಳಿದ್ರು ದೇವರ ಪೂಜೆ ಮಾಡ್ಕೊಪ್ಪ ದೇವರ ಪೆಟ್ಟಿಗೆ ಇದೆ. ಇಲ್ಲ ನಂದೇ ದೇವರ ಪೆಟ್ಟಿಗೆ ಬೇರೆ ಕಡೆ ಇದೆ ತರ್ತೀನಿ ಅಂತ. ನಿನ್ ದೇವರ ಪೆಟ್ಟಿಗೆ ಹುಟ್ಟಿದ ಕಾಲಕ್ಕೆ ದೇವರ ಪೂಜೆ ಮಾಡಿಲ್ಲ, ನಿನ್ ಪೆಟ್ಟಿಗೆ ಇದೆ ಬೇರೆ ಕಡೆ ಇದೆ. ಎಲ್ಲಿಗೆ ಬಂದ್ರು? ಸೀದಾ ಬಂದದ್ದೇ ಕರ್ಜಿಗೆ. ಕರ್ಜಿಗೆ ಬಂದ್ರು ಜಗನ್ನಾಥದಾಸರ ಶಿಷ್ಯರು ಶ್ರೀಧ ವಿಠಲ ದಾಸರಿದ್ದರಲ್ಲ ಶ್ರೀಧ ವಿಠಲರು ಅಂತ. ಪ್ರಾಣೇಶದಾಸರು ಒಂದು ಹಾಡು ಮಾಡುತ್ತಾರೆ, ಆದದ್ದಾಯ್ಕೆನ್ನಾದರೂ ಒಳ್ಳೆಯ ಹಾದಿ ಹಿಡಿಯೋ ಪ್ರಾಣಿ ಅಂತ ಹೇಳಿದ. ಅದರಿಂದ ಒಳ್ಳೆ ಜಗನ್ನಾಥದಾಸರ ಶಿಷ್ಯರಾಗಿ ಅಪರೋಕ್ಷ ಜ್ಞಾನ ಪಡೆದು ಹರಿಕಥಾಮೃತಾರಕ್ಕೆ ಫಲಸದ ಸಂಧಿಯನ್ನ ಮಾಡಿದಂತಹ ಮಹಾನುಭಾವರೇ ಶ್ರೀಧ ವಿಠಲರು. ಅವರ ಮನೆಗೆ ಗುರು ಜಗನ್ನಾಥದಾಸರು ಬಂದರು. ವಂಶಸ್ಥರಿದ್ದಾರೆ ಇವರಂದ್ರು, ನಾನೇ ಶ್ರೀಧ ವಿಠಲರು. ಯಾರು ನಂಬ್ತಾರ? ಏ ಹೋಗ್ರಿ ಅಚ್ಚೆಗೆ, ನನ್ನ ದೇವರ ಪೆಟ್ಟಿಗೆ ಇದೆ ತಗೊಳ್ಳಿಕ್ ಬರ್ತೀನಿ. ಅಲ್ರಿ ಅವ್ರು ದೇವರ ಪೆಟ್ಟಿಗೆ ನಮ್ಗೆ ಕಾಣಿಸ್ಬೇಕಲ್ಲ, ವಂಶಸ್ಥರು ನಮಗೆ ಗೊತ್ತಿಲ್ಲ, ಎಲ್ಲಿದೆ ಪೆಟ್ಟಿಗೆ ನೋಡಿಸಿ ತೋರಿಸಿದ್ರೆ ಕೊಡ್ತೀರಾ? ಕೊಡ್ತೀವಿ. ಈ ಗೋಡೆ ಒಡೀರಿ, ಗೋಡೆ ಒಡೆದ್ರೆ ಒಡಗಿದೆ. ನಿಮ್ಗೆ ಹೇಗೆ ಗೊತ್ತಾಯ್ತು? ಇಟ್ಟದ್ದೇ ನಾನು, ಇಟ್ಟದ್ದೇ ನಾನು, ನಂಗೆ ಗೊತ್ತಿಲ್ವಾ? ಎಷ್ಟು ಚೆನ್ನಾಗಿದೆ ಆ ಕಾಳಿಯ ಮಠನ ಕೃಷ್ಣ, ಕೃಷ್ಣನ ಪಾದಕ್ಕೆ ಪಾದುಕೆ, ಅದ್ಭುತವಾದ ಮೂರ್ತಿಗಳು. ಆ ಶ್ರೀಧ ವಿಠಲರು ಯಾರು ಅಂತ ಮತ್ತೆ ಕೇಳಬೇಕಲ್ಲ. ಗುರುಜಗನ್ನಾಥದಾಸರೇ ಶ್ರೀಧ ವಿಠಲರು ಅಂತ ಗೊತ್ತಾದ್ರೆ ಅವ್ರು ಯಾರು ಅಂದ್ರೆ ಜಗನ್ನಾಥದಾಸರು ತಲೆ ಮೇಲೆ ಕೈ ಇಟ್ಟು ಹೇಳಿದ್ದು ನೀನೇನಯ್ಯ ಶ್ರೀಪೂರ್ಣ ಬೋಧ ಅಂತ ಮಾಡಿದ್ದು. ಅಪ್ಪಣಾಚಾರ್ಯ ಶ್ರೀಧ ವಿಠಲರಾಗಿ ಬಂದು ಯಾಕೆ ಬಂದ್ರು ಅಂದ್ರೆ ರಾಯರ ತಮ್ಮಂದ್ರೆ ಜಗನ್ನಾಥದಾಸ. ರಾಯರೇ ಹೇಳ್ತಾರೆ ಅದನ್ನು, ಅವ್ರ ಚರಿತ್ರೆ ಬರುತ್ತೆ. ಅವರ ತಮ್ಮಂದ್ರೆ ಇವರು ಪ್ರಹ್ಲಾದ, ಅನುಕ್ಲಾದ, ಆಹ್ಲಾದ, ಸಕ್ಲಾದ, ಈ ಎಲ್ಲರೂ ಬಂದ್ರು. ಅದು ನಮ್ಗೆ ಯಾರಿಗೆ ಗೊತ್ತು? ಅವರವರದ್ದೇ ಅವ್ರಿಗೆ ಗೊತ್ತು. ಅಂಥ ಅಪ್ಪಣಾಚಾರ್ಯರೇ ಶ್ರೀಧ ವಿಠಲರಾಗಿ, ಅವರೇ ಗುರುಜಗನ್ನಾಥದಾಸರಾಗಿ ಉದ್ಧಾರ ಮಾಡಿದ ವ್ಯಕ್ತಿ ವರದೇಶ ವಿಠಲರು ಅಂದರೆ ಅದಂತ ಶಿಷ್ಯ ಗುರು ಶಿಷ್ಯ ಪರಂಪರ. ಎಷ್ಟು ಕಾದಿರಬೇಕು ಗುರುಗಳಿಗಾಗಿ, ಗುರುಗಳು ಎಷ್ಟು ಕಾತರವಾದವರಿಗಾಗಿ ಕಾದಿರಬೇಕು. ಅದೇ ರಘುಪ್ರೇಮಚಿತ್ರ ಚರಿತ್ರೆ ಹೇಳಿದೆ, ಗುರುಗಳು ಬೇಕು ನನಗೆ ಅಂತ ಹುಡುಕ್ತಾ ಅವರ ಚರಿತ್ರೆ ಹೇಳಬೇಕು. ಮೊನ್ನೆ ಹೇಳಿಲ್ಲ, ಕೊಡ್ತೀನಿ ಚೂರು ಹೇಳಿಬಿಡ್ತೇನೆ. ಅಲ್ಲ ಫಲಾರಕ್ಕೆ ಕಾಟ ಕೊಡ್ತಾ ಸ್ವಲ್ಪ ನಾನಷ್ಟೇ ಕಾಟ ಕೊಡ್ತಾ ಇರ್ತೇನೆ. ರಘುಪ್ರೇಮದತ್ತರ ಪರಿಚಯ ಮಾಡಿಕೊಳ್ಬೇಕಾದ್ರೆ ತಾಯಿಯನ್ನು ಕಳ್ಕೊಂಡ್ರು, ಅಪ್ಪ ಇನ್ನೊಂದು ಮದುವೆ ಮಾಡಿಕೊಂಡ್ರು, ಅಪ್ಪ ಹೋದ್ರು, ಮಲ ತಾಯಿ ಉಳಿದ್ರು. ಮಳ ತಾಯಿ ಗೊತ್ತು ಕಾಟ ಹುರಿದು ಮುಕ್ತಾ ಇದ್ರು. ಮನೆಯಲ್ಲಿ ರಾತ್ರಿ ಪರ್ಯಂತ ದುಡಿಬೇಕು, ಮನೆ ತುಂಬಾ ಬಂಗಾರ ಬೆಳ್ಳಿ, ಇವರ ಮೈ ಮೇಲೆ ಕೊಳ್ಳಿ ಏನು ಇಲ್ಲ. ಇವರು ರಾತ್ರಿ ಪರ್ಯಂತ ದುಡಿಬೇಕು. ರಾತ್ರಿ ಆದ ಮೇಲೆ ಪಕ್ಕದಲ್ಲಿ ಒಂದು ಬೆಟ್ಟ ಇದೆ ಆದೋನಿಯಲ್ಲಿ, ರಣಮಂಡಲ ಅಂತ, ಅಲ್ಲಿ ವ್ಯಾಸರಾಯರು ಪ್ರತಿಷ್ಠೆ ಮಾಡಿ ಪ್ರಾಣದೇವರಿದ್ದಾರೆ. ಅಲ್ಲಿಗೆ ಹೋಗಿ ಕೂಡಬೇಕು, ರಾತ್ರಿಯೆಲ್ಲ ಧ್ಯಾನದಲ್ಲಿ ಕೊಡಬೇಕು, ಬೆಳಿಗ್ಗೆ ಮನೆಗೆ ಬರಬೇಕು. ಗೊತ್ತಿದ್ದವರು ಇಲ್ಲ, ನಿಮ್ಮ ಮಲ್ತಾಯಿ ಇಷ್ಟು ಕಾಟ ಕೊಡ್ತಾಳಲ್ಲ, ಯಾಕೆ ಹೊರಟೋಗ್ಬಾರ್ದು ಇಲ್ಲಿಂದ? ಇಲ್ಲಿದ್ದು ಯಾಕಷ್ಟು ಕೆಲಸ ಮಾಡಿ ಒದಾಡ್ತಾ ಇದೀಯಾ, ಬಯಸ್ಕೊಳ್ತಾ ಇದೀಯಾ? ಉತ್ತರ ಕೊಟ್ಟನಂತೆ, ನನ್ನ ಹಣೆಯಲ್ಲಿ ಬೈಗಳು ತುಂಬೋ ಪ್ರಾರಬ್ಧ ಇದ್ದಾಗ ಮಲತಾಯಿ ಬೇಡ ಅಂದ್ರೆ ಇನ್ನೊಂದು ಕೊಳ್ಳಿ ಬರುತ್ತೆ. ಆ ರೂಪದಲ್ಲಿ ಭಗವಂತನೇ ಬಯಸ್ತಾನೆ. ಅದು ಸಿದ್ಧ ಆಗಿದ್ದಾಗ ಈ ಗೊಂಬೆನೆ ತೆಗೆದು ಇನ್ನೊಂದು ಗೊಂಬೆ ಆಗ್ತದೆ. ಹಲ್ಲು ಮುರ್ಕೊಳ್ಳಿಕ್ಕೆ ಯಾವ ಕಲ್ಲಾದ್ರೆ ಅದು ಆ ರೀತಿಯಲ್ಲಿ ಬೈಗಳು ತಿನ್ನಲಿಕ್ಕೆ ಈಗ ಚಿಕ್ಕಮ್ಮ ಬೇಡ ಅಂದ್ರೆ ಇನ್ನ ದೊಡ್ಡಮ್ಮ ದೇವರು ಕೊಡ್ತಾನೆ, ಆಕೆ ಬೈತಾ ಕೊಡ್ತಾಳೆ. ಅದಕ್ಕೆ ಸ್ವಾಮಿ ಯಾರ ಮೂಲಕ ಏನು ಕೊಡಿಸ್ತಾನೋ ಉಣ್ಣೋದೇ ಸತ್ಯ ಅಂತ ಹಾಗೇ ಉಂಡ್ರು. ಕೊನೆಗೆ ಮಲತಾಯಿ ಹೊರಟ್ಲು, ಇಡೀ ಮನೆಯ ಜವಾಬ್ದಾರಿ ಇವರಿಗೆ ಬಂತು. ಇಲ್ಲ, ಎಲ್ಲ ಇವರ ವಶ ಆಯಿತು, ಮನೆ ತುಂಬಾ ಕೊಳೀತಾ ಇದೆ, ಬಂಗಾರ ಬೆಳ್ಳಿ ಎಲ್ಲ. ಅಷ್ಟೇ ಅಲ್ಲ, ಇಡೀ ಊರಿನಲ್ಲಿ ಮುಕ್ಕಾಲು ಇವರದ್ದು ಮನೆಗಳು ಭೂಮಿಗಳು ಎಲ್ಲ. ಈ ಮಲತಾಯಿಯ ಕಾಲದಲ್ಲಿ ಎಲ್ಲರೂ ಸೇರಿಕೊಂಡು ಆ ಭೂಮಿಗಳೆಲ್ಲ, ನೀವು ಆಂಗ್ಲದಲ್ಲಿ ಹೇಳ್ತೀರ, ಎನ್ಕ್ರೋಚ್ಮೆಂಟ್ ಮಾಡಿಕೊಂಡ್ಬಿಟ್ಟಿದ್ರು. ಈತ ಮತ್ತು ಹಗ್ಗ ಹಿಡ್ಕೊಂಡ ಕೂಡಲೇ ಎಲ್ಲರೂ ಎಲ್ಲಿ ನಮ್ಮ ಕೈಯಿಂದ ಕದ್ಕೊಂತಾನೋ ಅಂತ ಹೇಳಿ ಮುಖ ತಿರುಗಿಸ್ಕೊಂಡು ಹೋಗ್ತಾ ಇದ್ರು. ಅವಾಗ ಇವರು ಇವರೇ ಅವರ ಮನೆಗಳಿಗೆ ಹೋಗಿ ಯಾಕಾಗ ಮಾಡ್ತೀರಾ ಬೇಡ ಅಂತ ತಾವೇ ಪತ್ರ ಬರೆದು ಇಡೀ ಊರಿನಲ್ಲಿ ಎಲ್ಲಾ ಮನೆಗಳು ದಾನ ಮಾಡಿದ್ರು. ಮನೆಗೆ ಬಂದ್ರು, ಬ್ರಾಹ್ಮಣರನ್ನ ಕರೆದ್ರು, ಎಲ್ಲಾ ಬೆಳ್ಳಿ ಬಂಗಾರ ದಾನ, ಮನೆ ತುಂಬ ಪದಾರ್ಥ ಸಾಮಾನು ತುಂಬಿದ್ರು. ಮನೆ ಹೊರಗೆ ಬಂದ್ರು ಬಟ್ಟೆ ಸಹಿತ, ಮೇಲೆ ತುಳಸಿ ದಳ ಚಿಲ್ಲರೆ ದುಡ್ಡು ಇಟ್ಟು ಬ್ರಾಹ್ಮಣರ ಕರೆದು ದಾನ ಕೊಟ್ರು. ಒಂದು ಪೈಸಾ ಇಲ್ಲ, ಮೈ ಮೇಲೆ ಉಟ್ಟ ಬಟ್ಟೆ ಹೊದ್ದ ಬಟ್ಟೆ ಇದೆ, ತಲೆಯಲ್ಲಿ ಸಾಲಿಗ್ರಾಮ ಗಂಟು ಕಟ್ಟಿದ್ರು ಶಿಖಾದಲ್ಲಿ, ದೇವರ ಪೆಟ್ಟಿಗೆ ಇಟ್ಟುಕೊಂಡ್ರೆ ಕಳ್ಳರ ಕಾಟ ಇರುತ್ತೆ ಅಂತ. ಹಾಗೆ ಬರಿಗಾಲಿಯಿಂದ ಕಾಶಿ ಯಾತ್ರೆಗೆ ಹೊರಡುತ್ತಾ ಇದ್ದಾರೆ. ಯಾವುದಕ್ಕೆ ಹೇಳಿದ್ರಲ್ಲ, ನನ್ನ ಗುರುಗಳು ಯಾರು, ಹಾದಿ ತೋರುವ ಗುರುಗಳು ಯಾರು. ಹಾಗೆ ಹೊರಟವರಿಗೆ ದೊಡ್ಡ ಮಂತ್ರ, ಸರಕ್ಷಿತ ರಕ್ಷತೆ ಯೋಹಿ ಗರ್ಭೆ, ಗರ್ಭದಲ್ಲಿ ಯಾರು ರಕ್ಷಣೆ ಮಾಡಿದರೋ ಹೊರಗೂ ಅವನೇ ರಕ್ಷಣೆ ಮಾಡುತ್ತಾನೆ ಎಂಬ ಛಲ. ಆ ಮಂತ್ರ ಹೇಳ್ಕೊಂಡು ಹೊರಡುತ್ತಾ ಇದ್ದಾರೆ. ಮಧ್ಯೆ ಹಾದಿಯಲ್ಲಿ, ಕಾಡಿನ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ. ಹಾವು ಕಚ್ಚಿದೆ, ಬಾಯಿಯಿಂದ ನೊರೆ ಬರ್ತಾ ಇದೆ, ಮೈಯೆಲ್ಲ ನೀಲಿ ಬಣ್ಣಕ್ಕೆ ಬರ್ತಾ ಇದೆ. ಆಗ್ಲೂ ಇದೇ ಮಂತ್ರ, ಸರಕ್ಷಿತ ರಕ್ಷತೆ ಯೋಹಿ ಗರ್ಭೆ. ಆವಾಗ ಒಬ್ಬ ವೈದ್ಯ ಆ ಹಾದಿಗೆ ಬರ್ತಾ ಇದ್ದ, ಇವರು ನೋಡಿ ಕರ್ಕೊಂಡು ಬಂದು ಚಿಕಿತ್ಸೆ ಮಾಡಿದ. ಇವರನ್ನ ಕೇಳಿದ, ಇವರೆಲ್ಲ ಹೇಳಿದರು. ಅವಾಗ ಕೇಳಿದ ಸಂಶಯ, ನಿಮ್ಮನ್ನ ಕಾದದ್ದು ನಾನು ನಿಮ್ ದೇವರು ಹೇಳಿದ್ರು. ಸರಿ, ನೀವು ಯಾವಾಗ ಹಾದಿಯಲ್ಲಿ ಬರ್ತಾ ಇರ್ತೀರಾ? ಎಂದೂ ಬರಲಿಲ್ಲ, ಅವತ್ತು ಕಾಡಿನಲ್ಲಿ ಹಾದಿ ತಪ್ಪಿ ಬಂದೆ, ತಪ್ಪಿಸಿದವ ನಮ್ಮ ಸ್ವಾಮಿ ಎಂದರು. ಅಂತಹ ದೀಕ್ಷ. ಕಾಶಿಗೆ ಹೋದರು, ರುದ್ರದೇವರಿಗೆ ನಮಸ್ಕಾರ ಮಾಡಿದ್ರು. ಮನೋಭಿಮಾನಿಗಳು ನೀವು, ನೀವೇ ಪ್ರೇರಣೆ ಮಾಡಿ ಹೇಳಬೇಕು ನನ್ನ ಗುರುಗಳು ಯಾರು, ಗುರುಗಳಿಗೆ ನೀವೇ ಪ್ರೇರಣೆ ಮಾಡಬೇಕಯ್ಯ, ಹುಡುಕ್ತಾ ಬಂದಿದ್ದೇನೆ ಅಂತ ಉಪವಾಸ ಮಲಗಿದ್ರು. ನಮಗೆ ಇಂತಹ ಕನಸಲು ಕಲ್ಪನೆ ಬರಲ್ಲ, ಹೀಗೆ ಮಾಡಬೇಕು ಹೀಗೆ ಎಂಬುದು ನಮಗೆ ಕನಸಲ್ಲೂ ಕಲ್ಪನೆ ಬರಲ್ಲ. ಹಾಗೆ ಮಲಗಿದಾಗ ರುದ್ರದೇವರು ಸ್ವಪ್ನದಲ್ಲಿ ಹೇಳುತ್ತಾರೆ, ನಿನ್ನ ಗುರುಗಳು ಎಲ್ಲೋ ಇಲ್ಲ, ನಿಮ್ಮ ಪಕ್ಕ ಊರಲ್ಲೇ ಇದ್ದಾರೆ, ಹೋಗಯ್ಯ. ಯಾವ ಪಕ್ಕ ಊರು? ಆದವಾನಿ ಪಕ್ಕದಲ್ಲೇ ಹತ್ತಿ ಬೆಳೆದಲ್ಲು ಅಂತಿದೆ, ಅಲ್ಲಿ ಅರಳೆಕಟ್ಟೆ ನರಸಿಂಹಾಚಾರ್ಯರು ಅಂತಿದ್ದಾರೆ. ಅವರು ಯಾರು ಅಂತ ಕೇಳ್ತೀರಾ? ಜಮಖಂಡಿ ವಾದಿರಾಜಾಚಾರ್ಯರ ಶಿಷ್ಯ. ಬಂದರು ಅವಾಗ, ಆ ಹೇಳೋದೇನೋ ಮೊದಲೇ ಹೇಳಿಬಿಟ್ಟಿದ್ರೆ ಪಕ್ಕವರಿಗೆ ಮೊದಲೇ ಹೋಗ್ತಿದ್ರಲ್ಲ, ಕಾಶಿವರಿಗೆ ಹೋಗೋ ತಪ್ಪಿತ್ತಲ್ಲ ಅಂದ್ರೆ, ಕಾಶಿವರಿಗೆ ಯಾತ್ರೆ ಮಾಡಿದರೆ ಹೊರತು ಗುರುಗಳು ದರ್ಶನ ಆಗ್ಲಿಲ್ಲ. ಆ ಪುಣ್ಯ ಬೇಕಾಗಿತ್ತು, ಪಾಪ ಸಲೀಬೇಕಾಗಿತ್ತು. ಬಂದ್ರು, ಅರಣ್ಯಕಟ್ಟೆ ಆಚಾರ್ಯರು ಪಾಠ ಹೇಳ್ತಾ ಕೂತಿದ್ದಾರೆ. ಇವರು ಬರ್ತಾರೆ, ದೂರದಲ್ಲಿ ನಿಲ್ತಾರೆ. ಕನಸಲ್ಲಿ ಗುರುಗಳ ಮುಖ ಕಾಣಿಸಿದೆ. ಗುರುಗಳನ್ನ ಜನ್ಮದಲ್ಲಿ ನೋಡಿಲ್ಲ, ಮಾತಾಡಿಸಿಲ್ಲ, ಏನಂತಾರೋ ಏನು. ನೋಡ್ತಾ ಇದ್ರೆ ಪಾಠ ಮಾಡುವವರು ತಲೆ ಎತ್ತಿ ಇವರ ಕಡೆ ನೋಡಿ, ಬರಯ್ಯ ನಿನಗಾಗಿ ಕಾದಿದ್ದೇನೆ. ಹೇಗಿರಬೇಕು? ಶಾಕ್ ಅಂದ್ರೆ ಹಾಗಿರಬೇಕು. ನಂತರ ಅವರನ್ನ ಕರೆದು ಅನುಭವದ ಪಾಠ ಶುರು ಆಯ್ತು. ಅವರಿಗೆ ಅವರ ಹತ್ರ ತುಂಬಾ ಜನ ಶಿಷ್ಯರಿದ್ರು. ಅವರಲ್ಲಿ ಒಬ್ಬರು ಬಿಲ್ವಪತ್ರೆಯಾಚಾರ್ಯರು ಅಂತ, ಅರಳೆಕಟ್ಟೆ ಆಚಾರ್ಯರ ಶಿಷ್ಯರು ಮಕ್ಕಳು ಹೌದು. ಬಿಲ್ವಪತ್ರಾಚಾರ್ಯರು ಅಂದ್ರೆ ಯಾಕಂತ ಹೆಸರು ಅಂದ್ರೆ, ಬಿಲ್ವ ಪತ್ರಗಳು ಬಿದ್ದರೆ ಅದನ್ನ ನೀರಲ್ಲಿ ನೆನೆಸಿಟ್ಟು ಆ ನೀರು ಕುಡಿದು ಇರ್ತಾ ಇದ್ರು. ಊಟ ಇಲ್ಲ ಏನಿಲ್ಲ, ಅದಕ್ಕೆ ಅವರಿಗೆ ಬಿಲ್ವಪತ್ರೆ ಆಚಾರ್ಯರು ಅಂತ ಹೆಸರು ಬಂತವರಿಗೆ. ಅಂಥ ಶಿಷ್ಯರು ಅವರು, ಮತ್ತು ವಿಶೇಷವಾಗಿ ಗುರುಜಗನ್ನಾಥ ದಾಸರು, ಇವರೆಲ್ಲ ಅಲ್ಲಿ ಸೇರಿದವರು. ಅಪರೂಪದ ಶಿಷ್ಯವರ್ಗ ಬಂದಿತ್ತಲ್ಲಿ. ಎಲ್ಲ ದೇವರನ್ನ ಕಾಣಬೇಕೆಂಬ ಹಠಾತ್ ಛಲ ಇರತಕ್ಕಂತ ಮೂರ್ತಿಗಳೆಲ್ಲರಲ್ಲೂ ಕೂತಿದ್ರು. ಒಂದ್ಸಲ ನಾಳೆ ಹೇಳುವ ಅಲ್ಲ, ಪಾಪ ಜನ ಅವರು ಅಡಿಗೆ ಅವರು ಬೈಕೊಳ್ತಾರೆ, ಇವರೆಲ್ಲ ಮುಗಿಯುತ್ತಾ ಇಲ್ಲ ಬಡಿಸ್ಬೇಕು ಅಂತ ಇರ್ತಾರೆ. ಎಲ್ಲ ಆಗಿದೆ, ಅಗ್ನಿ ಶಾಂತ ಆಗಿದೆ, ನಾಳೆ ಹೇಳೋಣ. ಸೀರಿಯಲ್ ತರ ಅವ್ರು ಇಂಟ್ರೆಸ್ಟ್ ಇದ್ದಾಗ ಕಟ್ ಮಾಡಿ ನಾಳೆ ಅಂತ ಹೇಳ್ತಾರಲ್ಲ. ಸರಿಯಾ, ಇವಾಗ ಫಲಾರ ಮಾಡಿದ್ರೆ ದೇವರು ಕಾಣಿಸ್ತಾರೆ, ಎಲ್ಲಿಗೆ ಅಡಿಗೆವರೆಗೂ ಕಾಣಿಸ್ತಾರೆ. ಪಾಪ ಬೆಳಕಿಂದ ಅಡಿಗೆ ಮಾಡಿ ಮಾಡಿ ಸಾಕಾಗಿದೆ, ಇವರು ಫಲಾರ ಮಾಡಿದ್ರೆ ಚೂರು ಹೋಗಿ ಮಲ್ಕೊಂಬೋಣ ಅಂತ ಅವ್ರಿಗೆ ಇರುತ್ತೆ. ನೀವು ಪುರಾಣ ಬೇಡ, ದೇವರು ಬೇಡ, ಬಿಟ್ರೆ ಸಾಕು ಅಂತ ಅವ್ರು ಇರ್ತಾರೆ. ಹಾಗೆ ಆಚಾರು ಕಾಕೊಂಡಿದ್ದಾರೆ ಬೆಳಗ್ಗಿಂದ, ಎಲ್ಲ ವ್ರತ ಉಪವಾಸ ಎಲ್ಲ ಮಾಡಿಸಿ ಮಾಡಿಸಿ ಅವರು ಸುಸ್ತಾಗಿದ್ದಾರೆ. ಹೇಳ್ಬೋದು.